प्रविश्य मम वाच इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगातीन् प्राणान् नमो भगवते पुरुषाय तुभ्यं यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहं ईडे चेतोऽभिमानिनः यूयं सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारत तात्पर्यनिर्णयदल्लि ಆರನೇ ಅಧ್ಯಾಯದ ಕೊನೆಗೆ ಹನುಮಂತ ದೇವರು ಸಮುದ್ರ ಲಂಘನಕ್ಕೆ ಸಿದ್ಧರಾಗಿ ನಿಂತ ವಿಚಾರವನ್ನು ಹೇಳಿದರು. ಅವರಿಗೆ ಉಳಿದೆಲ್ಲ ಕಪಿಗಳು ಹೇಳೋದಕ್ಕಿಂತ ಮುಂಚೆ ತಾವು ಯಾತಕ್ಕೆ ಹೇಳಲಿಲ್ಲ ಅಂದರೆ ತೇಷಾಮ ಶಕ್ತಿಂ ಪ್ರಕಟಾಂ ವಿಧಾಯ, ಅವರ ಅಶಕ್ತಿಯನ್ನು ಪ್ರಕಟಪಡಿಸಿ ಅವರಿಗಾಗೋದಿಲ್ಲ ಅಂತ ತಿಳಿಸಿದ್ರಿಂದನೇ ಆಜ್ಞಾಂ ಅನ್ನೈರಧಾರ್ಯಾಂ ಅಂತ ಆಯ್ತಾರೆ. ಆಜ್ಞಾಂ ಅನ್ನೈರಧಾರ್ಯಂ, ಇತರ ಯಾರಿಗೂ ಕೂಡ ರಾಮದೇವರ ಆದೇಶವನ್ನು ಸಾಧಿಸ್ತಕ್ಕಂಥ ಶಕ್ತಿ ಇರಲಿಲ್ಲ. ಅದಕ್ಕೆ ಸಾಧಕೋ ರಾಮವಾಕ್ಯಾನಾಂ ಅಂತವರಿಗೆ ಹೆಸರು. ಅಲ್ಲಿಂದ ಹರ್ತಾ ಇದ್ದಾರೆ, ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘಯಿಷುರರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ರಾಮದೇವರಿಗೆ ನಮಸ್ಕಾರವನ್ನು ಮಾಡಿ ಹರ್ತಾ ಇದ್ದಾರೆ. ಆ ಮೂಲಕ ನಮಗೆ ತೋರಿಸ್ತಾರೆ ಸಮುದ್ರ ಲಂಘನೆ ಸುರಕ್ಷಿತ ನಡೀಬೇಕು ಅಂತ ಹೇಳಿ ಗ್ರಂಥಾರಂಭಕ್ಕೆ ಮಂಗಲಾಚರಣೆ ಹೇಗೋ ಆ ಪ್ರಯಾಣಾರಂಭದಲ್ಲಿ ಮಂಗಲಾಚರಣೆಯನ್ನು ಮಾಡ್ತಿದ್ದಾರೆ. ಆ ಮೂಲಕ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಶ್ರೀಹರಿಯನ್ನು ಶರಣು ಹೊಂದೋದೊಂದೇ ದಾರಿ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ದೇವರನ್ನು ನಂಬಿದವರಿಗೆ ಸಂಸಾರ ಎಂದೂ ದೊಡ್ಡ ಅಸಖ್ಯ ಅನಿಸೋದಿಲ್ಲ. ಲೀಲಾಜಾಲವು ಮುಟ್ಟದೇ ಇಲ್ಲ, ಮೇಲಿಂದ ಹಾರ್ತಾ ಇದ್ದರು. ಅದೆಲ್ಲ ವರ್ಣನೆ ಮಾಡಿದ್ದಾರೆ. ಮೊದಲೇ ಹೇಳಿದಂತೆ ಪ್ರವಚನದ ಮುಖ್ಯ ವಿಷಯ ರಾಮಾಯಣವಾಗಲಿ ಮಹಾಭಾರತವಾಗಲಿ ಅಲ್ಲ, ಆಚಾರ್ಯರು ಹೇಗೆ ಸಂಶಯಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ ಎಂಬುದು ಮಾತ್ರ ಆಗಿರೋದ್ರಿಂದ ಮುಂದೆ ಹಾರಿದರು. ಅಲ್ಲಿ ಮೈನಾಕ ಪರ್ವತ ಬಂದ, ಅನಂತರ ಸುರಸೆ ಬಂದು, ಅನಂತರ ಸಿಂಹಿಕೆ ಬಂತು. ಮೂರು ವಿಚಿತ್ರ ಬೇರೆ ಬೇರೆ ರೀತಿಯವರು. ಮೈನಾಕ ಬಂದಿದ್ದು ಸುವರ್ಣ ಪರ್ವತ, ನನ್ನಲ್ಲಿ ಇದ್ದು ವಿಶ್ರಾಂತಿ ಪಡ್ಕೊಂಡು ಹೋಗು ಅಂತ ಹೇಳಿದಾಗ ಹನುಮಂತ ವಿಶ್ರಾಂತಿ ತಗೊಳ್ಳಿಲ್ಲ, ಒಂದು ತತ್ವವನ್ನು ತೋರಿಸ್ತಾರೆ. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಷ್ಯ. ದೇವರ ಕಾರ್ಯಕ್ಕೆ ಹೊರಟವರು ವಿಶ್ರಾಂತಿ ತಗೊಳ್ಬಾರ್ದು. ಅಕಸ್ಮಾತ್ ಆಯಾಸವಾದರೆ ಎಷ್ಟು ವಿಶ್ರಾಂತಿ ತಗೊಂಡ್ರೆ ಆಯಾಸ ಪರಿಹಾರವಾಗುತ್ತೋ ಅಷ್ಟು ತಗೋಬೇಕು, ಹೆಚ್ಚು ತಗೋಬಾರ್ದು. ಅವರಿಗೆ ಆಯಾಸವಾಗಿಲ್ಲ, ವಿಶ್ರಾಂತಿ ತಗೊಳ್ಳೇ ಇಲ್ಲ. ಆಯಾಸ ಯಾತಕ್ಕಾಗಲಿಲ್ಲ ಅಂದರೆ ನಿಸ್ಸೀಮ ಪೌರುಷ ಬಲಸ್ಯ ಕುತ ಶ್ರಮೋಷ್ಯ. ಸಮುದ್ರ ಹಾರ ಕೆಲಸ ಎಲ್ಲಿ ಅವರ ಸಾಮರ್ಥ್ಯ ಇದೆ. ವಾರಿಧಿಯ ಗೋಷ್ಪದ ನೀರಂತೆ ದಾಟಿದ ಅಂತ ಹೇಳ್ತಾರೆ. ಅವರಿಗೆ ಆಯಾಸದ ಪ್ರಶ್ನೆಯೇ ಇಲ್ಲ. ಇಲ್ಲಿಂದ ನಾವು ಎಲ್ಲೋ ಡೆಲ್ಲಿಗೆ ಹೋಗಬೇಕಾಗಿದೆ, ಯಶವಂತಪುರದಲ್ಲಿ ಹಾಟ್ ಮಾಡಿಬಿಟ್ರೆ ಇಲ್ಲಿಂದ ಒಂದು ದಿವಸಕ್ಕೊಂದು ಹಾಟ್ ಮಾಡಿದ್ರೆ ಗತಿ ಏನಾಗಬೇಕು? ಅದಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ನಿಧಿ ಇರಬೇಕು. ಹನುಮಂತನ ಲೆಕ್ಕನೇ ಇಲ್ಲ. ಅದರಿಂದಾಗಿನೇ ಆ ಸಮಯದಲ್ಲಿ ಮೈನಾಕನ ಪ್ರಾರ್ಥನೆಯನ್ನು ನಯವಾಗಿ ನಿರಾಕರಣೆ ಮಾಡಿದರು ಹನುಮಂತ ದೇವರು. ಇದರಿಂದ ಯಾರಾದರೂ ನಮ್ಮ ಭಗವಂತನ ಕಾರ್ಯಕ್ಕೆ ವಿಘ್ನ ಮಾಡಲಿಕ್ಕೆ ಅಂತ ಬಂದರೆ, ವಿಶ್ರಾಂತಿ ತಗೊಳ್ಳಿ ಅಂತ ಕೇಳೋದಕ್ಕೆ ಬಂದರೆ, ನಾವು ಅವರ ಮಾತಿಗೆ ಬಲಿಯಾಗಬಾರ್ದು, ಅವರ ಮಾತನ್ನು ತಿರಸ್ಕರಿಸಬೇಕು, ಅವಮಾನ ಮಾಡಬಾರ್ದು. ಆದ್ದರಿಂದ ನನಗೆ ಆಯಾಸವಾಗಿಲ್ಲ, ನೀನು ಹೇಳಿದ್ದು ಭಾರಿ ಸಂತೋಷ ಅಂತ ಮುಂದೆ ಹೊರಟೇ ಬಿಟ್ರಂತೆ. ಸುರಸೆ ಬಾಯಿ ತಗೊಂಡು ನಿಂತಿದ್ದಾಳೆ. ನಾಗ ಮಾತ ಅವಳು, ಎಲ್ಲ ದೇವತೆಗಳ ವರ ಬೇರೆ ಅವಳಿಗೆ. ಹನುಮಂತನ ಕಾರ್ಯ ಸಾಧನೆಯಲ್ಲಿ ಗಮನಿಸಬೇಕು, ವರವಿಲ್ಲದ ಸಾಧನೆ ಮಾಡಿದ ಏಕಮಾತ್ರ ವ್ಯಕ್ತಿಯೇ ಹನುಮಂತ ದೇವರು. ಅರ್ಜುನಾದೇವರಿಗೂ ವರ ಇತ್ತು, ಆದರೆ ಹನುಮಂತ ಭೀಮಸೇನಿಗೆ ವರ ಇಲ್ಲ, ಹನುಮಂತೇವರಿಗೆ ವರ ಇಲ್ಲ. ಅವರೇ ವರ ಕೊಡೋರು, ಅವ್ರಿಗೆ ಯಾಕೆ ವರ ಬೇಕು? ಈ ಮಧ್ಯೆ ಅವ್ರು ವರ ಅವ್ರಿಗೆ ಅನುಗ್ರಹ ಮಾಡಿದ್ರು ಅಂದರೆ ಉದ್ಧಾರ ಆಗ್ತಾನೆ ಜೀವ. ಸುರಸೆಯಗೆ ಇದ್ದಿದ್ದು ಅಷ್ಟ ದೇವತೆಗಳ ವರ, ಆ ವರವನ್ನು ಮಾನ ಮಾಡಬೇಕು. ರಾಮನ ಕಾರ್ಯ ನಿಲ್ಲಿಸಬಾರ್ದು, ನಮ್ಮ ಕಥೆ ಗೊತ್ತಿದೆ. ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸ್ರೋತ್ವಿನಿಸತೋಸ್ಮಾತ್ ದೇವಾನ್ ಅನಂದಯದೂತ ಶ್ರುತಮೇಶು ರಕ್ಷತ್. ಒಳಗೆ ಹೊರಗೆ ಹೋಗಿದ್ದು, ಒಳಗೆ ಬಂದಿದ್ದು ಹೊರಟಿದ್ದೇ ಕೆಲಸ. ದೇವತೆಗಳ ವರನೂ ನಡೀತು, ರಾಮನ ಕಾರ್ಯ ವಿಘ್ನನೂ ತಂದುಕೊಳ್ಳಿಲ್ಲ. ಇದಕ್ಕೆ ಯೋಗ ಕರ್ಮಸು ಕೌಶಲಂ ಅಂತ ಕರೀತಾರೆ. ಈ ರೀತಿ ಮಾಡೋದಕ್ಕೆ ಕೌಶಲ, ಅದೇ ಯೋಗ. ಅದು ಇವತ್ತು ನಾನು ಆಧುನಿಕ ಪ್ರಶ್ನೆ ಕೇಳ್ತೀರಿ, ಎಷ್ಟು ಕಷ್ಟ ಕಲಿಯುಗದಲ್ಲಿ ಸಾಧನೆ ಮಾಡೋದು ಅಂದರೆ ಅದೇ ಯೋಗ ಅಂದರೆ ಅದೇ. ಇಂಥ ವಿರುದ್ಧ ಕಾಲದಲ್ಲೂ ಸಾಧನೆ ಮಾಡ್ತೀವಲ್ಲ, ಬೆಲೆ ಭಾರಿ ಜಾಸ್ತಿ. ಅದಕ್ಕೆ ಬಿಟ್ಬಿಡೋದು ದೊಡ್ಡದಲ್ಲ, ಕಾಲದ ಮೇಲೆ ನೆಪ ಹಾಕಿ ಬಿಡೋದು ದೊಡ್ಡದಲ್ಲ, ಅದನ್ನು ಎದುರಿಸಿ ಗೆಲ್ಲಬೇಕು. ನಹಿ ಕಾಲ ಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ಯಾರು ದೇವರಲ್ಲಿ ಸಂಪೂರ್ಣ ಮನಸ್ಸು ಹಾಕಿರ್ತಾರೆ ಶ್ರೀಹರಿಯ ಪಾದಕ ಮನಗಳಲ್ಲಿ, ಅವರಿಗೆ ಯಾವ ಕಾಲಕ್ಕೂ ಕಾಲ ಅಡ್ಡಿ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾಲ ಎದುರಿಸಿ ನಿಲ್ಲಬೇಕು. ಹನುಮಂತ ದೇವರು ತೋರಿಸಿದರು. ಈ ಮೂಲಕವಾಗಿ ರಾಮನ ಕಾರ್ಯ ಬಿಡದೆ ಈ ಕೆಲಸ ಮಾಡುತ್ತಾರೆ. ನಾವು ಅಧ್ಯಾತ್ಮಕ್ಕೆ ವಿರುದ್ಧವಾಗದಂತೆ ಸಾಧನೆ ಮಾಡಬೇಕು, ಅದು ಮುಖ್ಯ. ಮತ್ತು ಲೌಕಿಕ ಅಂದರೆ 24 ತಾಸು ಲೌಕಿಕ ಮಾಡಿದರೆ ಗತಿ ಏನಾಗಬೇಕು? ಈ ಮಧ್ಯೆ 24 ತಾಸು ಹೊಟ್ಟೆಪಾಡೆ ಆದರೆ ಇನ್ನು ತಲೆ ವಿಚಾರ ಯಾವಾಗ? ಅದು ಮಿನಿಮೈಸ್ ಮಾಡಬೇಕು. ಕೃಷ್ಣನ ಆಸೆಗೆ ಮಿತಿ ಇರೋದಿಲ್ಲ, ನಿಯಂತ್ರಣ ಮಾಡಬೇಕು. ಅದಕ್ಕೆ ಹನುಮಂತೆಯವರು ತೋರಿಸಿಕೊಡ್ತಾರೆ. ಹೊರಗೆ ಹೋಗಿ ಬಂದಿದ್ದು ಮುಂದೆ ಹಾರಿದ್ದೇ ಕೆಲಸ. ಸಿಂಹಿಕೆ ರಾವಣನ ಕಡೆಯವರು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅನೇಕರಿಗೆ ಒಂದು ಪ್ರಶ್ನೆಗೆ ಉತ್ತರ, ಒಳ್ಳೆ ಪ್ರಶ್ನೆ ಬರುತ್ತೆ, ಉತ್ತರ ಕೊಡೋದು ಸಾಧ್ಯತೆ ಬೇರೆಯವರಿಗೆ ಇರೋದಿಲ್ಲ. ಸಂಪಾತಿ ಪರೀಕ್ಷೆ ಏನು ಮಾಡಿದ? ನಿನ್ನೆ ಕೇಳಿದ್ದೇವೆ ನೋಡಿ, ಅಶೋಕವನ ನೋಡಿ, ಅಲ್ಲಿ ಸಿಂಶುಪ ವೃಕ್ಷ ನೋಡಿ, ಸೀತಾ ಆಕೃತಿಯನ್ನು ನೋಡಿ, ಅದೆಲ್ಲ ಅವನಿಗೆ ಗೊತ್ತಿಲ್ಲ. ಸೀತೆ ಇದ್ದಾಳ ಅಂತ ಹೇಳಿಬಿಟ್ಟ. 100 ಯೋಜನ ದೂರ ಅವನ ಕಣ್ಣು ಹೋಯಿತು. 10 ದಿನ ಕಣ್ಣು ಅವನು ಅರುಣಸ್ಯ ಸೂನುಹು ಸ್ಪಷ್ಟವಾಗಿ ನೋಡಿ ಹೇಳಿದ. ಕಪಿಗಳೆಲ್ಲ ಹಾರ ಯೋಚನೆ ಮಾಡಿದ್ರು, ಭಾರಿ ಕಷ್ಟಪಡ್ತಿದ್ದಾರೆ ಅಂತ ಕೇಳಿದ್ದೇವೆ. ಅದರ ಸಂಪಾದನೆ ಯಾಕೆ ಹಾರಬಾರ್ದಾಗಿತ್ತು? ಅವನು ಸೂರ್ಯಮಂಡಲಕ್ಕೆ ಹಾರಲಿಕ್ಕೆ ಹೊರಟವನು, 100 ಯೋಜನೆ ಏನು ಲೆಕ್ಕ ಇಲ್ಲವನು, ಅವನೇ ಹಾರಬಹುದಾಗಿತ್ತಲ್ಲ. ಈ ಪ್ರಶ್ನೆ ಮೊದಲೇ ಹೇಳಿದ್ರೆ ಮಕ್ಕಳು ಕೆಡ್ಬಿಡ್ತಾರೆ ಅಂತ ಪ್ರಶ್ನೆ. ನಾವು ಉತ್ತರ ಕೊಡೋದು ಭಾರಿ ಕಷ್ಟ. ಆಚಾರ ತಕ್ಷಣ ಉತ್ತರ ಕೊಡ್ತಾರೆ. ಉಳಿದವರಿಗೆ ಬಿಡಿಸಲಾಗದ ಒಗಟದು ಒಂದು ಆಚಾರ ತಕ್ಷಣ ಹೇಳ್ತಾರೆ. ಬರೀ ಸಮುದ್ರ ಹಾರದಾಗಿದ್ದರೆ ಎಂದೋ ಸಂಪಾತಿ ಹಾರಿಬಿಡ್ತಾ ಇದ್ದ. ಅಲ್ಲಿ ಸಿಂಹಿಗೆ ಇದ್ದಾಳೆ, ರಾವಣನ ರಕ್ಷಾ ಕವಚದಂತೆ ಇದ್ದಾಳು ಅವಳೀಗ. ಅವಳಿಗೆ ಸಾಮರ್ಥ್ಯಂ ಅಪ್ರತಿಹತಂ ಪ್ರದದೌ ವಿಧಾತ, ಬ್ರಹ್ಮದೇವರ ವರ ಇದೆ, ಸಂಪಾತಿ ಹರಲಿಕ್ಕೆ ಬರೋದಿಲ್ಲ. ಅದನ್ನು ಇದನ್ನು ಅರ್ಥ ಮಾಡಿಕೊಂಡು ಸಂಪಾತಿ ಯಾತಕ್ಕೆ ಹೋಗಲಿಲ್ಲ ಅಂಬುದಕ್ಕೆ ಉತ್ತರ. ಈಗ ಹನುಮಂತ ಹರ್ತಾರೆ, ಇದು ಭಾವಿ ಬ್ರಹ್ಮ, ಬ್ರಹ್ಮದೇವರ ಲೆಕ್ಕನೇ ಇಲ್ಲ. ಈ ವಿಷಯ ತಿಳ್ಕೊಳ್ಳದೆ ಹೋಗಿದ್ರೆ ಇವರೆಲ್ಲ ಹಾರಾಟ ಮಾಡಿ ಸುಮ್ಮನೆ ಮಾಡಿದರು. ಆ ಸುಮ್ಮನೆ ಅನಾಯಾಸ ಸಂಪಾತಿಯನ್ನು ಕಳಿಸಿದ್ದರೆ ಅದು ಬರೋವರೆಗೆ ರೆಸ್ಟ್ ಬೇರೆ ತಗೋಬಹುದಾಗಿತ್ತು, ಸುಖವಾಗಿ ವಾಪಸ್ ಹೋಗ್ಬೋದಾಗಿತ್ತು. ಹೇಳ್ತಾರೆ ಸಂಪಾತಿ ಹೋಗ್ಲಿಕ್ಕೆ ಬರ್ತಿರಲಿಲ್ಲ, ನೋಡ್ಲಿಕ್ಕೆ ಬಂತೆ ಹೊರತು ಬರಲಿಲ್ಲ. ಛಾಯಾಮ ವಾಕ್ಷಿಪತಸೌ ಪವನಾತ್ಮ ಜಸ್ಯ, ನೆರಡು ಹಿಡಿದು ಎಡಿತಾ ಇತ್ತಂಥದ್ದು ಒಂದು. ಆದ್ದರಿಂದ ಇದೆಲ್ಲ ನಿರ್ಣಯ ಇದೆ, ಎಷ್ಟು ಉಪಯೋಗ ಆಗುತ್ತ? ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಪ್ರಶ್ನೆ ಕೇಳಿದ್ರೆ ಸರಿಯಾದ ಉತ್ತರ ಕೊಡಲಿಕ್ಕೆ ಬರುತ್ತೆ. ಬ್ರಹ್ಮದೇವರ ವರ ಅಂದರೆ ಶಾಸ್ತ್ರ ಓದ್ದವರಿಗೆ ಅರ್ಥ ಆಗುತ್ತೆ ಎಷ್ಟು ದೊಡ್ಡದು ಹೇಳಿ. ಈ ಕಡೆಯಿಂದ ಪ್ರತಿಯಾಗಿ ಬ್ರಹ್ಮಾಸ್ತ್ರ ಹೇಗೋ, ಬ್ರಹ್ಮದೇವರ ವರ ಹಾಗೆ. ಅದನ್ನು ಮೀರೋ ಶಕ್ತಿ ಸಂಪಾತಿ ಮೊದಲಾದ ಸಂಪಾತಿ ಲಕ್ಷ್ಮಣನಿಗೂ ಇರಲಿಲ್ಲ ಅಂದಮೇಲೆ ಇನ್ನು ಸಂಪಾತಿ ಮೊದಲಾದವರ ರೀತಿ ಏನು? ಅದಕ್ಕೆ ಹನುಮಂತನೇ ಹಾರಬೇಕಾಗಿತ್ತು. ಅಂಗದ ಹಾಗೂ ಹಾರ್ತೇನೆ ಅಂತ ಹೇಳಿದ, ಸಿಂಹಕ್ಕೆ ದಾಟಿ ಹೋಗ್ಲಿಕ್ಕೆ ಬರ್ತಿದ್ದಿಲ್ಲ, ಸಿಂಹಕ್ಕೆ ಎಡದಾಗಿ ಬಿಡ್ತಿತ್ತು ಅಂಗದನನ್ನು. ಈಗ ಹನುಮಂತನೇ ಹೋಗಬೇಕು ಅಂಬೋದಕ್ಕೆ ಆಜ್ಞಾಮ ಅನ್ಯೈರಧಾರಿಯ ಆ ಮಾತು ಅರ್ಥ ಆಗುತ್ತೆ. ಹನುಮಂತನೇ ಮಾಡಬೇಕಾದ ಕೆಲಸ ಅದು. ಸಿಂಹಿಕೆಯನ್ನು ಕೊಂದೇ ಹೋಗಿಬಿಡ್ತಾನೆ ಹನುಮಂತ. ಸುರಸೆಯನ್ನು ಕೊಲ್ಲಲಿಲ್ಲ, ಅವಳು ಪರೀಕ್ಷೆ ಬಂದವಳು ಅಷ್ಟೇ. ದೇವ ನಾಗಮಾತ ಅವಳು. ಮೈನಾಕ ವಾರದ ಅನುಗ್ರಹ ಪಾತ್ರ ತನ್ನ ಶಿಷ್ಯ ಇದ್ದಾಗೆ ಅವನ್ನೂ ನಾಶ ಮಾಡಲಿಲ್ಲ. ಸಿಂಹಿಕೆ ರಾವಣನ ಶಿಷ್ಯಳಾದ್ದರಿಂದ ನಾಶ ಮಾಡ್ತಾನೆ. ವಿನಾಶಾಯಿತ ದುಷ್ಕೃತ. ದೇವರ ಕೆಲಸ ಏನೋ, ಹನುಮಂತೇವರ ಕೆಲಸ ಅದೇನೆ. ಅದಕ್ಕೆ ಭಗವತ್ ಕಾರ್ಯ ಸಾಧಕ ಅಂತ ಹೆಸರು. ದುಷ್ಕರ್ಮಿಗಳನ್ನು ನಾಶ ಮಾಡಬೇಕು, ಸಜ್ಜನನ್ನು ರಕ್ಷಣೆ ಮಾಡಬೇಕು. ಇದು ಹನುಮಂತನಿಂದ ಕಲಿಬೇಕಾದ ಪಾಠ. ಇದು ಬಲ ಇರಬಹುದು, ದುರ್ಜನರ ರಕ್ಷಣೆಗೆ ಹೊರಟರೆ ಎಷ್ಟು ಅನ್ಯಾಯ ಆಗುತ್ತೆ. ಅದರಿಂದ ಸಜ್ಜನರ ಹಿಂಸೆಗೆ ಬಲ ಉಪಯೋಗ ಆಗಬಾರದು. ಅದನ್ನೆಲ್ಲ ಹನುಮಂತ ತೋರಿಸಿಕೊಡ್ತಾರೆ. ಮುಂದೆ ಲಂಕಾ ಪ್ರವೇಶ. ಲಂಕಿಣಿಯನ್ನ ಸ್ವಮುಷ್ಟಿ ಪಿಷ್ಟಾಂ, ಒಂದೇ ಠೊಳ ನುಜ್ಜುಗುಜ್ಜಾಗಿ ಹೊಂದಂತವಳು. ಮಾರ್ಗಮಾಣೋ ಬಹಿಶ್ಚಾಂತಃ ಸೋಶೋ ಕವನಿಕಾತಲೆ ತದರ್ಶ ಶಿಂಶುಪಾ ವೃಕ್ಷ ಮೂಲಸ್ಥಿತ ರಮಾಕೃತಿ. ಅದೆಲ್ಲ ಭಾರಿ ದೊಡ್ಡದ ಹೇಳ್ತಾರೆ ವಾಲ್ಮೀಕಿಗಳು. ಆಚಾರ ಒಂದು ಎರಡು ಮೂರು ಶ್ಲೋಕದಲ್ಲಿ ಮುಗಿಸಿಬಿಡ್ತಾರೆ ಅದು. ಯಾತಕ್ಕೆ ಅಂದರೆ ಅಲ್ಲಿ ಸೀತಾದೇವಿ ಇಲ್ಲೇ ಇಲ್ಲ, ಹುಡುಕೋ ಪ್ರಸಕ್ತಿನೇ ಇಲ್ಲ. ಏನು ಮಾಡಬೇಕು, ಲೋಕದೃಷ್ಟಿಯಿಂದ ಒಬ್ಬ ದೂತ ಏನು ಮಾಡಬೇಕು ಅದನ್ನು ಮಾಡೋಕ್ಕೋಸ್ಕರವಾಗಿ ಮಾರ್ಗಮಾಣೋ ಬಹಿಶ್ಚಾಂತಃ ಸಹ ಅಶೋಕ ವೆನಿಕಾತಲೆ. ಇಡೀ ಲಂಕಾಪಟ್ಟಣ ಸುತ್ತ ಹಾಕಿದ್ದಾಯಿತು. ಹನುಮಂತನಿಗೆ ಗೊತ್ತು ಅಶೋಕವನದಲ್ಲಿ ಸೀತೆ ಇರೋದಂತೂ ಗೊತ್ತಿದೆ. ಆಕೃತಿ ಸೀದಾ ಹೋಗ್ಬೋದಾಯ್ತು, ಯಾಕೆ ಹೋಗಲಿಲ್ಲ? ನೀವು ಎಷ್ಟೊಂದು ಹೇಳ್ತೀರಲ್ಲ ಹನುಮಂತ ಪೂರ್ಣ ಪ್ರಜ್ಞ ಪೂರ್ಣ ಪ್ರಜ್ಞ ಅಂತೇಳಿ ಹುಡುಕ್ಬೇಕು ಯಾಕೆ ಅಂತ ಒಂದು ಪ್ರಶ್ನೆ. ಓ, ಲೋಕದೃಷ್ಟಿಯಿಂದ ಕೂಡ ಹನುಮಂತನಿಗೆ ಗೊತ್ತು, ಸಂಪಾತಿ ಹೇಳಿಬಿಟ್ಟಿದ್ದಾನೆ ಎಲ್ಲಿದೆ ಅಂಥೇಳಿ. ಅದು ಪಟ್ಟಣಕ್ಕೆ ಹುಡುಕ್ಬೇಕಾಗಿತ್ತು ಈ ಮಧ್ಯೆ. ಇದು ಒಂದು ಎರಡು ಕಾರಣ, ಎರಡು ಪ್ರಶ್ನೆ ಬರುತ್ತೆ. ಹನುಮಂತ ಪೂರ್ಣ ಪ್ರಜ್ಞನಾಗಿ ಹುಡುಕ್ಬೇಕಾಗಿರಲಿಲ್ಲ, ಸೀದಾ ಅಶೋಕವನ್ನು ಹೋದ್ರೆ ಮುಗಿದೋಗ್ತಿತ್ತು. ಜೊತೆಗೆ ಸಂಪಾತಿ ಹೇಳಿದ್ರಿಂದ ಕೂಡ ಲೋಕದೃಷ್ಟಿಯಿಂದನೂ ಗೊತ್ತು ಹೋಗಲಿಲ್ಲ. ಯಾತಕ್ಕೆ ಅಂದರೆ ದೂತನ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು, ಮಾಡೋ ಕೆಲಸ ಮುಗಿಸ್ಬೇಕು. ಮೊದಲು ಪಟ್ಟಣ ಎಲ್ಲ ಹುಡುಕಿಬಿಡೋದು, ಆಮೇಲೆ ಅಲ್ಲಿ ಹೋಗೋದು. ಈ ಮೂಲಕ ಇನ್ನೇನು ಜಗತ್ತಿ ತೋರಿಸ್ಬೇಕು ಅಂದರೆ ಮುಂದೆ ಹೇಳ್ತಾರೆ, ಪಶ್ಯತಾಂ ಕಲಿ ಮುಖ್ಯಾನ ವಂಚನಾಯ. ದೈತ್ಯರು ವಾಚ್ ಮಾಡ್ತಿರ್ತಾರಂತೆ ಪ್ರತಿಯೊಂದನ್ನು ಕೂಡ. ಹನುಮಂತ ಸೀದಲ್ಲಿ ಹೋಗಿಬಿಟ್ಟಿದ್ರೆ ಹೋಯ್ತು, ಸರ್ವಜ್ಞಾನದ ಜ್ಞಾನ ಬಂದುಬಿಡುತ್ತೆ, ಜ್ಞಾನ ಬರಬಾರದು. ಹರಿವಾಯುಗಳ ಬಗ್ಗೆ ಮಹಾತ್ಮ್ಯ ಜ್ಞಾನ ಬಂತು ಅಂದರೆ ಅವ್ರು ಭಕ್ತರಾಗಿ ಬಿಟ್ಟರೆ ಸದ್ಗತಿ ಕೊಡಬೇಕು. ಯೋಗ್ಯತೆ ಇಲ್ಲ, ಸದ್ಗತಿ ಕೊಡ ಹಾಗಿಲ್ಲ. ಅವ್ರ ಯೋಗ್ಯತೆ ಇಲ್ಲ, ಸದ್ಗತಿ ಇಲ್ಲ, ವಿಷಯ ತಿಳ್ಕೊಂಡ್ಮೇಲೆ ಫಲ ಕೊಡಬೇಕು. ಅದಕ್ಕೋಸ್ಕರ ಮೋಹನ ಮಾಡಿಬಿಡ್ತಾರೆ. ಮೋಹನ ಮಾಡೋಕ್ಕೋಸ್ಕರ ಇಡೀ ನಗರವನ್ನು ಸುತ್ತಿದಂತೆ ಮಾಡಿ ಕೊನೆಗೆ ಅಶೋಕವನಿಕ ತಲೆ ಅಶೋಕನ ವೃಕ್ಷದಲ್ಲಿ ಸೀತೆಯನ್ನು ಕಂಡು, ಸೀತಾಕೃತಿಯನ್ನು ಕಂಡು ಮಾತುಕತೆ ನಡೆಸ್ತಾರೆ. ಇಬ್ಬರು ಕೂಡ ಮಾತುಕತೆ ಆಡ್ತಾರೆ. ತಾದೃಕ್ ಚೇಷ್ಟಾ ಸಮೇತಾಯ ಅಂಗುಲಿಯ ಮದಾತ್ತತಃ. ಅಲ್ಲಿ ನಡೆದಿದ್ದೇನು, ಮುಖ್ಯವಾಗಿ ಅಂಗುಲಿಯಕವನ್ನು ಕೊಟ್ಟಿದ್ದು ಚೂಡಾಮಣಿ ನಿಸ್ಕೊಂಡಿತ್ತು. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಚೂಡಾಮಣಿ ಸೀತಾದೇವಿ ಧರಿಸಿದ್ದು ಚೂಡಾಮಣಿ, ಅದನ್ನು ಈಗಾಗಲೇ ನಾವು ಕೇಳಿರೋ ಹಾಗೆ ಕೈಲಾಸಕ್ಕೆ ಹೊರಟಿದ್ದಾರೆ. ಮಹಾನ್ ಸೀತಾದೇವಿ ಕೈಲಾಸದಲ್ಲಿದ್ದಾರೆ. ಕೈಲಾಸಕ್ಕೆ ಹೋಗಿ ಅರ್ಚಿತ ಪದ ನೆವಸತ್ ಶಿವಾಭ್ಯಾಮ್, ಪಾರ್ವತಿ ಪರಮೇಶ್ವರಿಂದ ಪೂಜ್ಯರ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಆಭರಣ ಬಿಟ್ಟು ಹೋಗಿದ್ರು, ಇಟ್ಕೊಂಡು ಹೋಗಿದ್ರು ಅಂತ ಕೇಳಿದರೆ ಆಭರಣ ಸಮೇತರಾಗಿ ಹೋಗಿದ್ದಾರೆ. ಹಾಗಿದ್ದರೆ ಆಕೃತಿಯ ಮೇಲೆ ಆಭರಣ ಇತ್ತೋ ಇಲ್ವೋ? ಮುಂದೆ ಹೇಳ್ತಾರೆ ಪುಷ್ಪಕದಲ್ಲಿ ರಾಮನ ಎತ್ಕೊಂಡು ಬರ್ತಿರ್ಬೇಕಾದ್ರೆ ತಮ್ಮ ಆಭರಣಗಳನ್ನು ತೆಗೆದು ಸೀರೆ ಸೆರೆಯಲ್ಲಿ ಗಂಟು ಕಟ್ಟಿ ಕೆಳಗೆ ಹಾಕಿದ್ರು ಅಂತ ಹೇಳ್ತಾರೆ. ಅಲ್ಲಿ ಆಭರಣ ಇತ್ತೋ ಇಲ್ಲೋ ಅಂದರೆ ಇತ್ತು. ಇಲ್ಲಿ ಗಂಟು ಹಾಕಿದ್ದು ನಿಜನೋ ಸುಳ್ಳು ಅಂದರೆ ಅದು ನಿಜನೇ. ಎರಡು ಸೆಟ್ ಎಲ್ಲಿಂದ ಬಂದು ಅಂತ ಪ್ರಶ್ನೆ ಬಂತು. ಈ ಆಭರಣನ ಈ ಆಭರಣನೋ? ಮೊದಲಂತೂ ಒನಕ್ಕೆ ಹೋದವರು ಆಭರಣ ಹಾಕ್ಕೊಂಡೇ ಹೋಗಬಾರ್ದು ಮೊದಲು ಪ್ರಶ್ನೆ ಬಂದಿತ್ತು. ಅದು ಕೂತ್ರ ಕೊಟ್ಟಾಗಿತ್ತಾಗಲೇನೆ. ಈಗ ಇಲ್ಲಿಂದ ಬಂತು ಆಭರಣಗಳು ಅಂತ ಕೇಳಿದರೆ ಹೇಳ್ತಾರೆ, ಆಭರಣಾನಿ ದ್ವಿಧಾಹೂತ್ವ ತಾನೇವಾಸನ್ ಸಮಂತತಃ. ಆಭರಣಗಳು ಸಾಂಶ್ಯ ಎರಡು ಭಾಗ ಆಗಿಬಿಟ್ಟಿದ್ವಂತೆ. ಒಂದು ಭಾಗ ಮೂಲ ಆಕೃತಿಯ ಮೇಲೆ, ಮೂಲ ಸೀತಾದೇವಿ ಮೈ ಮೇಲಿದೆ, ಇನ್ನೊಂದೆಲ್ಲ ಆಕೃತಿಯ ಮೇಲಿದೆ. ಆದ್ದರಿಂದನೇ ಆಭರಣಗಳು ಕೂಡ ಸಾಂಶ್ಯ. ಕೃಷ್ಣನ ಚಕ್ರಕ್ಕೆ ಎಷ್ಟು ರೂಪಗಳು, ಕೃಷ್ಣನ ಶಂಖಕ್ಕೆ ಎಷ್ಟು ರೂಪ, ಶಾರ್ಗಧನಕ್ಕೆ ಎಷ್ಟು ರೂಪ ಇದೆ. ದೇವತೆಗಳಷ್ಟೇ ಸಾಂಶ್ಯರಲ್ಲ, ಸಾಂಶ್ಯ ದೇವತೆಗಳ ಆಯುಧ ಆಭರಣಾದಿಗಳು ಕೂಡ ಸಾಂಶ್ಯನೇ. ಆದ್ದರಿಂದ ಅಲ್ಲಿದ್ದು ಡೂಪ್ಲಿಕೇಟ್ ಆಭರಣ ಏನೂ ಅಲ್ಲ, ಸರಿಯಾದ ಆಭರಣನೇ ಇತ್ತು. ಇದನ್ನು ತಿಳಿಬೇಕು ನಾವು. ಇಲ್ಲದವ್ರು ಏನಾಗ್ತಿತ್ತು, ಸಾಮಾನ್ಯ ಶ್ರೀಮಂತರೇ ಉಚ್ಚಾಪಟ್ಟಿ ಸೆಟ್ಗಳು ಇಟ್ಕೊಂಡಿರ್ತಾರೆ. ನೆಕ್ಲೇಸ್ಗಳು ಎಷ್ಟೋ ಸೆಟ್ ಇರುತ್ತೆ, ಬಳೆಗಳು ಎಷ್ಟೋ ಸೆಟ್ ಇರುತ್ತೆ, ಸಾಕ್ಷಾತ್ ಮಹಾಲಕ್ಷ್ಮಿ ಎಷ್ಟು ಸೆಟ್ ಇರ್ಬೋದು ಲೆಕ್ಕ ಹಾಕಿ. ಆದ್ದರಿಂದ ಎರಡು ಸೆಟ್ ಯಾಕೆಂತ ಕೇಳಬೇಡಿ. ಜಗತ್ತಿನ ಯಾವುದೇ ಆಭರಣಕ್ಕೂ ಅವರೇ ಅಭಿಮಾನಿ ದೇವತೆ ಮುಖ್ಯವಾಗಿ. ಆದ್ದರಿಂದ ಇಂಥ ಪ್ರಶ್ನೆಗೆ ತೀರಾ ಸಾಮಾನ್ಯ ಬುದ್ಧಿಯಿಂದನೇ ಅರ್ಥ ಸಿಗುತ್ತೆ. ಜನ ಯೋಚನೆ ಮಾಡಿ ತಲೆ ಕೆಡಿಸಿ ಗೊತ್ತಿರ್ತಾರೆ, ಆಚಾರ ಉತ್ತರ ಕೊಟ್ಟು ಅದನ್ನು ಸವಿಯ ಮಾಡ್ತಾರೆ. ಮತ್ತು ಅನೇಕ ರೀತಿಯಲ್ಲಿ ಗೊತ್ತಿಲ್ಲದ ಮಾತಾಡೋದು, ಏನೋ ತಿಳ್ಕೊಳ್ಳೋದು, ಯೋಚನೆ ಏನೆಲ್ಲ ತೋರಿಸ್ತಾರೆ. ಇದೆಲ್ಲ ಯಾತಕ್ಕೆ ಮಾಡೋದನ್ನು ಕಾರಣ ಕೊಡ್ತಾರೆ. ಕಲಿ ಮೊದಲಾದ ದೈತ್ಯರು ಎಲ್ಲ ಕಡೆ ನೋಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಇದು ಕಲಿ ಮೊದಲಾದ ದೈತ್ಯರುಗಳು ನೋಡ್ತಿರ್ತಾರೆ, ದೇವತೆಗಳು ನೋಡ್ತಿರ್ತಾರೆ. ಎಲ್ಲದನ್ನು ಕೂಡ ದೇವತೆಗಳು ನೋಡ್ತಿರ್ತಾರೆ, ಅವರಿಗೆ ವಿಡಂಬನೆ ಮಾಡಿ ತೋರಿಸ್ಬೇಕು. ಅಸುರರು ನೋಡ್ತಿರ್ತಾರೆ, ಅವರಿಗೆ ಮೋಹನ ಮಾಡಬೇಕು. ಪ್ರಮದದ ಸುದಿಯ ಮೋಹಕ ದ್ವೇಷಭಾಜಾಂ ಇದ್ದಾಗೆ ಎರಡು ಕೆಲಸ ಮಾಡಬೇಕು ಅಂತಾನೆ. ಅವರು ಏನು ಮಾಡಿದ್ದಾರೆ, ಎರಡೆರಡು ಕೆಲಸನೂ ಮಾಡ್ತಾ ಇದ್ದಾರೆ. ಮುಂದೆ ಆತ್ಮಾವಿಷ್ಣು ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣ, ರಾಮದೇವರು ಮರ್ತ್ಯ ಶಿಕ್ಷಣಕ್ಕೋಸ್ಕರ ಅವತಾರ ಮಾಡಿದಂತೆ. ವಾಯುದೇವರು ಕೂಡ ಪರಮಾತ್ಮನ ಪ್ರತಿಬಿಂಬವರು, ಆಭಾಸಕೋಶ್ಯ ಪವನಃ, ಯಥೋಚಿತವಾಗಿ ಹಾಗೆ ಮಾಡ್ತಾರೆ ಅಷ್ಟೆಲ್ಲ ನಡೆಸಿದರು. ಮುಂದೆ ಅಶೋಕನ ಧ್ವಂಸವನ್ನು ಮಾಡ್ತಾರೆ. ಅಥ ವನಮಖಿಲಂ ತದ್ರಾವಣ ಶ್ಯಾವಲುಂಪ್ಯ ಕ್ಷಿತಿರುಹ ಮಿಮಮೇಕಂ ವರ್ಜಯಿತ್ವಾಶು ವೀರ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇಲಂ ಮುಹುರತಿ ರವನಾದಿ ತೋರಣಂ ಚಾರುರೋಹ. ಇಡೀ ರಾವಣ ಅಶೋಕನ ಧ್ವಂಸ ಮಾಡಿ ಒಂದು ಬಿಟ್ಟರು, ಕ್ಷಿತಿರುಹ ಮಿಮಮೇಕಂ ವರ್ಜಯಿತ್ವ, ಸೀತಾಕೃತಿ ಕೂತಿದ್ದ ಒಂದು ಕೃತಿ ಬಿಟ್ಟರೆ ಯಾವುದನ್ನು ಬಿಡಲಿಲ್ಲ. ಆಗ ರಾವಣನ ಸೈನ್ಯವನ್ನೆಲ್ಲ ನಾಶ ಮಾಡ್ತಾ, ರಾವಣ ಕಳಿಸೋದು ಹನುಮಂತ ಕೊಲ್ಲೋದಷ್ಟೇನೆ, ಕಳಿಸಿದಾಗೆಲ್ಲ ಕೂಡ ಕಪಿರ್ ನಿಗೃಹ್ಯತಾಮಿತಿ ಕಳಿಸ್ತ. ಇವರೇನು ಮಾಡಿದರು, ಅವ್ರನ್ನೆಲ್ಲ ಕೂಡ ಚಕಾರತಾನ್ ಸಮಸ್ತಶಃ ತಲಪ್ರಹಾರ ಚೂರ್ಣಿತ. ಹನುಮಂತ ಎಂಥ ಶಕ್ತಿವಂತ, ಎಂಥ ಬಲವಂತನು ಅಂತ ಹೇಳ್ತಾರೆ. ಎಷ್ಟು ಬಲ ಅಂದರೆ, ಬಂದಿದ್ದ ರಾಕ್ಷಸರ ಗುಂಪು ನೋಡಿದರೆ ಸೈನ್ಯ ಎಷ್ಟು ಅಂತ ಹೇಳೋದಿಲ್ಲ, ಸೇನಾಧಿಪತಿಗಳು ಎಷ್ಟು ಅಂತ ಹೇಳ್ತಾರೆ, 80 ಕೋಟಿ ಸೇನಾಧಿಪತಿಗಳು. ಅದಕ್ಕೆ ಪ್ರಧಾನ 10,000 ಸೇನಾಧಿಪತಿಗಳು ಎಷ್ಟಾಯ್ತಲ್ಲಿ, ಇದು ಸೈನಿಕ ಎಷ್ಟಿರಬೇಕು ಲೆಕ್ಕ ಹಾಕಿ. ಅಂತ ಅಷ್ಟು ಸೈನ್ಯ ಎಲ್ಲರೂ ಕೂಡ ಬರಿ ಕೈಯಲ್ಲಿ ಬಂದಿಲ್ಲ, ಅವರೆಲ್ಲರೂ ಅನೇಕ ಹೇತಿ ಸಂಕುಲಂ ಚಿತ್ರ ವಿಚಿತ್ರ ಆಯುಧ ಬೆಲೆ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹನುಮಂತ ಒಬ್ಬ, ಹನುಮಂತನ ಹಿಂದೆ ಮುಂದೆ ಯಾರ್ಯಾರೂ ಇಲ್ಲ. ಒಳಗಿದ್ದ ರಾಮದೇವರ ಆ ವಿಚಾರ ಬೇರೆ, ಹೊರಗೇನೂ ಇಲ್ಲ, ಮೈ ಮೇಲೆ ಕವಚ ಕೂಡ ಇಲ್ಲ, ಕೈಯಲ್ಲಿ ಗದೆ ಇಲ್ಲ, ಕೈಯಲ್ಲಿ ಗದೆ ಇಲ್ಲ, ಮೈ ಮೇಲೆ ಕವಚ ಇಲ್ಲ. ಅದು ನೋಡಿದರೆ ಹೋಮ್ ಪಿಚ್ ಕೂಡ ಅಲ್ಲ, ಬೇರೆ ಕಡೆ ಅಲ್ಲೋಡೆ ಅಟ್ಯಾಕ್ ಮಾಡ್ತಾರೆ, ಇಂಚಾಬಟ್ಟಿ ಅಟ್ಯಾಕ್ ಮಾಡ್ತಾರೆ. ಉಳಿದವರಾಗಿದ್ರೆ ಏನು ಎಲ್ಲ ಗ್ರಾಚಾರ ಅಂತ ಆಗ್ತಿತ್ತು. ಇಂಥ ಹೊತ್ತಲ್ಲಿ ಎಂಥ ಸಿನಿಮಾದ ಸ್ಯಾಮ್ಸನ್ ಹರ್ಕಲೇಸ್ಗಳೆಲ್ಲ ಸ್ವಲ್ಪ ಬಿದ್ದುಬಿಟ್ಟು ಒದ್ದಾಡ್ಬಿಡ್ತಾರೆ, ಆಮೇಲೆ ನಿಧಾನಾಗಿ ಹೇಳ್ತಾರೆ ಅವರೆಲ್ಲ. ಹನುಮಂತನ ಏನೇ ಯೋಚನೆ ಇಲ್ಲ, ಅವನ್ನೆಲ್ಲ ಚಕಾರ ತಾನು ಸಮಸ್ತಶಃ ತಲಪ್ರಹಾರ ಚೂರ್ಣಿತಾನ್ ಹೀಗೆ ಹೊಡೆದ್ರಂತೆಲ್ಲ ಹೋಗ್ಬಿಟ್ರಂತೆ. ಅದನ್ನು ಮುಷ್ಟಿ ಕೂಡ ಉಪಯೋಗಿಸಲಿಲ್ಲ, ಅವ್ರದ್ದು ಅಂಗೈಯಿಂದ ಹೊಡೆದ್ರು ಅಂತ ಕೇಳಿ. ಎಂಥ ಶಕ್ತಿ ಇರಬೇಕು ಹನುಮಂತನ ಶಕ್ತಿ, ಇದನ್ನು ಅರ್ಥ ಮಾಡಿಕೊಂಡ್ರೆ, ಮೊದಲೇ ಹೇಳಿದ್ದೇನೆ ಯಾತಕ್ಕೆ ಇದೆಲ್ಲ ಕೇಳಬೇಕು, ಭಕ್ತಿ ಬರುತ್ತದಾಗ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ವಾಯುಸ್ತುತಿ ನೀನು ಜೋರಾಗಿ ಹೇಳೋದಕ್ಕೆ ಬರುತ್ತದಾಗ. ಓಹೋ, ಇಂಥ ಇರುತ್ತಾರೆ ಅಂದ ಮೇಲೆ ನೀಲಾಜಲ ನಾವು ಧ್ಯಾನ ಮಾಡಬಹುದು. ನಮಗೆ ಇವೆಲ್ಲ ಏನೇ ಯೋಗ ಇಲ್ಲ, ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ ಅಂತ ತಕ್ಷಣ ಅರ್ಥ ಆಗಿಬಿಡುತ್ತಾಗ. ಇಂಥ ಶಕ್ತಿ ಬೇಕು ನಮಗೆ. ಅಂಥ ಶಕ್ತಿ ಇರೋ ಗುರುಗಳು ಅಂದರೆ ಸಾಕ್ಷಾತ್ ವಾಯುದೇವರು. ಅಂಥವರು ಹನುಮದ್ ರೂಪದಲ್ಲಿ ಎಷ್ಟು ತೋರಿಸ್ತಾ ಇದ್ದಾರೆ. ಅವರೆಲ್ಲ ಶತ್ರು, ಮುಂದೆ ದಿದೇಶ ಸಪ್ತ ಮಂತ್ರಿ ಪುತ್ರಕಾರ ಮಂತ್ರಿಗಳು ಮಕ್ಕಳು ಕಳಿಸ್ತಾರೆ, ಅವ್ರನ್ನು ಕೊಂದು ಹಾಕಿಬಿಡ್ತಾರೆ. ಅಕ್ಷಕುಮಾರ ಬರ್ತಾನೆ. ಆ ಹನುಮಂತವರು ಯೋಚನೆ ಮಾಡಿದರಂತೆ. ಎಂಥ ಹನುಮಂತ, ಹನುಮಂತನ ಯೋಚನೆ ದೊಡ್ಡ ಪ್ರಶ್ನೆಗೊಂದು ಉತ್ತರ ಇದೆ. ಇಂಥ ಬಲಾಢ್ಯನಾದ ಹನುಮಂತ ಬರೀ ಲಂಕಾಪಟ್ಟ ಸುಡೋದು, ಇವ್ರನ್ನ ಕೊಲ್ಲೋದು ಮಾಡೋದ್ರ ಬದಲು ರಾವಣನ್ನೇ ಕೊಲ್ಬೋದಾಗಿತ್ತಲ್ಲ ಅಂತ ನಮ್ಮ ಪ್ರಶ್ನೆ ಇದೆ. ಅಲ್ಲಿಗೆ ಮೂರು ಸುಂದರಕಾಂಡಕ್ಕೆ ಮಂಗಳ ಆಗೋಗ್ತದೆ, ನಿಶ್ಚಿಂತ ಎರಡು ಕಾಂಡ ಉಳಿತಿತ್ತು. ಯಾಕೆ ಹನುಮಂತ ಮಾಡಲಿಲ್ಲ, ಇಷ್ಟೆಲ್ಲ ಶಕ್ತಿಯಿಂದ ತೋರಿಸ್ಬೇಕಾಗಿತ್ತಲ್ಲ, ಇದು ಪ್ರಶ್ನೆ ಇದೆ. ಒಳ್ಳೆಯ ಪ್ರಶ್ನೆ ಇದು. ಅದಕ್ಕೆ ಹನುಮಂತಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಹೌದು, ರಾವಣನ ನಾನು ಕೊಲ್ಲಬಲ್ಲೆ. ಮುಂದೆ ಹೇಳ್ತಾರೆ, ಒಬ್ಬ ರಾವಣನಲ್ಲ, ನರಾವಣ ಸಹಸ್ರಮ್ಮೆ ಯುದ್ಧೇ ಪ್ರತಿಫಲಂ ಭವೇ. ಸಾವಿರಾರು ರಾವಣರು ಬಂದರೂ ಹನುಮಂತನ ಮುಂದೆ ಏನೋ ಲೆಕ್ಕ ಇಲ್ಲ. ಮತ್ತೆ ಯಾಕೆ ಕೊಲ್ಲಿಲ್ಲ ಹಾಗಿದ್ರೆ? ಶಕ್ತಿ ಬೇರೆ, ಅಲ್ಲಿ ತೋರಿಸ್ಬೇಕಾದ ಒಂದು ಗುರಿ ಬೇರೆ. ಶಕ್ತಿ ಇದೆ ಅಂತ ಎಲ್ಲ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಯಾತಕ್ಕೆ ಮಾಡೋದಕ್ಕಾಗೋದಿಲ್ಲ ಅಂದರೆ, ನಿಧಾರ್ಯಯೇವ ರಾವಣ ಸ ರಾಘವಾಯ ನಾಣ್ಯಥ. ರಾವಣ ರಾಮನ ಪತ್ನಿಯನ್ನು ಅಪಹರಣ ಮಾಡಿದವನು. ಅವನನ್ನು ರಾಮ ಕೊಂದರೆ ಸರಿ ಇರುತ್ತೋ, ರಾಮ ದೂತ ಕೊಂದರೆ ಸರಿ ಇರುತ್ತೋ? ರಾಮ ದೂತ ಕೊಂದರೆ ಜನ ಏನು ಮಾಡ್ತಾರೆ? ರಾಮನಿಗೆ ತನ್ನ ಹೆಂಡತಿಯನ್ನು ಅಪಹರಣ ಮಾಡಿದವನನ್ನು ನಿಗ್ರಹ ಮಾಡೋ ಶಕ್ತಿ ಇರಲಿಲ್ಲ. ಏನೋ ಹನುಮಂತ ಅಂತ ಕಪ್ಪಿ ಸಿಕ್ಕ ಪುಣ್ಯಕ್ಕೆ ರಾಮನ ಮರ್ಯಾದೆ ಉಳಿಸ್ತಾ ಅಂತ ಅಪಖ್ಯಾತಿ ಬರೋದಿಲ್ವಾ? ತನ್ನ ಶಕ್ತಿ ತೋರಿಸೋದು ಮುಖ್ಯನೋ, ಸ್ವಾಮಿ ಕೀರ್ತಿ ತೋರಿಸೋದು ಮುಖ್ಯನೋ, ಇದು ಗಮನಿಸ್ಬೇಕು. ಇಲ್ಲಿ ಎರಡು, ಅಕಸ್ಮಾತ್ ಕೊಲ್ದೆ ವಾಪಸ್ ಹೋದರೆ ಹನುಮಂತನ ಶಕ್ತಿ ಬಗ್ಗೆ ಸಂದೇಹ ಬರುತ್ತೆ, ಕೊಂದುಬಿಟ್ರೆ ರಾಮನ ಕೀರ್ತಿಗೆ ಅಪಚಾರ ಬರುತ್ತೆ. ಯಾವ್ದು ದೊಡ್ಡದೀಗ? ತನಗೆ ಅಪಕೀರ್ತಿ ಬಂದರೂ ಪರವಾಗಿಲ್ಲ, ರಾಮನ ಕೀರ್ತಿಗೆ ಅಪಕೀರ್ತಿ ಬರಬಾರ್ದು. ಇದಕ್ಕೆ ಭಕ್ತಿ ಅಂತ ಕರೀತಾರೆ. ಇದು ಭಕ್ತಿ. ಶಕ್ತಿ ಇದ್ದರೆ ಎಲ್ಲ ಕೆಲಸ ಮಾಡಬಾರ್ದು, ಭಕ್ತಿಯಿಂದ ಮಾಡಬೇಕು. ನನಗೆ ಅಪಖ್ಯಾತಿ ಬಂದರೂ ಪರವಾಗಿಲ್ಲ, ರಾಮನ ಕೀರ್ತಿಗೆ ಧಕ್ಕೆ ಬರಬಾರ್ದು. ಅದೇ ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ರಾಮನ ಸರ್ವೋತ್ತಮತ್ವ ಉಡಬೇಕಾದ್ರೆ ರಾಮನಿಗೆ ಮೀಸಲಿಡಬೇಕು, ರಾಮನೇ ಕೊಲ್ಲಬೇಕು ಅಂತ ಕೊಲ್ಲಲೇ ಇಲ್ಲ. ಇದು ನಮ್ಗೆ ಬರೋದು ಎಲ್ಲಿ ಗೊತ್ತಾ? ನೋಡಿದ್ರೆ ಇಲ್ಲಿ ಅನಿಸೋದಿಲ್ಲ, ನಾವು ಮಹಾಭಾರತಕ್ಕೆ ಹೋಗಬೇಕು. ವನಪರ್ವದಲ್ಲಿ ರಾಮಾಯಣದ ಕಥೆ ಬರುತ್ತೆ. ಹನುಮಂತ ಮತ್ತು ಭೀಮಸೇನದ ಇಬ್ಬರು ಕೂಡ ಪರಸ್ಪರ ಸಂಧಿಸ್ತಾರೆ. ಅಲ್ಲಿ ಪ್ರಶ್ನೆ ಹಾಕೋತಾರೆ, ಭೀಮಸೇನದವರು ಪ್ರಶ್ನೆ ಕೇಳ್ತಾರೆ. ನಾವು ಕೇಳ್ಬೋದಾಗ್ತದೆ, ಭೀಮನೇ ಹನುಮಂತ, ಹನುಮಂತನೇ ಭೀಮ. ಅಲ್ಲ ಅಣ್ಣ, ಇಂಥ ಶಕ್ತಿ ನಿನಗಿದೆ, ನೀನು ಕೊಲ್ಬೋದಾಯ್ತಲ್ಲ ರಾವಣನ, ಯಾತಕ್ಕಾಗೇ ಬಿಟ್ಟಿ ಅಂತ ಕೇಳ್ತಾರೆ. ಆಗ ಹೇಳ್ತಾರೆ ಇದೇ ಉತ್ತರ. ತಾವು ಏನು ಅಲ್ಲಿ ಹೇಳಿದ್ದಾರೋ, ಹನುಮಂತನಾಗಿ ಬದ್ಧಾಚಾರ ಬರೀತಿದ್ದಾರೆ ಅಷ್ಟೇ. ನಿಧಾರ್ಯಯೇವ ರಾವಣಃ ಸ ರಾಘವಾಯ ನಾಣ್ಯತ. ಆಮೇಲೆ ಇನ್ನು ಇಂದ್ರಜಿತ್ತನ್ನು ಕೊಲ್ಲಬಹುದು, ಕೊಲ್ಲಬಾರ್ದು. ಲಕ್ಷ್ಮಣನೇ ಮೀಸಲಿರಬೇಕು. ಯಾರಿಗೆ ಯಾವ್ದು ಮೀಸಲು ಅಂತ ಯೋಚನೆ ಮಾಡ್ತಾರಲ್ಲ, ಅದು ವಾಯುದೇವರ ವೈಶಿಷ್ಟ್ಯ. ಅದು ಪ್ರತಿಯೊಬ್ಬರಿಗೂ ಕೂಡ ಭಾಷ್ಯ ತಾವು ಬರೆದ್ರು. ಟೀಕಾರ ಟೀಕಾರಾರಿ ಮೀಸಲಿಟ್ರು, ಅವರೇ ಟೀಕಾ ಬರೆದ್ಬಿಟ್ಟಿದ್ರೆ, ಅವರೇ ಟಿಪ್ಪಣಿನೂ ಬರೆದಾಕಿದ್ರೆ ಗತಿ ಏನಾಗ್ತಿತ್ತು? ಎಷ್ಟು ಜನಕ್ಕೆ ಸೇವಾ ಅವಕಾಶ ತಪ್ಪಿ ಹೋಗ್ತಿತ್ತು. ಇದು ಹನುಮಂತ ದೇವರು ಸಾಧನೆ ಮಾಡೋದು, ಸಾಧನೆ ಮಾಡಿಸೋದು, ಎರಡು ಕೆಲಸ ಆಗಬೇಕು. ರಾಯರೇ ಹೇಳ್ತಾರೆ, ಕರಿಷ್ಯೆ ಕಾರಯಿಷ್ಯೇ ಚ, ಮಾಡಬೇಕಾದ ಕೆಲಸ ಕೆಲವು, ಮಾಡಿಸ್ಬೇಕಾದ ಕೆಲವು ಕೆಲಸ ಕೆಲವಿರುತ್ತೆ. ಅದಕ್ಕೋಸ್ಕರ ಲಕ್ಷ್ಮಣ ಮಾಡಬೇಕದನ್ನ. ಯಕ್ಷಕುವನ್ನು ನಾನು ಕೊಲ್ತೇನೆ ಅಂತ ಹೇಳಿ ಅವನ್ನ ಸಚಕ್ರವದ್ ಭ್ರಮಾತ್ವರಂ ವಿಧಾಯ ರಾವಣೋಪಮಂ ಅಪೋಥಯದ್ಧರಾತಲೇ ಕ್ಷಣೇನ ಮಾರುತೀತನು. ಒಂದು ಕ್ಷಣದಲ್ಲಿ ಅಷ್ಟು ಮಾಡಿದನು ಭಯಂಕರ ರಾಕ್ಷಸ. ವಾದಿರಾಸವಣ್ಣ ಬರೀತಾರೆ, ಯಾರ ವರ ಇತ್ತು ಅಕ್ಷಕುಮಾರನಿಗೆ ಅಂದರೆ ಬ್ರಹ್ಮವರ ಇತ್ತು ಅಂತ ಹೇಳ್ತಾರೆ. ಭಾವಪ್ರಕಾಶಿಕೆ ಅಂತ ಹೇಳ್ತಾರೆ. ಬ್ರಹ್ಮವರ ಇರತಕ್ಕಂಥ ಅವನನ್ನು ಭಾವಿ ಬ್ರಹ್ಮರಾದವರು ಸಂಹಾರ ಮಾಡಿದರು. ಅವನು ಸತ್ತೋದ, ರಾವಣ ಇಂದ್ರಜಿತ್ತನ್ನು ಕಳಿಸಿಕೊಟ್ಟ. ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ, ಬೇರೆ ಏನು ಮಾಡಿದ್ರೆ ಉಪಯೋಗಕ್ಕೆ ಬರಲಿಲ್ಲ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ, ಅದು ಉಪಯೋಗಕ್ಕೆ ಬರ್ತಿರಲಿಲ್ಲ. ಹನುಮಂತ ಮತ್ತೆ ತೋರಿಸ್ತಾನೆ, ಮಯಾವರ ವಿಲಂಘಿತಾಹಿ ಅನೇಕಶ ಸ್ವಯಂಭುವ ಸಮಾನನೀಯ ಏಮೇ ತಥೋ ಅತ್ರ ಮಾನಯಾಮ್ಯಹ. ಬ್ರಹ್ಮದೇವರು ತಾವಿಬ್ಬರು ಸಮ, ಪದಪ್ರಯುಕ್ತ ಸೀನಿಯಾರಿಟಿ ಇದೆ ಬ್ರಹ್ಮದೇವರಿಗೆ. ಅವರು ಈಗಾಗಲೇ ಬ್ರಹ್ಮದೇವರು, ಇವರು ಮುಂದೆ ಬ್ರಹ್ಮದೇವರಾಗ್ತಾರೆ. ಅದು ಸ್ವಲ್ಪ ಗೌರವ ಕೊಡಬೇಕು, ಈಗ ಗೌರವ ಕೊಟ್ಟುಬಿಡೋಣ ಅಂತ ಗೌರವ ಕೊಟ್ಟಿತ್ತು. ಇಲ್ಲಿ ಕೆಲವರು ಪ್ರಶ್ನೆ ಕೇಳ್ಬೋದು, ಯಾರೋ ಹೇಳ್ತಿದ್ದೀರಿ ಸಿಕ್ಕಾದನೇ ಯಾಕೆ ಹೇಳಬಾರದು ಅಂತ ಕೇಳಿದರೆ, ಮುಂದೆ ರಾವಣನೇ ಕೇಳ್ತಾನೆ ಪ್ರಶ್ನೆಯನ್ನು, ಇಷ್ಟೆಲ್ಲ ಮಾತಾಡ್ತೀಯಲ್ಲ ಯಾಕಪ್ಪಿ, ನೀನು ಯಾಕೆ ಸಿಕ್ಕಿ ಅಂತ ಕೇಳ್ತಾನೆ ಬ್ರಹ್ಮಾಸ್ತ್ರಕ್ಕೆ. ಆಗ ತಷ್ಟ ಹನುಮಂತ ಹೇಳ್ತಾನೆ, ಮಯಾಸ್ತ್ರಂ ಅನುವರ್ತಿತಂ ಅಂತ ಹೇಳ್ತಾನೆ, ನಾನು ಅಸ್ತ್ರಕ್ಕೆ ಮರ್ಯಾದೆ ಕೊಟ್ಟೆ ಹೊರತು ಸಿಕ್ಕಿಲ್ಲ ಅಂತ ಹೇಳ್ತಾನೆ. ರಾಮಾಯಣದಲ್ಲೇ ಬರೋ ಉತ್ತರ ಅದು. ಭಾಸ ಅಭಿಷೇಕ ನಾಟಕ ಅಂತ ನಿನ್ನೆ ಹೇಳಿದ ನಾಟಕ ಬರೆದಿದೆ, ಅದರಲ್ಲೂ ಹೇಳ್ತಾನೆ ಹನುಮಂತನ ಮೇಲೆ ಹೇಳಿಸ್ತಾನೆ, ನಾನು ಅಸ್ತ್ರಕ್ಕೆ ಸಿಕ್ಕಿಲ್ಲ, ನಾನಾಗಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಹನುಮಂತ ಎಂಥ ಸರ್ವಜ್ಞ ಲೆಕ್ಕ ಹಾಕಬೇಕು. ಬಲ ಇದ್ರೆ ಜ್ಞಾನ ಇರೋದಿಲ್ಲ, ಜ್ಞಾನ ಇದ್ರೆ ಬಲ ಇರೋದಿಲ್ಲ, ಸಾಮಾನ್ಯ ಎರಡೂ ಇಲ್ಲದೆ ಇರೋದೇ ಜಾಸ್ತಿ. ಅಂಥ ಹೊತ್ತಿನಲ್ಲಿ ಹನುಮಂತನಲ್ಲಿ ಪೂರ್ಣ ಇತ್ತು. ರಾವಣನಿಗೆ ಬಲ ಇತ್ತು, ಜ್ಞಾನ ಇರಲಿಲ್ಲ. ಅದಕ್ಕೆ ತನ್ನ ತಂಗಿ ಗಂಡನ್ನೇ ಕೊಂದು ಹಾಕಿದ್ದ, ನಿನ್ನೆ ಕೇಳಿದ್ವಲ್ಲ, ಶುರುಪಡಿ ಗಂಡ ಅವನೇ ಕೊಂದು ಹಾಕಿಬಿಟ್ಟಿದ್ದ. ಅಂದರೆ ಬಲ ಇದೆ, ಜ್ಞಾನ ಇಲ್ಲ ಅವನಿಗೆ. ಹನುಮಂತ ಹಾಗಲ್ಲ, ಒಂದು ಚೂರು ಹೆಚ್ಚಿಲ್ಲ ಕಡಿಮೆ ಇಲ್ಲ, ಬಂಗಾರ ತೂಗೋ ಸಾಹೇಬ ಹಾಕಿ. ಈ ರೀತಿ ಮಾಡಬೇಕಾದ್ರೆ ಎಂಥ ಸಾಮರ್ಥ್ಯ ಇರಬೇಕು. ಅದಕ್ಕೆ ಕಪಿವರ ಉಪುಷಃ ತೇ ನಮಃ ಕೌಶಲಾಯ, ಇದು ಅಲ್ಲೊಂದೇ ಅಲ್ಲ, ಎಲ್ಲ ಕಡೆಯೂ ತೇ ನಮಃ ಕೌಶಲಾಯ ತನ್ವಯ ಮಾಡ್ಕೋಬೇಕು. ಒಂದು ಇನ್ನೊಂದು ಕಾರಣ, ಹನುಮಂತ ಎಷ್ಟು ಯೋಚನೆ ಮಾಡ್ತಾನೆ ನಮಗೆಲ್ಲ ಇದರಿಂದ ಏನು ಉಪಯೋಗ ಅಂದರೆ, ಒಂದು ಕೆಲಸ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡಬೇಕು ಹನುಮಂತ ತೋರಿಸಿಕೊಡ್ತಾನೆ. ಅದಕ್ಕೆ ಗುರು ಅಂತ ಅವ್ರ ಹೆಸರು. ಮಾಡಿದರೆ ಸಮರ್ಥ, ಹೇಳಿಕೊಟ್ರೆ ಗುರು. ಒಂದು, ಬ್ರಹ್ಮದೇವರಿಗೆ ಗೌರವ ಕೊಟ್ಟಾಗಾಯಿತು. ಎರಡನೇದು, ಈ ರಾಕ್ಷಸರೆಲ್ಲ ಒಂದೇ ಸಮಯ ಹೊಡ್ಕೋತಿದ್ದಾರೆ, ಈ ಹನ್ನು ಕಪಿ ಸಿಗಲಿ ಮಾಡ್ತೇವೆ, ಕಪಿ ಸಿಗಲಿ ಮಾಡ್ತೇವೆ ಅಂತ. ಸಿಕ್ಕ ತೋರಿಸ್ತೀನಿ, ಏನು ಮಾಡ್ತಾರೋ ಮಾಡಲಿ, ಅದು ಕೂಡ ಅದು ಇನ್ನೊಂದು ಗುರಿ ಆಯಿತು. ನಾನು ಸಿಕ್ಕರು ಅಷ್ಟೇ, ಸಿಗದೆ ಹೋದರೂ ಅಷ್ಟೇ, ಸೋಲೋದವರೇ. ಸಿಂಪಲ್ ಆರ್ಗ್ಯುಮೆಂಟ್ ಅಂದರೆ, ಒಂದು ಗ್ಲಾಸ್ ತೊಗೋತಾನೆ, ಸೀಸೆ ತೊಗೋತಾನೆ, ಬಂಡಿ ಮೇಲೆ ಹೊಡಿತಾನೆ. ಯಾವ್ದು ಹೊಡೆಯುತ್ತಾಗ? ಸೀಸೆ ಹೊಡೆಯುತ್ತೆ. ಬಂಡೆ ತೊಗೊಂಡು ಸೀಸೆ ಮೇಲೆ ಹೊಡಿತಾನೆ, ಅವಾಗ ಯಾರು ಹೊಡೆಯುತ್ತೆ? ಆಗಲೂ ಸೀಸೆನೇ ಹೊಡೆದು, ಬಂಡೆ ಏನೂ ಆಗೋದೇ ಇಲ್ಲ. ಅದನ್ನು ನೋಡಿದ್ರು ಅದರಿಂದ ಹೊಡೆದ್ರು ಆಗೋದಷ್ಟೇನೆ. ಹನುಮಂತ ನೋಡಿದ್ರು ಅವಳೇ ಸಾಯ್ತಾರೆ, ಹನುಮಂತ ನೋಡಿದ್ರು ಅವಳೇ ಸಾಯ್ತಾರೆ. ಆದ್ದರಿಂದ ಇದು ವಾಯುದೇವರ ಶಕ್ತಿ, ಆಖಣಾಶ್ವಸವ ಅಂತ ಅವ್ರ ಹೆಸರು. ನಾನು ತೋರಿಸಿಬಿಡ್ತೇನೆ, ಆಯ್ತಲ್ಲ. ಇನ್ನೊಂದು ದೊಡ್ಡ ಕಾರಣ ಇದೆ, ಇತಿಹ ಲಕ್ಷ್ಯಮೇವಮೇ ಸ ರಾವಣಸ್ಯ ದೃಶ್ಯತೆ. ರಾವಣನ ಹೇಗೋ ನೋಡಬೇಕು, ಇವರೇ ಕರ್ಕೊಂಡು ಹೋಗ್ತಾರೆ. ಮತ್ತೆ ಯೋಚನೆ ಎಷ್ಟು ತೋರಿಸ್ತಾನೆ ಹನುಮಂತ. ಈ ರೀತಿ ಯೋಚನೆ ಮಾಡಿದರೆ ಮನುಷ್ಯ ಎಷ್ಟು ಮುಂದೆ ಬರೋದಿಲ್ಲ. ಆದ್ದರಿಂದ ರಾಮಾಯಣ ಕೆಡ್ತಾ ಹೋದಂತೆ ಮನುಷ್ಯನಿಗೆ ತುಂಬ ಜನ ಸಮಸ್ಯೆ ಇದ್ದಾಗ ಸುಂದರಕಾಂಡ ಹೇಳಿಸಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸುಂದರಕಾಂಡ ಹೇಳಕ್ಕೆ ಕೊಟ್ಬಿಟ್ಟು ಬಲ್ಲೇ ಕೂತ್ಬಿಟ್ಟಿರ್ತಾರೆ, ಕೇಳೋದೇ ಇಲ್ಲ. ಆಚಾರ್ಯ ಹೇಳ್ಕೊಂಡು ಹೋಗ್ತಾರೆ, ಕೂತ್ಬಿಟ್ಟಿರ್ತಾರೆ. ತಾವು ಕೇಳಬೇಕು, ಅವಾಗ ಗೊತ್ತಾಗುತ್ತೆ ಹನುಮಂತ ಎಷ್ಟು ತೋರಿಸಿದ್ದ, ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ. ಹನುಮಂತನ ಚಿಂತನ ಸರಣಿ ಇದೆಯಲ್ಲ, ಬ್ರಹ್ಮಸೂತ್ರ ಭಾಷ್ಯ ಬರೆಯೋರು ಗೊತ್ತಾಗೋರು ಹೇಗೆ ಬರೀತಾರೆ ಅಂತ ಹೇಳಿದ್ರೆ ಗೊತ್ತಾಗ್ತದಾಗ. ಪ್ರತಿಯೊಂದು ಹೆಚ್ಚಿಲ್ಲ ಕಮ್ಮಿ ಇಲ್ಲ, ಕರಾರವಾಕ್ಕಾಗಿ ಬರೀತಾರೆ. ರಾವಣ ನೋಡಿದಾಗ ಆಗುತ್ತೆ, ಮೂರು ಕೆಲಸ ಆಗುತ್ತೆ, ಯಾಕೆ ಸಿಕ್ಕಾಗಿ ಮಾಡೋರು ಸಿಕ್ಕಾಗಿ ಮಾಡಿದರೆ ನಮಗೆ ಅರ್ಥ ಆಗುತ್ತೆ. ಹನುಮಂತ ಜೀವೋತ್ತಮ, ಅವರೇ ಹೀಗೆ ನಾಟಕ ಮಾಡಬೇಕಾದ್ರೆ ಸರ್ವೋತ್ತಮ ರಾವ ಹೇಗೆ ಮಾಡಬೇಕು ಲೆಕ್ಕ ಹಾಕಿ. ರಾಮದೇವರು ಸರ್ವೋತ್ತಮರು, ಅವರು ಅಸರ್ಮೋಹನ ಮಾಡೋ ತೀರ ಸಹಜ. ಜೀವೋತ್ತಮರಾಗಿ ಇವರು ಮಾಡ್ತಾರೆ, ಸರ್ವೋತ್ತ ಅವರು ಮಾಡ್ತಾರೆ. ಈ ರೀತಿ ತತ್ವಗಳ ಸುರಿಮಣೆ ಮಾಡ್ತಾರಲ್ಲ, ಅದು ಮಹಾಭಾರತ ತಾತ್ಪರ್ಯ ವೈಶಿಷ್ಟ್ಯ. ವಾಲ್ಮೀಕಿಗಳು ಹೆಚ್ಚುಗಳು 10,000 ಶ್ಲೋಕ ಬರೀತಾರೆ, ಆಯ್ತಾರೆ 50 ಶ್ಲೋಕ ಬರೀತಾರೆ ಅಷ್ಟೇ. ಸುಂದರಕಾಂಡಕ್ಕೆ ಆಚಾರ್ಯ ಬರೆದ ಶ್ಲೋಕ 50 ಶ್ಲೋಕ. ನೀವು ಸುಂದರಕಾಂಡ ವಾಲ್ಮೀಕಿ ರಾಮಾಯಣ ಓದಿದರೆ, ಅಷ್ಟು 100+ ಶ್ಲೋಕ ಓದಿದರೆ ಏನು ಗೊತ್ತಾಗೋದಿಲ್ಲ, ಅದು 50 ಶ್ಲೋಕ ಓದಿದ್ರೆ ಗೊತ್ತಾಗುತ್ತೆ. ಆಗ ನಮಗೆ ಬರವಣಿಗೆ ಎಷ್ಟು ಇರುತ್ತಲ್ಲ, ಅದರ ಒಳಗಿನ ಅರ್ಥ ಎಷ್ಟು ಗೊತ್ತಾಗಬೇಕು. ವಾಲ್ಮೀಕಿಗಳು ದೊಡ್ಡ ದೊಡ್ಡ ಋಷಿಗಳು, ಸಂಶಯನೇ ಇಲ್ಲ. ಮೊನ್ನೆ ಪ್ರತಿಸರ್ತ ಹೇಳ್ತೇನೆ, ವಾಲ್ಮೀಕಿ ಗೋ ಪುನೀಯ ಅನ್ನೋ ಮಹೀಧರ ಪದಾಶ್ರಯ, ಯದ್ದುಗ್ಧ ಮುಪಜೀವಂತಿ ಕವಯಸ್ತರಣ ಕಾಯುವ, ಭಾರಿ ಸಮರ್ಥ ಋಷಿಗಳವರು, ಆದರೆ ಹನುಮಂತನ ಮುಂದೆ ಅಲ್ಲ. ಇವರು ಜೀವೋತ್ತವರಾದ್ರಿಂದಾಗಿನೇ ಹನುಮಂತ ಹೇಳಿ ಸೂಕ್ಷ್ಮ ವಿಚಾರ ಹೇಳೋದಿಲ್ಲ ವಾಲ್ಮೀಕಿಗಳು. ಇದನ್ನ ಅರ್ಥ ಮಾಡಿಕೊಂಡು, ದುರ್ಭಾಷ್ಯಕಾರರು ತಪ್ಪದಪ್ಪ ಬರೆದಿದ್ದರು, ವಾಲ್ಮೀಕಿಗಳು ತಪ್ಪದಪ್ಪ ಬರೆದಿಲ್ಲ, ಕಡಿಮೆ ಬರೆದಿದ್ದಾರಷ್ಟೇ. ಇವತ್ತು ಜೈಮಿನಿ ಮೊದಲಾದವರು ಮತಗಳು ಹೇಗೋ ಹಾಗೆ ವೇದವ್ಯಾಸರು ಸಮಗ್ರ ಬರೆದ್ರು, ಜೈಮಿನಿ ಆದಿಗಳು ಏಕದೇಶವನ್ನು ಬರೆದರು, ಹಾಗೆ ವಾಲ್ಮೀಕಿಗಳು ಬರೆದು ಏಕದೇಶ, ಆಚಾರ್ಯ ಬರೆದು ಸಮಗ್ರ. ಆದ್ದರಿಂದಾಗಿನೇ ಇವರನ್ನು ಪೂರ್ಣ ಪ್ರಜ್ಞರು ಅಂತ ಕರೀತಾರೆ. ಮುಂದೆ ರಾವಣನ ಹತ್ರ ಹೋಗ್ತಾರೆ, ರಾವಣ ಮಾತಾಡ್ತಾನೆ, ಕಪಿ ಕುತೋ ಶಿಕಶ್ಯವ ಕಿಮರ್ಥ ಮೀದೃಶಂ ಕೃತಂ, ಹನುಮಂತನ ಕಪಿ ಅಂತ ಮಾತಾಡಿಸ್ತಾನೆ, ಯಾರು ಎಲ್ಲಿಂದ ಯಾಕೆಲ್ಲ ಮಾಡಿದೆ ಅಂತ ಕೇಳ್ತಾನೆ. ಹನುಮಂತ ಉತ್ತರ ಕೊಡ್ತಾನೆ. ಹನುಮಂತ ಉತ್ತರ ಕೊಡಬೇಕಾದ್ರೆ ಲೋಕದಲ್ಲಿ ದೊಡ್ಡ ತತ್ವವನ್ನು ತೋರಿಸ್ತಾನೆ, ನಮ್ಮ ಪರಿಚಯ ಹೇಗೆ ಮಾಡಿಕೊಳ್ಬೇಕು ಅಂತ ಹನುಮಂತ ಹೇಳ್ತಾನೆ. ತಾನು ಕೇಸರಿಯ ಮಗ ಅಂತ ಹೇಳೋದಿಲ್ಲ, ಅಂಜನಾಸುವನು ಅಂತ ಹೇಳೋದಿಲ್ಲ, ಸಮುದ್ರ ಹಾರಿದವನು ಅಂತ ಹೇಳೋದಿಲ್ಲ, ಅಕ್ಷಕುಮಾರನ ಕೊಂದವನು ಅಂತ ಹೇಳೋದಿಲ್ಲ. ದಾಸೋಹಂ ಕೋಸಲೇಂದ್ರಸ್ಥೆ, ನಾನು ರಾಮನ ದಾಸ, ಇದು ಹನುಮಂತನ ಮೂಲ ಮಂತ್ರ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಶ್ಯಮಂ, ನಾನು ರಾಮನ ದಾಸ ಅಂದರೆ ದಾಸ ಅಂತ ಹೇಳಿಕೊಡ್ತಾರೆ ಆಚಾರ್ಯರು. ಇದು ಅರ್ಥ ಮಾಡಿಕೊಂಡು, ಇದೇ ದ್ವೈತ ಸಿದ್ಧಾಂತ ಅಂದ್ರೆ, ಅದೇ ಬರೀ ಭೇದ ಹೇಳಿದ ಸಿದ್ಧಾಂತ ಅಲ್ಲ, ದೇವರು ಬಿಂಬ ನಾವು ಪ್ರತಿಬಿಂಬ ಅಂತ ಹೇಳಿದ ಸಿದ್ಧಾಂತ. ಬರೀ ಭೇದ ನೈಯಾಯಿಕರು ಎಷ್ಟೋ ಜನ ಹೇಳಿದ್ರು, ಬರೀ ಭೇದ, ಆ ಭೇದ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ, ಈ ಬಿಂಬ ಪ್ರತಿಬಿಂಬಾವ ದ್ವೈತ ನಮಗೆ ಬೇಕು. ಅದನ್ನು ನಾನು ರಾಮನ ದಾಸ, ದಾಸ ಅಂತ ಹೇಳಿದರಲ್ಲ, ಇದೇ ಮಧ್ವ ಸಿದ್ಧಾಂತ ಅಂತಿರುತ್ತೆ. ಹನುಮಂತನಾಗಿ ದಾಸ ಅಂತ ಹೇಳ್ತಾರೆ, ಮಧ್ವಾಚಾರ್ಯ ಸರುಮೂಲ ಬರೀತಾರಷ್ಟೇ. ಸರುಮೂಲ ಅಂದ್ರೆ ಏನು ಗೊತ್ತಾ, ದಾಸ ಅಂತ ಅರ್ಥ. ದಾಸ ಅಂದ್ರೆ ಒಂದೇ, ಸರುಮೂಲ ಅಂದ್ರೆ ಒಂದೇ, ಇದೇನಿದು ಅರ್ಥನೇ ಆಗೋದಿಲ್ಲ ಅಂತ ನಿಮಗೆ. ಸರುಮೂಲ ಇದ್ದುಕೊಟ್ಟು ದಾಸ ಹೇಗಾಗತ್ತೆ? ಸರುಮೂಲ ಎಷ್ಟಿದೆ? 37 ಇದೆ. ದಾಸ ಅಂದ್ರೆ ಏನು? ದಾಸ, ದಾ ಅಂದ್ರೆ 3, ಸ ಅಂದ್ರೆ 7, ಎಷ್ಟು? 37 ಅಷ್ಟೇನೆ. ದಾಸ ಅಂದ್ರೆ 37, ಸರುಮೂಲ ಅಂದ್ರೆ 37. ಇಡೀ ಸರುಮೂಲ ಓದಿದ್ರೆ ಏನು ಅರ್ಥ ಆಗುತ್ತೆ? ನಾವು ದೇವರ ದಾಸರು ಅಂತ ಅರ್ಥ ಆಗುತ್ತೆ ಅಷ್ಟೇ. ಅದೇ ಸರುಮೂಲದ ತಾತ್ಪರ್ಯ. ಅಂದ್ರೆ ಹನುಮಂತ ಮಾತಾಡಿದ್ರೆ ಸರುಮೂಲ ಹೇಳ್ತಾರೆ ಅಂತ ಅರ್ಥ. ಸರುಮೂಲ ಬರೆದ್ರೆ ಎಲ್ಲ ಮಾತೇ ಸರುಮೂಲ, ಅವ್ರು ಮಾತು ಮಾತಿಗೆ ಸರ್ವಮೂಲ. ಗ್ರಂಥೋಯಮಿ ಬಹ್ವರ್ಥ ಭಾಷ್ಯಂಚ ಅತ್ಯರ್ಥ ವಿಸ್ತಾರಂ ಬಹುಜ್ಞಾ ಏವ ಜಾನಂತಿ ವಿಶೇಷೇಣ ಅರ್ಥಮೇತಯೋ. ಹನುಮಂತನ ಮಾತಿನಲ್ಲಿ ದೊಡ್ಡ ತತ್ವನೇ ನಾವು ದಾಸರು. ವಾದಿರಾಜಸ್ವಾಮಿಗಳು ಬರೀತಾರೆ, ಪನ್ನಂಗ ಶಯನ ಶ್ರೀ ಹಯವದನ ದಾಸರೋಡು ನಿನ್ನ ಪೋಲುವರುಂಟೆ ಮಧ್ವ ಮುನಿರಾಯ. ಪನ್ನಂಗ ಶಯನ ಶ್ರೀ ಹಯವದನ ದಾಸರೋಡು, ಭಗವದ್ದಾಸರೊಳಗೆ ಹನುಮಂತನಂತ ದಾಸರೇ ಇಲ್ಲ ಅಂತ ದಾಸ. ಪಾಪ ನೀನು ದಾಸ, ರಾವಣ ಅನ್ಬೋದು ನಾನು ಈಶ ಅಂತ ಹೇಳಿದರೆ, ರಾವಣ ನಾನು ರಾಮನಿಗೆ ದಾಸ. ನಿನ್ನಂಥವ್ರಿಗೆ ಏನು ಗೊತ್ತಾ, ನರಾವಣ ಸಹಸ್ರಮ್ಮೇ ಯುದ್ಧೇ ಪ್ರತಿವಿಳಂಭವೇ, ನಿನ್ನಂಥವ್ರಿಗೆ ನಾನು ಸಾವಿರ ಸಾವಿರ ಬಂದು ಲೆಕ್ಕನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇದು ಹನುಮಂತನ ಭಕ್ತಿ ಮತ್ತು ವಿಶ್ವಾಸ. ದೇವರಲ್ಲಿ ಭಕ್ತಿ, ತನ್ನಲ್ಲಿ ವಿಶ್ವಾಸ, ದುರ್ಜದರ ಮೇಲೆ ಕ್ರೋಧ, ಅದನ್ನು ತೋರಿಸಿಕೊಡ್ತಾರೆ. ರಾವಣ ಎಷ್ಟು ಸಂಕಟ ಪಟ್ಟಿರ್ಬೋದು ಲೆಕ್ಕ ಹಾಕಿ. ಮುಂದುವರಿಸಿ ನಾನು ಹಾಗೆ ಹೀಗೆ ರಾವಣ ಹೇಳಿ, ಹನುಮಂತನ ಉಪದೇಶ ಒಂದೇ, ನೀನೇನಾದರೂ ಸೀತೆಯನ್ನು ರಾಮದೇವರಿಗೆ ಒಪ್ಪಿಸಿಬಿಟ್ರೆ ಸುಖವಾಗಿರುತ್ತೆ, ಒಪ್ಪಿಸ್ತೇ ಹೋದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ. ಹನುಮಂತನೇ ಮಾತು ಎಲ್ಲಿ ಹೇಳ್ತೇನೆ ಗೊತ್ತು, ರಾವಣನ ಮುಂದೆ ಮಾತಾಡ್ತಿರೋದು, ಒಂಟಿಯಾಗಿ ಮಾತಾಡ್ತಿರೋದು, ತಕ್ಷಣ ಓಡಾಗಿಲ್ಲ, ಸಮುದ್ರ ಬೇರೆ ಅಡ್ಡ ಇದೆ. ಅಂತ ಹೊತ್ತಲ್ಲಿ ಏನು ಮಾತಾಡ್ತಾರೆ ಅಂದರೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ. ಹೆಂಡತಿ ಮಕ್ಕಳು ಮುಂದೆ ಮಾತಾಡೋದು ಹೇರೋ ಜ್ಞಾನಕ್ಕಿರೋದಿಲ್ಲ, ಏಕಾಸಿ ಮಾಡದೆ ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳೋದಿಲ್ಲ, ತಾವು ಗುಟ್ಟ ತಾವು ಮಾಡ್ತಾರೆ ಪಾಪ ಹೆದರ್ಕೊಂಡವ್ರಿಗೆ, ಅವ್ರಿಗೆ ಮಕ್ಕಳು ಎಲ್ಲಿ ಬೈತಾರೋ ಅಂತ ಹೆದರಿಕೆ ಪಾಪ. ಹನುಮಂತನಿಂದ ಕಲ್ತ್ಕೋಬೇಕು, ಸತ್ಯ ಹೇಳೋದಕ್ಕೆ ಹೆದರಬೇಕಾಗಿಲ್ಲ. ಸತ್ಯಂ ಸತ್ಯಂ ಪುನಃಸತ್ಯಂ ಉದೃತ್ಯ ಭುಜ ಮುಚ್ಚತೆ. ಸತ್ಯವಾದ ಮಾತಿದು, ರಾವಣ ಒಪ್ಪಿಸ್ತೀಯೋ ಬದುಕ್ತಿ, ಇಲ್ಲದ ಹೋದ್ರೆ ಸಾಯ್ತಿ, ಒಬ್ಬನೇ ಸಾಯೋದಿಲ್ಲ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ಯಸಿ. ಇದು ಬಹಳ ವಿಶೇಷ ಅರ್ಥ ಇರತಕ್ಕಂಥ ಮಾತು. ಭಗವದ್ವೇಷಿಗಳು ಒಬ್ಬರೇ ಸಾಯೋದಿಲ್ಲ, ಸಕುಟುಂಬ ಸಪರಿವಾರರಾಗಿ ಸಾಯ್ತಾರೆ ಅಂತ ಹನುಮಂತ ಹೇಳ್ತಾರೆ. ಭಗವದ್ಭಕ್ತ ಒಬ್ಬನೇ ಉದ್ಧಾರ ಆಗೋದಿಲ್ಲ, ವಂಶೋದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಭಗವದ್ಭರಾದ ಒಬ್ಬನೇ ಉದ್ಧಾರ ಆಗನ, ತ್ರಿಸಪ್ತಭಿ ಪಿತಾಪೂತಃ, ವಂಶೋದ್ಧಾರ ಮಾಡ್ತಾನೆ ಪ್ರಹ್ಲಾದ. ಅಂದರೆ ಸಜ್ಜನರು ಉದ್ಧಾರ ಮಾಡಿದರೆ ವಂಶೋದ್ಧಾರ, ದುರ್ಜನರಾದರೆ ವಂಶನಾಶ, ಕುಲಪಾಂಸದರು ಅಂತ ಕರೀತಾರೆ. ಈ ಮಾತು ಅರ್ಥ ಮಾಡಿಕೊಂಡು ನಮಗೆಲ್ಲ ದೊಡ್ಡ ಸಂದೇಶವನ್ನು ಹನುಮಂತೇವರು ಕೊಡ್ತಾರೆ. ನಮಗೆಲ್ಲ ಅನೇಕರಿಗೊಂದು ಭಾವನೆ ಇರುತ್ತೆ, ಒಳ್ಳೆಯವರಿರ್ತಾರೆ ತುಂಬ ಕಷ್ಟಪಡ್ತಿರ್ತಾರೆ, ಕೆಟ್ಟವರು ಮನೆ ಮೇಲೆ ಮನೆ ಕಟ್ಟಿಸ್ತಿರ್ತಾರೆ, ಅವ್ರು ಕಟ್ಸಿದ್ದು ಕಟ್ಸಿದ್ದೆ, ಇವ್ರು ಪಾಪ ಒದ್ದಾಡಿದ್ದು ಒದ್ದಾಡಿದ್ದೆ, ನಮಗೆ ಸಿಟ್ಟು ಬರುತ್ತೆ. ಎಂಥ ದೇವರು ಇವರು, ಒಳ್ಳೆಯವರು ನೋಡಿದರೆ ಸಂಕಟ ಪಡ್ತಿದ್ದಾರೆ, ದುಷ್ಟ ನೋಡಿದರೆ ಮೆರಿತಾ ಇದ್ದಾನೆ, ಇದೇನಿದು ಅನಿಸಿಬಿಡುತ್ತಾರೆ. ಎಷ್ಟೋ ಜನ ನೋಡಿ ಏನು ಮಾಡಿಬಿಡ್ತಾರೆ ಗೊತ್ತಾ, ದುಷ್ಟರಾಗದೆ ವಾಸಿ ಅಂತ ತಿಳ್ಕೊಂಡ್ಬಿಡ್ತಾರೆ. ದುಷ್ಟರಾಗದೆ ವಾಸಿ ಸುಖವಾಗಿರ್ಬೋದು, ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಗಾಬರಿ ಆಗಬೇಡಿ. ದುಷ್ಟರು ಈಗ ಮೆರೀತಾರೆ, ಮುಂದೆ ಹೇಗೆ ಸಾಯ್ತಾರೆ ಗೊತ್ತಾ ಅವರು, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಸರ್ವನಾಶ ಹೊಂತಾರೆ. ಇವರು ಮೇಲೆ ಹೋಗಿಬಿಡ್ತಾರೆ, ಸ್ವಲ್ಪ ಕಾಯ್ಬೇಕಷ್ಟೇ. ಅದಕ್ಕೇನೆ ದಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಭಗವಂತ ಹೇಳಿದ ಕೊಟ್ಟ ಆಶ್ವಾಸನೆ ಅದು. ಎಂದೂ ಕೂಡ ಸರಿಯಾಗಿ ಬದುಕಿದವರಿಗೆ, ಸತ್ಕರ್ಮ ಮಾಡಿದವರಿಗೆ ದುಷ್ಟಫಲ ಸಿಗೋದಿಲ್ಲ, ದುಷ್ಕರ್ಮ ಮಾಡಿದವರಿಗೆ ಸತ್ಫಲ ಸಿಗೋದಿಲ್ಲ. ಆಗೇನು ಕಾಣುತ್ತಲ್ಲ ಫೈನಲ್ ಅಲ್ಲ, ಮುಂದೆ ಕಾಯಬೇಕು ಅಂತ ಹೇಳ್ತಾರೆ. ಮುಂದೆ ವಾರಾನ್ನದ ಹುಡುಗ ಫಸ್ಟ್ ಇಯರ್ ರ್ಯಾಂಕು, ಸೆಕೆಂಡ್ ಇಯರ್ ರ್ಯಾಂಕು, ಏನು ಗೊತ್ತೇ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗುತ್ತೆ ಎಷ್ಟು ದೊಡ್ಡವನಾಗ್ತಾನೆ ಅಂತೇಳಿ. ಇವನು ಏಟಿಕೆಟಿ ಮುಂದೆ ಹೋಗ್ತಾನೆ ಇರ್ತಾನೆ ಕೊನೆ ವರ್ಷದವರೆಗೂ ಕೂಡ, ಆಮೇಲೆ ಗೊತ್ತಾಗುತ್ತೆ ಅವನು ಎಲ್ಲಿ ಅವನೆಲ್ಲಿ ಬಿಡ್ತಾನೆ ಅಂತ ಹೇಳಿಬಿಟ್ಟು. ಆದ್ದರಿಂದ ದುಷ್ಟರನ್ನ ಪರಮಾತ್ಮ ಒಬ್ಬರನ್ನೇ ಹೊಡೆಯೋದಿಲ್ಲ, ಅವರು ಕೊನೆಯೇ ಹೊಡಿತಾರೆ. ಸಿನಿಮಾ ನಾಟಕದಲ್ಲೂ ಕೂಡ ವಿಲನ್ನು ಕೊನೆಯ ಕೊಳ್ತಾರೆ, ಮೊದಲು ಕೊಲ್ಲೋದಿಲ್ಲ. ಮೊದಲು ಕೊಂದರೆ ಕಲೆಕ್ಷನ್ನೇ ಆಗೋದಿಲ್ಲ, ಗೊತ್ತದೆ ಯಾರಿಗೂ ಕೂಡ. ಕೊನೆಯ ವಿಲನ್ ಸಾಯ್ಬೇಕು, ಎಲ್ಲರ ಸಾವಿನ ಮೇಲೆ ಅವನು ಸಾಯ್ಬೇಕು. ಕಂಸನನ್ನು ಕೂಡ ಭಗವಂತ ಹಾಗೆ ಕೊಲ್ಲೋದು, ದುರ್ಯೋಧನ ಭೀಮಸೇನದವರು ಕೊಲ್ಲೋದು ಹಾಗೇನೆ. ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಧೈರ್ಯ ಬರುತ್ತೆ. ದೇವರು ನಮ್ಮ ಉದ್ಧಾರ ಮಾಡೋಕ್ಕೋಸ್ಕರವಾಗಿ ವಿಳಂಬ ಮಾಡ್ತಿದ್ದಾನೆ, ಅವ್ರನ್ನ ಕೊಲ್ಲೋದಕ್ಕೋಸ್ಕರ ವಿಳಂಬ ಮಾಡ್ತಿದ್ದಾನೆ. ಆಗಸ ಬಟ್ಟೆ ಹೋಗಿ ಮಧ್ಯೆ ಮೇಲೆ ಎತ್ತಿಬಿಡ್ತಾನೆ ಜೋರಾಗಿ ಬಟ್ಟೆನ, ಎತ್ತಿಬಿಟ್ಟಾನ ಜೋರ ಬಂಡೆ ಹೊಡಿತಾನೆ. ಆಮೇಲೆ ಎಷ್ಟು ಮೇಲೆ ಇರ್ತಿರ್ತಾನೆ ಅಷ್ಟು ಕೆಳಗೆ ಹೊಡಿತಾನೆ. ಹಾಗೆ ಭಗವಂತ ಮೇಲಕ್ಕೆತ್ತಿ ಕೆಳಗೆ ಬಿಡುತ್ತಾನೆ ಅಂತ ಅರ್ಥ. ಮೇಲಕ್ಕೆತ್ತದೆಲ್ಲ ಭ್ರಮೆ ಹುಟ್ಟಿಸ್ಲಿಕ್ಕೆ, ಕೆಳಗೆ ಬೆಳೆಸೋದು ಶಿಕ್ಷೆ ಇರುವಂತೆ. ಅದಕ್ಕೆ ಹನುಮಂತರು ಹೇಳ್ತಾರೆ, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ವಿನಾಶ ಹೊಂತು ನಾಶ ಅಲ್ಲ, ವಿನಾಶ ಯಾವಾಗಲೂ ಅಲ್ಲ, ಆಶು ಒಬ್ಬನೇ ಅಲ್ಲ, ಸಪುತ್ರ ಮಿತ್ರ ಬಾಂಧವ. ಈ ಮಾತಿನಲ್ಲಿ ಇಡೀ ಭಾಷ್ಯದಂತ ಮಾತಾಡ್ತಾರೆ. ಮುಂದೆ ರಾವಣ ಆಗೋದು ಅಷ್ಟೇನೆ, ಮಾತು ಕೇಳೋದಿಲ್ಲ. ಆಗ ಅವನು ಹೇಳ್ಕೊತಾನೆ, ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ ಹನುಮಂತನ, ಯಾರು ಗೊತ್ತಾ, ಬ್ರಹ್ಮದೇವರ ವರ ಇದೆ, ನನ್ನ ರುದ್ರದೇವರ ವರ ಇದೆ, ನನ್ನ ಮಗ ಇಂದ್ರನ ಗೆದ್ದಿದ್ದಾನೆ, ನನ್ನ ಮುಂದೆ ಯಾವ ರಾಮ ಬರ್ತಾನೆ ಅಂತ ಮಾತಾಡಿದ್ದಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಕೊಡ್ತಾನೆ ಹನುಮಂತ ದೇವರು, ಬ್ರಹ್ಮ ಸ್ವಯಂಭೂಹು ಚತುರಾನ ನೋವ, ರುದ್ರ ಸ್ತ್ರೀನೇತ್ರ ತ್ರಿಪುರಾಂತ ಕೋವ, ಇಂದ್ರೋ ಸುರೇಂದ್ರ ಸುರನಾಯ ಕೋವ, ತ್ರಾತುಂನ ಶಕ್ತ ಯುಧಿ ರಾಮವಧ್ಯಂ ಅಂತ ಹೇಳಿದ್ದಾರೆ. ನಿನಗೆ ವರ ಕೊಟ್ಟಿರೋ ಬ್ರಹ್ಮದೇವರೇ ಬಂದರು, ವರ ಕೊಟ್ಟ ರುದ್ರದೇವರೇ ಬಂದರು, ನಿನ್ನ ಮಗ ಯಾವ ಇಂದ್ರನ ಸೋಲಿಸಿದ್ದಾರಲ್ಲ ಇಂದ್ರದೇವರೇ ಬಂದರೂ ಕೂಡ ರಾಮನ ಮುಂದೆ ನಿಲ್ಲೋದಕ್ಕೂ ಅವ್ರಿಗೆ ಆಗೋದಿಲ್ಲ, ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ನಿಲ್ಲೋದಕ್ಕೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಿಂದೆ ಬಂದಿದೆ ಇಬ್ಬರು ಶಾನಕ ಪಿನಾಕ, ಇಬ್ಬರು ಹಿಡ್ಕೊಂಡು ನಿಂತಾಗ ರುದ್ರ ಅಲುಗಾಡಲಿಲ್ಲ ಅಂತ ಬಂದಿದೆ ಈಗಾಗಲೇ, ಅದಕ್ಕೆ ಸ್ಥಾನ ಅಂತ ಹೆಸರಾಯಿತು ಅಂತ ಹೇಳಿದ್ದ. ಅದೆಲ್ಲ ನಾವು ಹಿಂದೆ ನೋಡಿರೋದ್ರಿಂದ ಮತ್ತೆ ಹೇಳೋ ಕಾರಣ ಇಲ್ಲ. ಇಲ್ಲಿ ಹನುಮಂತ ಮಾತಾಡಿದಾಗ ಆಚಾರ್ಯ ಬರೀತಾರೆ, ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ವಿರಿಂಚಿ ಶರ್ವ ಪೂರ್ವಕಃ ಕಿಮುತ್ವಮಲ್ಪ ತಾರಕಃ. ವಾಲ್ಮೀಕಿ ರಾಮಾಯಣದ ಶ್ಲೋಕ ನೋಡಿ, ಆಚಾರ್ಯ ಶ್ಲೋಕ ನೋಡಿ. ಆಚಾರ್ಯ ವಾಲ್ಮೀಕಿ ರಾಮಾಯಣ ನೋಡಿ ಬರೆದ ಶ್ಲೋಕ ಅಲ್ಲ, ಅದು ಮೂಲ ರಾಮಾಯಣದಿಂದ ಬರೆದಿರೋ ಶ್ಲೋಕ ಅದು. ವಾಲ್ಮೀಕಿಯು ಸಂಗ್ರಹ ಮಾಡಿದ್ದಾರೆ, ಆಚಾರ್ಯ ಸಾರಾಂಶವನ್ನು ಇಡ್ತಾರೆ. ರಾಮನ ಮುಂದೆ ಅಲ್ಲ, ನ ರಾಮ ಬಾಣ ಧಾರಣೆ, ರಾಮನ ಬಾಣ ಎದುರಿಸ ಶಕ್ತಿಯೂ ಅವರು ಯಾರಿಗೂ ಇಲ್ಲ. ಇಷ್ಟೆಲ್ಲ ಹೇಳಿದಾಗ ರಾವಣ ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಮುಂದೆ ಅವನು ಏನು ಮಾಡ್ತಾನೆ, ನಾವು ಕಥೆ ಕೇಳಿದ್ದೇವೆ, ಬಾಲಕ್ಕೆ ಬೆಂಕಿ ಇಡೋದೆಲ್ಲ ಕಥೆ ಕೇಳುತ್ತೇವೆ. ಹನುಮಂತ ದೇವರು ಬಾಲ ಬೆಳೆಸಿದ್ದಾಯಿತು, ಬಟ್ಟೆ ಸುತ್ತಿದ್ರು, ಎಣ್ಣೆನೂ ಹಾಕಿದ್ರು, ಬೆಂಕಿನೂ ಇಟ್ಟರು. ಹನುಮಂತ ಲಂಕಾಪಟ್ಟ ಸಕ್ತ ಸುಡಲಿಲ್ಲ, ಸ್ವಲ್ಪ ಹಾಗೆ ಇದ್ದೆಲ್ಲ ಊರು ಮೆರವಣಿಗೆ ಕರ್ಕೊಂಡೋದ್ರೆ ಎಲ್ಲ ಕೂಡ ಊರು ತೋರಿಸಕ್ಕೆ ಅಂತೇಳಿ. ನಮಗೊಂದು ಕುತೂಹಲ, ಹನುಮಂತ ಯಾಕೆ ಸುಮ್ಮನೆ ಇದ್ದ ಅಷ್ಟೊತ್ತು ಕೂಡ ಅಂತ ಪ್ರಶ್ನೆ ಇತ್ತು. ಹನುಮಂತ ಆಗಲೇ ಸುಡಬಹುದಾಗಿತ್ತು ಅಥವಾ ಬಿಡಬಹುದಾಗಿತ್ತು, ಮೊದಲು ಸುಮ್ಮನೆ ಇದ್ದಿದ್ದಕ್ಕೆ ಆಮೇಲೆ ಸುಟ್ಟಿದ್ದಕ್ಕೆ. ಇದರಲ್ಲಿ ಯಾರು ಹೇಳಬೇಕು, ಹನುಮಂತನ ಹೇಳಬೇಕಷ್ಟೇ, ನಮಗೇನು ಗೊತ್ತಾಗೋದಿಲ್ಲ. ಹನುಮಂತನೇ ಮಧ್ವಾಚಾರ್ಯ ಅವರು ಬರೀತಾ ಇದ್ದಾರೆ ಯಾತಕ್ಕೆ ಸುಮ್ಮನೆ ಇದ್ದೆ ಅಂದರೆ, ಪ್ರದಗ್ಧುಮೇವ ತಾಂಪುರಿಂ. ಈಗಾದರೆ ರಾವಣ ಮನೆಗೆ ಒಂದೇ ಬೆಂಕಿ ಇಡಬೇಕು, ಆಗಾದರೆ ಊರಿಗೆ ಬೆಂಕಿ ಇಡಬಹುದು ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ಹನುಮಂತನ ಮೆರವಣಿಗೆ ಕರ್ಕೊಂಡು ಹೊರಟ್ರಲ್ಲ, ಹೇಗೆ ರಾಕ್ಷಸರು, ಅಯ್ಯೋ ಕಪಿಯೇ ಅಯ್ಯೋ ಕಪಿ ಅದು ಬಿದ್ದು ಬಿದ್ದು ನಕ್ಕರು, ನಕ್ಕವ್ರ ಹೆಸರು ರಿಜಿಸ್ಟರ್ ಆಯಿತು ಹನುಮಂತನ ಮನಸ್ಸಿನಲ್ಲಿ, ಅವ್ರ ಮನೆ ಬೆಂಕಿ ಇತ್ತ ಅಂತ ಅರ್ಥ. ಅದಕ್ಕೇನೆ ಹೇಗೆ ದುರ್ಯೋಧನನ್ನ ದುಶ್ಯಾಸನ ಕೊಲ್ಲೋದಕ್ಕೆ ಏನು ಕಾರಣ ಇತ್ತಲ್ಲ, ಹುಡುಗ 98 ಜನ ಕೊಲ್ಲೋದಕ್ಕೇನು ಕಾರಣ, ಅವರೆಲ್ಲ ಕೂಡ ನಕ್ಕರು ಅವರು ಸಪೋರ್ಟ್ ಮಾಡಿ ಅದಕ್ಕೆ ಕೊಂದಿತ್ತು. ವಿಹಸಂತಿ ಅಚ್ಯುತ ಪ್ರಿಯಾನ್, ಅದೇ ಕೆಲಸ ಇಲ್ಲಿ ಮಾಡೋಕ್ಕೋಸ್ಕರಕ್ಕಾದರೂ ಅವರು ಪಾಪ ಕಟ್ಟಿಕೊಂಡು ಸತ್ತು ಹೋಗ್ತಿದ್ದಾರೆ. ಇದರರ್ಥ ನಾವು ಕೆಟ್ಟವರಾಗಬೇಕು, ರಾವಣನೇ ಆಗಬೇಕಾಗಿಲ್ಲ, ಕುಂಭಕರ್ಣನೇ ಆಗಬೇಕಾಗಿಲ್ಲ, ರಾವಣ ಕುಂಭಕರ್ಣಗಂತವ್ರನ್ನ ಸಪೋರ್ಟ್ ಮಾಡಿದರೂ ನಾವು ಹಾಳಾಗ್ತೇವೆ ಅಂತ. ಅಂಥವ್ರು ಮಾಡೋ ಕೆಟ್ಟ ಕೆಲಸಗಳನ್ನ ಕಂಡು ನಾವು ಎಂಜಾಯ್ ಮಾಡಿಬಿಟ್ರೆ ಆ ಪಾಪ ನಮಗೂ ತಡ್ತದೆ ಅಂತ ಹೇಳ್ತಾರೆ. ಕರ್ಣ ಉಪಿಧಾಯ ನಿರ್ಯಾಪ್ತ ಅಂತ ಹೇಳ್ತಾರೆ. ಅವರೆಲ್ಲ ಏನು ಮಾಡಬೇಕಾಗಿತ್ತಾಗ, ಎಷ್ಟು ಅನ್ಯಾಯ ಅನ್ನಬೇಕಾಗಿತ್ತು, ಅನ್ನಲಿಲ್ಲ ಅವರು, ನಕ್ಕಬಿಟ್ರು, ಫಲಿತಾಂಶ ಎಲ್ಲ ಮನೆ ಮಠ ಕಳ್ಕೊಂಡು ಬಿಡ್ತಾರೆ ಅವರು. ಆಗ ನಗದೇ ಇದ್ದ ಒಬ್ಬ ವ್ಯಕ್ತಿ ಇದ್ದ, ಅವನೇ ವಿಭೀಷಣ. ಹನುಮಂತ ಅವರ ಮನೆ ಬೆಂಕಿ ಇಡಲಿಲ್ಲ, ನೆನಪಿರಬೇಕು. ಮಾಸಲ್ಲಿ ಗಲಾಟೆಯಲ್ಲಿ ಇಟ್ಟಿರ್ಬೋದು ಹೋಗ್ತಿತ್ತು, ಯಾರು ಗೊತ್ತಾಗ್ತದೆ ಗಲಾಟೆ ಒಳಗೆ. ಹನುಮಂತನಿಗೆ ಯಾವ ಗಲಾಟೆನೂ ಇಲ್ಲ, ಯಾರನ್ನು ಸುಡಬೇಕೋ ಸುಡ್ತಾರೆ, ಬೇರೆಯವ್ರು ಸುಡಲಿಲ್ಲ, ವಿಭೀಷಣನ ಕಾಪಾಡ್ತಾ ಇದ್ದಾರೆ. ಎಂಥ ಬ್ಯಾಲೆನ್ಸ್ ಅವರು. ಕತ್ತಲಲ್ಲಿ ರಾವಣ ತನ್ನ ತಂಗಿಯ ಗಂಡನ್ನೇ ಕೊಂದ ಮೂರ್ಖನಾದರೆ ಯಾವೊಬ್ಬರನ್ನು ಉಡಿಸಬಾರದವರನ್ನ ಉಡಿಸಲಿಲ್ಲ, ಉಡಿಸ್ಬೇಕಾದವ್ರನ್ನ ಕೊಲ್ಲಿಲ್ಲ ಹನುಮಂತ. ಅಷ್ಟು ಮಾಡಿ ಕೊನೆಗೆ ಸೀತಾಕೃತಿಗೆ ನಮಸ್ಕಾರ ವಾಪಸ್ ಸಾರಿ ಬರ್ತಾ ಇದ್ದಾರೆ. ಆ ಮಧುವರವನ್ನು ತಿಲ್ಲಕಪಿಗಳಿಗೆ ಹೇಳ್ತಾರೆ, ರಾಮದೇವರ ಹತ್ರ ಬರ್ತಾರೆ. ಕಥೆ ನಾವು ಕೇಳಿರ್ತೇವೆ. ಸರ್ವಾಂಗ ಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ, ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ, ಚೂಡಾಮಣಿಂ ಪವನಜಃ ಪದಯೋರ್ ನಿಧಾಯ. ಹನುಮಂತ ದೇವರು ಚೂಡಾಮಣಿಯನ್ನು ರಾಮದೇವರು ಪಾದದ ಹತ್ರ ಇಟ್ಟುಬಿಟ್ಟು ನಮಸ್ಕಾರ ಮಾಡಿಬಿಟ್ಟರು. ಹನುಮಂತ ಮಾಡಿದ ಕೆಲಸ, ಹನುಮಂತ ನಡ್ಕೊಂಡ ರೀತಿ ನೋಡಬೇಕು. ಉಡದವರಾಗಿದ್ದರೆ ತೋಗಾರಾಮ ಕ್ಯಾಚ್ ಅಂತ ವಹಿಸ್ಬೋದು, ಚೂಡಾಮಣಿ ತೊಗೊಂಡು ಕೊಟ್ಟರು ಉದೋಗ್ತಿತ್ತು, ನಿನ್ನ ಕೆಲಸ ಸಕ್ಸಸ್ಫುಲ್ ಅಂತೇಳಿ. ಹನುಮಂತನಿಗೆ ಗೊತ್ತು, ರಾಮ ಸೀತೆಯೇ ಕಳ್ಕೊಂಡಿಲ್ಲ, ನಮ್ಮಿಂದ ರಾಮನಿಗೆ ಆಗಬೇಕಾದ್ದೇನೂ ಇಲ್ಲ, ನಮಗೆ ಕೊಟ್ಟ ಅವಕಾಶ ಮಾತ್ರ. ಇದನ್ನು ಅರ್ಥ ಮಾಡಿಕೊಂಡು ಎಷ್ಟು ಜ್ಞಾನ ಇದೆ. ಮನುಷ್ಯ ಸ್ವಲ್ಪ ಅವಕಾಶ ಕೊಟ್ಟರೆ ಅಹಂಕಾರ ಬಂದುಬಿಡುತ್ತೆ. ಹನುಮಂತನ ಅಹಂಕಾರದ ಹೆಸರು ಕೂಡ ಇಲ್ಲ, ರಾಮ ಕೊಟ್ಟು ದೊಡ್ಡ ಅವಕಾಶ ಇದು ಅಂತ ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದ ಒಳ್ಳೆ ಕಾರ್ಯನ ಮಾಡಿದ್ವಿ ಅಂದರೆ ದೇವರು ಕೊಟ್ಟ ಅವಕಾಶ ಅದು ಒಂದು, ಅದನ್ನು ಸದುಪಯೋಗ ಮಾಡ್ಕೋಬೇಕು. ಅಹಂಕಾರ ಪಟ್ಟು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಇವತ್ತು ಕೆಲಸ ಮಾಡದೆ ಹೋದರೂ ಪರವಾಗಿಲ್ಲ, ಮಾಡಿ ಅಹಂಕಾರ ಪಟ್ಟು ಅದನ್ನೂ ಕಳ್ಕೊಂಡು ಇನ್ನೂ ಕೆಳಗೆ ಬೀಳಬಾರ್ದು. ಮನುಷ್ಯ ಮೇಲೆ ಏರಬಾರದು, ಎದ್ದು ಬಿದ್ದರೆ ಜಾಸ್ತಿ ಆಗುತ್ತೆ ಪೆಟ್ಟು, ನೆನಪಿರಬೇಕು. ಸುಮ್ಮನೆ ಕೂತವನು ಬಿದ್ದರೆ ಪೆಟ್ಟು ಕಡಿಮೆ, ಮಾಡಿದವನು ಊರ್ತಾನೆ ಅಷ್ಟೇ, ಬೀಳೋದಿಲ್ಲ. ಕೂತವನು ಬಿದ್ದರೆ ಸ್ವಲ್ಪ ಪೆಟ್ಟು, ನಿಂತವನು ಬಿದ್ದರೆ ಜಾಸ್ತಿ, ಆರವನು ಬಿದ್ದರೆ ಬಿದ್ದೆ ಹೋಗಿಬಿಡ್ತಾರೆ. ಆದ್ದರಿಂದ ಎಂದು ಮೇಲೆ ಹೋದ ಮೇಲೆ ಭಾಳ ಹುಷಾರಾಗಿರಬೇಕು ಮನುಷ್ಯ. ಹನುಮಂತನಿಂದ ಕಲಿಬೇಕಾದ ಪಾಠ, ನಾವು ಎಂಥೆಂಥ ಕೆಲಸ ಮಾಡಿದರೂ ಕೂಡ ದೇವರ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಸ್ವಕೃತೇನ ತುಷ್ಯೇತ್, ಅವನು ಪೂರ್ಣ, ಪೂರ್ಣಮದ ಪೂರ್ಣಮಿದಂ ನಾನವಾಪ್ತಂ ಅವಾಪ್ತವ್ಯಂ ಅಂತ ದೇವರಿ ನಾವು ಏನು ಕೆಲಸ ಇದೆ ಅಂತ ಹೇಳಬೇಕು. ನಾವು ನಮಗೆ ಅವಕಾಶ ಕೊಟ್ಟಿದ್ದನ್ನು ಮಾಡಿ ಕೃಷ್ಣಾರ್ಪಣ ಅನ್ನಬೇಕೇ ಹೊರತು ಬೇರೆ ಅನ್ನಬಾರದು. ಎಂಥ ವಿನಯ ಹನುಮಂತನ ವಿನಯ, ಶುದ್ಧ ಭಾಗವತ ಧರ್ಮ ಅಂದರೆ ದೇವರಲ್ಲಿ ಸದಾಕಾಲವೂ ಪೂರ್ಣತ್ವ ಚಿಂತನೆ, ದೋಷ ದೂರತ್ವ ಚಿಂತನೆ, ಗುಣಪೂರ್ಣತ್ವ ಚಿಂತನೆ, ಈ ಭಾವನೆ ಇದ್ದಾಗಲೇ ಅದು ಪೂರ್ತಿಯಾಗಿ ಮಹಿಮೆ ಬರೋದು. ಮಾತೇ ಇಲ್ಲ ಹನುಮಂತನ ಬಾಯಿಯಲ್ಲಿ. ರಾಮದೇವರು ನೋಡಿದರಂತೆ, ರಾಮೋಪಿ ನಾಣ್ಯದ ಅನುದಾತು ಮಮುಷ್ಯ ಯೋಗ್ಯಂ, ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ. ರಾಮದೇವರಿಗೆ ಎಷ್ಟು ಇದಾಯ್ತು ಅಂತ ಗೊತ್ತಾ? ಹನುಮಂತನ ಏರುಗೊಡಕ್ಕೂ ತೋಚದಿರಂತ ರಾಮದೇವರಿಗೆ. ರಾಮದೇವರು ತೋಚದೇ ಇರೋದೇನೂ ಇಲ್ಲ, ಕಾವ್ಯವಾಗಿ ಹೇಳ್ತಾರೆ ಅಷ್ಟೇನೆ. ಹನುಮಂತನೇ ಸಮುದ್ರ ಹರಿದಕ್ಕೆ ಏನಾದ್ರು ಕೊಡಬಹುದು, ಚೂಡಾಮಣಿ ತಂದಿದ್ದಕ್ಕೆ ಏನಾದ್ರು ಕೊಡಬಹುದು, ಆ ಭಕ್ತಿಗೆ ಏನು ಕೊಡ್ಲಕ್ಕೆ ಬರುತ್ತೆ ನೆನಪಿರಬೇಕು. ಊಟಕ್ಕೆ ಬೆಲೆ ಕಟ್ಟಬಹುದು, ಪ್ರೀತಿ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಫಲವೂ ಕೂಡ ಅನುಗ್ರಹದ ಮುಂದೆ ಅಲ್ಲ, ಯಾವ ಸೇವೆಯೂ ಕೂಡ ಭಕ್ತಿಯ ಮುಂದೆ ಅಲ್ಲ. ಭಕ್ತಿಗಿಂತ ಸೇವೆ ಇಲ್ಲ, ಅನುಗ್ರಹಕ್ಕಿಂತ ಫಲ ಇಲ್ಲ. ನಾವು ಭಕ್ತಿನೂ ಮಾಡೋದಿಲ್ಲ, ಬರೀ ಫಲ ಕೆಡುತ್ತೇವೆ ಅಷ್ಟೇ. ಹನುಮಂತನ ಭಕ್ತಿ ನೋಡಿದವರಿಗೆ ನಿಜವಾದ ಭಕ್ತ ಹೇಗಿರಬೇಕು ಅಂದರೆ, ಅಹುದಹುದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು. ರಾಮದೇವರು ತನ್ನನ್ನೇ ಕೊಟ್ಟುಬಿಟ್ರಂತೆ, ಆಲಿಂಗನ ಮಾಡಿಕೊಂಡ್ರಂತೆ, ಬರೇ ಹನುಮಂತ ಅಂತ ಹೇಳುತ್ತಾರೆ. ವಾಲ್ಮೀಕಿಗಳು ಬರೀತಾರೆ ಮುಂದೆ ಮೂಲ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ರಾಮದೇವರು ಅನೌನ್ಸ್ ಮಾಡ್ತಾರಾಗ ನೋಡಿದಿರ, ಕೃತಂ ಹನುಮತಾ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೆ. ರಾಮದೇವರ ಮಾತಿದ್ದು ಹನುಮಂತ ಮಾಡಿದ ಕೆಲಸ ಎಂಥದ್ದು ಅಂದರೆ ವಾಲ್ಮೀಕಿಗಳು ಹೇಳ್ತಾರೆ, ರಾಮದೇವರು ಬಾಯಿ ಹೇಳಿದ್ದನ್ನು ಬರೀತಾರೆ. ಹನುಮಂತ ಮಾಡಿದ ಕೆಲಸ ಇದೆಯಲ್ಲ, ಅದು ಸುಮಹತ್ ಭುವಿ ದುರ್ಲಭಂ. ಸುಮಹತ್ ಬರೀ ಮಹತ್ ಅಲ್ಲ, ಸುಮಹತ್ ಭುವಿ ದುರ್ಲಭಂ. ಉಳಿದ ದೇವತೆಗಳಿಗೆ ಮನಸ್ಸಿನ ಯೋಚನೆ ಮಾಡೋಕ್ಕೂ ಬರೋದಿಲ್ಲ ಅಷ್ಟು ದೊಡ್ಡ ಕೆಲಸ ಅಂದರೆ, ಮಾಡೋದಕ್ಕೆ ಬರೋದಿಲ್ಲ ಅಲ್ಲ, ಯೋಚನೆ ಮಾಡೋಕ್ಕೂ ಬರೋದಿಲ್ಲ ಅಂತ ಕೆಲಸ ಹನುಮಂತ ಮಾಡಿದ್ದಾನೆ. ಇಂಥ ಪ್ರಶಂಸೆ ಬಂದಿದ್ದು ಲಕ್ಷ್ಮಣನಿಗಲ್ಲ, ಭರತನಿಗಲ್ಲ, ಹನುಮಂತನಿಗೆ ಬಂದಿದ್ದು ಅಂದಮೇಲೆ ಹನುಮಂತ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚ ನೈವ ಅನ್ನೋ ಮಾತು ಸತ್ಯವಾಗುತ್ತೆ. ಮುಂದೆ ರಾಮದೇವರು ಪ್ರಯಾಣ ಅಭಿರೋಚಯತೆ ಸ ರಾಮಃ, ಲಂಕೆಯತ್ತ ಪ್ರಯಾಣ ಮಾಡ್ತಾರೆ. ಹನುಮಂತ ದೇವರು ಆರುಹ್ಯ ವಾಯುಸುತ ಭಂಗದಗೇನ ಯುಕ್ತ, ಹನುಮಂತ ದೇವರು ರಾಮದೇವರನ್ನು ಬೆಂಬೇನೆ ಗುಡಿಸ್ಕೊಂಡೇ ಹೋಗ್ತಾ ಇದ್ದಾರೆ ಭುಜದ ಮೇಲೆ. ಸಮುದ್ರದ ರಾಮದೇವರು ಬರ್ತಾರೆ, ಮುಂದೆ ದರ್ಭಸೇನಾಗಿ ಮಲಗಿಬಿಡ್ತಾರೆ. ಕಥೆ ಗೊತ್ತು ನಮಗೆ, ಕೆರೆ ಏನು ತಿಳ್ಕೊಂಡ್ಬಿಡ್ತಾರೆ, ರಾಮ ಸಮುದ್ರನ ರಿಕ್ವೆಸ್ಟ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಅಂತ ಅಪಾರ್ಥ ಆಗಿಬಿಡುತ್ತಾರೆ. ತಕ್ಷಣ ನಿರ್ಣಯ ಬರೀತಾರೆ, ಅಲ್ಲ ರಾಮದೇವರು ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿಲ್ಲ. ರಾಮದೇವರು ಏನು ಮಾಡ್ತಿದ್ದಾರೆ ಗೊತ್ತಾ? ಎರಡು ಕೆಲಸ ಮಾಡಲಿಕ್ಕೆ ಹೊರಟಿ. ಒಂದು ಕೆಲಸ ಏನು ಅಂದರೆ, ಅಗ್ರೇ ಸ ಮಾರ್ಧವ ಮನುಪ್ರಥಯಂಥ ಧರ್ಮಂ, ಯಾವಾಗಲೂ ಸಾಮ ದಾನ ಭೇದ ದಂಡ ಅಂತ ನಾಲ್ಕು ಉಪಾಯಗಳು, ಕಾರ್ಯಸಾಧನೆಯ ಮಾರ್ಗಗಳು ಅಂತ ಅರ್ಥ. ಮೊದಲು ಸಾಮೋಪಾಯ ತೋರಿಸ್ಬೇಕು, ಆಮೇಲೆ ಮುಂದಿನ ತೋರಿಸ್ತಾ ಬರಬೇಕು. ಅದಕ್ಕೆ ಸಮುದ್ರ ರಾಜನ ಮುಂದೆ ಸಾಮೋಪಾಯ ತೋರಿಸೋಕ್ಕೋಸ್ಕರವಾಗಿ ರಾಮದೇವರು ಪಂಥಾನ ವರ್ತಿತುಮಿವ ಪ್ರತೀತಃ, ದಾರಿ ಕೇಳಿದ ಮಾಡ್ತಿದ್ದಾರಷ್ಟೇ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ, ವಿಭೀಷಣ ಬರಬೇಕು ಶರಣಾಗತಿಗೆ, ಅವನಿಗೆ ಚಾನ್ಸ್ ಕೊಡಬೇಕು ಭೀಷಣನಿಗೆ. ಇವತ್ತು ದರ್ಭಸೇನ ಅಂತಿದ್ದೇನೆ, ಹೋಗಿ ನೋಡಿದರೆ ರಾಮದೇವರು ದರ್ಭಶಾಯಿಯಾಗಿ ಮಲಗಿಬಿಟ್ಟರು. ದರ್ಭಶಾಯಿಹ ರಾಘವ ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ ಆ ಕ್ಷೇತ್ರವನ್ನು. ಅಷ್ಟೊತ್ತಿಗೆ ಅಲ್ಲಿಂದ ವಿಭೀಷಣ ಬರ್ತಾನೆ, ಅನೇಕರ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ನಾವು ಧರ್ಮ ಬಿಟ್ಟವರ ಜೊತೆಗೆ ಹೊಂದ್ಕೋಬೇಕೋ ಬೇಡೋ ಅಂತ ಪ್ರಶ್ನೆ ಈಗ, ಅದಕ್ಕೆ ಉತ್ತರ ಇದೆ. ಇವತ್ತು ಅಂಥ ಕಾಲದಲ್ಲೇ ನಾವಿರೋದು. ಇವತ್ತು ಧರ್ಮ ಬಿಟ್ಟವ್ರ ಜೊತೆಗೆ ಹೇಗೆ ಬದುಕಬೇಕು? ಸ್ವಂತ ತಮ್ಮ ವಿಭೀಷಣ ಅಣ್ಣ ರಾವಣ, ಅಣ್ಣ ಭಗವದ್ರೋಹಿಯಾಗಿದ್ದಾನೆ, ತಮ್ಮನಾಗಿ ಏನು ಮಾಡಬೇಕು ಅಂತ ತೋರಿಸಿಕೊಡ್ತಾನೆ. ಇದು ಭಾಗವತ ಧರ್ಮ ಅನುಷ್ಠಾನ. ಇದು ತಾನೇನು ಮಾಡಬಹುದು ಹೇಳಷ್ಟು ಹೇಳಿದ, ಎಲ್ಲ ರೀತಿ ಹೇಳಿದ, ಆದರೆ ರಾವಣ ಕೇಳಲಿಲ್ಲ. ಕೊನೆಗೆ ಹೇಳಿದ, ನೀನು ಬೇಕಾದ್ರೂ ಸಾಕಾದ್ರೆ ಹೋಗು, ನೀನು ಬೇಕಾಗಿಲ್ಲ ಅಂತ ಹೇಳಿದ ತಕ್ಷಣ ವಿಭೀಷಣ ಹೊರಟುಬಿಡ್ತ. ವಿಭೀಷಣದಿಂದ ಕಲಿಬೇಕಾದ ಪಾಠ ಇದು. ಯಾವಾಗ ನಮ್ಮ ಧರ್ಮಾನುಷ್ಠಾನಕ್ಕೆ ಪ್ರತಿರೋಧ ಬರುತ್ತೋ ಅಲ್ಲಿದ್ದು ಉಪಯೋಗ ಇಲ್ಲ ಅಂತ ಅರ್ಥ. ಅಲ್ಲಿದ್ದು ಉಪಯೋಗ ಇಲ್ಲ. ಧರ್ಮಾನುಷ್ಠಾನಕ್ಕೆ ವಿಘ್ನ ಬರೋದಾದರೆ ನಾವು ಬದುಕೇನು ಪ್ರಯೋಜನ? ಆ ಯೋಚನೆ ಮಾಡಬೇಕು. ನಮ್ಮ ಜೀವನಕ್ಕೊಂದು ಗುರಿ ಇದೆ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡನ ಅಖಂಡ ಮಂಡನಂ. ಗುರಿ ಸಾಧನೆ ಆದರೆ ಹೋದರೆ ಬದುಕಿಗೆ ಏನು ಅರ್ಥ ಇರುತ್ತೆ? ಅದು ವಿಘ್ನ ಬರೋದಾದರೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕಾರ ಅಧಿಕಾರ ಹೇಳ್ತಾರೆ. ನಮ್ಮ ಜೀವನದಲ್ಲಿ ದೇವರು ಎಲ್ಲರಿಗಿಂತ ದೊಡ್ಡವನು. ಮನೆಯವರಿಗಿಂತ ದೊಡ್ಡವನ? ಹೌದು. ನಮಗಿಂತ ದೊಡ್ಡವನ? ಹೌದು. ದೇವರ ಮುಂದೆ ಯಾವುದೂ ಅಲ್ಲ. ಆದ್ರಿಂದಾಗಿನ ಶರಣಾಗಲೇಬೇಕು. ನಾ ಮಿಲಿಟರಿಗೆ ಸೇರಿರ್ತಾನೆ, ನಾಳೆ ಮದುವೆ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹೇಳ್ತಾರೆ. ವಾಪಸ್ ಹೋಗಿಬಿಡ್ತಾನೆ, ಇರ್ಲಕ್ಕಾಗೋದಿಲ್ಲ ಅವನು. ಮದುವೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಾಗಿಲ್ಲ. ದೇಶಭಕ್ತಿ ಅಷ್ಟು ಮುಖ್ಯ ಆಗಬೇಕು ಅವನಿಗೆ. ಆವಾಗ ಅವನು ಯೋಧ. ಅವನು ಇವತ್ತು ಅಧ್ಯಾತ್ಮ ದೇವರು ಮುಖ್ಯವಾಗಬೇಕು. ಆ ದೃಷ್ಟಿ ದೇವರ ಮುಂದೆ ಎಲ್ಲವನ್ನೂ ನಾವು ತೃಣಪ್ರಾಯ ತ್ಯಾಗ ಮಾಡಬೇಕು. ವಿಭೀಷಣ ತ್ಯಾಗ ಮಾಡಿ ಬರ್ತಾರೆ. ಫಲ ಏನು ಗೊತ್ತಾ? ಇವತ್ತಿಗೂ ಇದ್ದಾನೆ ಪುಣ್ಯಾತ್ಮ. ದೇವರಿಗೆ ಅರೆ ಆದ ರಾವಣ ಅವತ್ತೇ ಸತ್ತೋದ. ವಿಭೀಷಣ ಇವತ್ತಿಗೂ ಇದ್ದಾರೆ, ಸಪ್ತ ಚಿರಂಜೀವಿ ವಿಭೀಷಣ ಒಬ್ಬನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ, ಯಾರು ದೇವರನ್ನ ನಂಬಿ ದೇವರ ಕಡೆಗೆ ಬರ್ತಾರೆ ಅವರು ಚಿರಂಜೀವಿಗಳಾಗ್ತಾರೆ. ಚಿರಜೀವಿಯಾಗೆಲವೋ ಚಿನ್ನ ನೀನು, ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ, ಚಿರಜೀವಿಯಾಗೆಲವೋ ಚಿನ್ನ ನೀ. ವಿಜಯದಾಸರ ಮಾತು ಸರಿಯಾಗಿ ಹೊಂದುತ್ತೆ. ಬಂದೇ ಬಿಡುತ್ತಾನೆ ರಾಮದೇವರತ್ರ, ಹೇಳ್ಕಳಿಸ್ತಾರೆ ಬಂದಿದ್ದೇನೆ ರಕ್ಷಣೆ ಮಾಡಬೇಕು ಅಂತ ಹೇಳ್ಕಳಿಸ್ತಾನೆ. ಆಗ ಎಲ್ಲ ನಡೆಯುತ್ತೆ. ಎಲ್ಲರೂ ಕೇಳಿ ಹೇಳ್ತಾರೆ, ರಾಮದೇವರು ಹೇಳ್ತಾರೆ, ಎಲ್ಲರೂ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಕೇಳ್ತಾರೆ. ಎಲ್ಲರೂ ಹೇಳ್ತಾರೆ, ನ ಗ್ರಾಹ್ಯ ಏಷಃ, ಇವನು ಗ್ರಾಹ್ಯನಲ್ಲ ಅಂತ ಹೇಳಿಬಿಡ್ತಾರೆ. ಹನುಮಂತೇವರು ಮಾತ್ರ ಇವನು ಸುಗ್ರಾಹ್ಯ ಅಂತ ಹೇಳಿಬಿಡ್ತಾರೆ. ತಷ್ಟ ರಾಮದೇವರು ಹೇಳ್ತಾರೆ, ನಾನು ಹನುಮಂತನ ಮಾತನ್ನು ಕೇಳ್ತೇನೆ, ಮುಗಿದೋಯ್ತು, ಅಲ್ಲಿ ಬೇರೆ ಮಾತೇ ಇಲ್ಲ. ಅದಕ್ಕೆ ದಾಸ ಹೇಳ್ತಾರೆ, ಹನುಮಾನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮಾನ ಮತವು. ರಾಮದೇವನೇನಾದರೂ ಸಾಮಾನ್ಯ ರಾಜಕುಮಾರನಾಗಿದ್ದರೆ ಹನುಮಂತ ಒಂದೇ ಮಾತು ಹೇಳಿದ್ದು, ಉಳಿದವರೆಲ್ಲ ಬೇರೆ ಹೇಳಿದ್ದು. ಮೆಜಾರಿಟಿ ಲೆಕ್ಕದ ಪ್ರಕಾರ ಹನುಮಂತನ ಅತಿ ಬೆಲೆ ಇರ್ತಿರಲಿಲ್ಲ. ರಾಮದೇವರಿಗೆ ಮೆಜಾರಿಟಿ ಮುಖ್ಯ ಅಲ್ಲ, ಸತ್ಯ ಮುಖ್ಯ. ಹನುಮಂತ ಎಂದೂ ಸುಳ್ಳು ಹೇಳೋದಿಲ್ಲ. ಆತನ ಮಾತನ್ನು ನಾನು ಕೇಳ್ತೇನೆ. ಇವತ್ತು ಅಷ್ಟಿದ್ದು ಮಾತ್ರ ಇಷ್ಟು ಮತಗಳಿವೆ. ಯಾವ ಮತ ದೇವರಿಗೆ ಪ್ರಿಯ ಅಂದರೆ ಹನುಮನ ಮತವೇ ಹರಿಯ ಮತವು, ಮಧ್ವ ಮತವೇ ವ್ಯಾಸ ಮತವು ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಯಾವ ಮತವನ್ನು ದೇವರು ಒಪ್ಪೋದಿಲ್ಲ. ಹನುಮಂತನ ಮತ ಯಾತಕ್ಕೆ ಒಪ್ತಾನೆ ಅಂದರೆ ಪೂರ್ಣ ದಾಸೋಹಂ ಕೋಸಲಿ ಅಂದರೆ ಸರ್, ನೂರಕ್ಕೆ ನೂರು ನಿಷ್ಠೆ ಕಾಣಬೇಕು ಹನುಮಂತನಲ್ಲಿ ಮಾತ್ರ. ಮುಂದೆ ರಾಮದೇವರು, ನಾನು ವ್ರತ ಮಾಡಿದ್ದೇನೆ, ಹನುಮಂತನ ಮಾತು ಕೇಳ್ತೇನೆ, ವ್ರತ ಮಾಡಿದ್ದೇನೆ, ಶರಣು ಬಂದವನು ಕೈ ಬಿಡೋದಿಲ್ಲ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಂಬೇ ತದ್ವ್ರತಂ ಮಮ. ಕರ್ಕೊಂಡು ಬನ್ನಿ ವಿಭೀಷಣನನ್ನು ಅಂತ ಹೇಳ್ತಾರೆ. ವಿಭೀಷಣ ಕರ್ಕೊಂಡು ಬರ್ತ, ಸುಗ್ರೀವ ನೀನೇ ಕರ್ಕೊಂಬಂತ ಹೇಳ್ತಾರೆ. ಆನಯೇನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಂ ಮಯ ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ. ಹೋಗು ಕರ್ಕೊಂಡು ಬಾ, ಶರಣ ಬಂದರೆ ರಾವಣ ಬಂದರೂ ಕರ್ಕೊಂಬಂತ ಹೇಳ್ತಾರೆ. ಎಷ್ಟು ಕರುಣಾಡು ರಾಮದೇವರು. ಈ ಸಮಯದಲ್ಲಿ ರಾವಣ ಬಂದರೂ ಕ್ಷಮಿಸಿಬಿಡ್ತೇನೆ. ವಿಭೀಷಣ ಬರ್ತಾನೆ, ರಾಮದೇವರು ಪಟ್ಟಾಭಿಷೇಕ ಮಾಡ್ತಾರೆ. ಕಲ್ಪಾಂತ ವಾಯು, ಒಂದು ಕಲ್ಪ ಪೂರ್ತಿ ಆಯುಷ್ಯವನ್ನು ಕೊಡ್ತಾರೆ. ಮುಂದೆ ಅಷ್ಟೊತ್ತಿ ಸಮುದ್ರ ಹೇಳೋದಿಲ್ಲ. ಆಗ ತಕ್ಷಣ ರಾಮದೇವರು ಹೇಳ್ತಾ, ಇನ್ನ ತೋರಿಸ್ತೇನೆ ಅಂಥೇಳಿ ಸಾಂಬದಿಂದ ದಂಡ ಕೇಳ್ತಾರೆ. ಎದ್ದು ನಿಂತ್ಕೋತಾರೆ, ಬಿಲ್ಲು ತಗೋತಾರೆ, ಸಮುದ್ರ ಕಡೆ ನೋಡ್ತಾರೆ ಏನಾಯ್ತು ಅಂತ. ಆಚಾರ್ಯರು ಬರೀತಾರೆ, ಶೋಷಂ ಕ್ಷಣಾದುಪಗತಃ ಧನುಜಾದಿ ಸತ್ವೈ. ಸಮುದ್ರ ಪೂರ್ತಿ ಒಣಗೋಗ್ಬಿಡ್ತಂತೆ. ಒಂದು ಹನಿ ಸಮುದ್ರ ನೀರಿಲ್ಲ. ಫಸ್ಟ್ ಕೇಸ್ ಅದು. ಅಗಸ್ತ್ಯರು ಖಾಲಿ ಮಾಡೋದ್ರೆ ಕುಡಿಬೇಕಾಯ್ತು, ರಾಮದೇವ್ ನೋಡಿದ್ರೆ ಸಾಕು ಖಾಲಿಯಾಗಿ ಹೋಯ್ತಂತೆ. ಒಂದು ಒಂದು ಹನಿ ನೀರಿಲ್ಲ. ಸಮುದ್ರ ರಾಜ ವರ್ಣ ಮೇಲಕ್ಕೆದ್ದು ಬಂದ ಅಂತ ಹೇಳ್ತಾರೆ. ರಾಮದೇವರು ನೋಡಿದರು ಸಮುದ್ರ ಒಣಗೋಯ್ತು. ದೇವ್ರಪೂಜೆ ಕೂತ ಕಾಲಕ್ಕೆ ದೇವರೇ ನಮ್ಮನ್ನು ನೋಡು ಅಂತ ಕೇಳ್ತೇವೆ. ಸಂಸಾರ ಸಮುದ್ರ ಒಳಗೋಗುತ್ತೆ ಅಂತ ಅರ್ಥ ನೋಡಿಬಿಟ್ರೆ. ಏನು ಒಣಗಿದ್ರೆ ಕಷ್ಟ ಅಂತ ನೋಡೋದೇ ಇಲ್ಲ ನಾವು. ಅದಕ್ಕೆ ಬದ್ಧತೆ ಆಗಿದೆ. ಸಂಸಾರ ಇರಬೇಕು ಅಂತ ತಿಳ್ಕೊಂಡಿದ್ದೆ ತಪ್ಪಾಗಿದೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾ ರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಒಮ್ಮೆ ಕಂಡು ಬಿಟ್ಟ ಅಂದರೆ ಬದುಕ್ತಾನೆ, ಉಳಿದವರಾದರೆ ಒಣಗಿ ಹೋಗಿಬಿಡ್ಬೇಕಾಗಿ ಮಾಡ್ತಾನೆ. ಶರಣಾಗ್ತಾನೆ ಸಮುದ್ರ ರಾಜ. ಅವರಾದರೂ ಪ್ರಾರ್ಥನೆ ಮಾಡ್ತಾನೆ, ರಾಮ ನನಗೆ ಜ್ಞಾನೋದಯ ಆಯಿತು, ಈಗ ನಾನು ದಾರಿ ಕೊಟ್ಟು ಬಿಡ್ತೇನೆ, ಅದು ದೊಡ್ಡದಲ್ಲ. ಆದರೆ ನಿನ್ನ ಇದು ದಾಖಲೆ ಆಗಬೇಕು, ನಾನು ಕೊಡ್ತೇನೆ ಹೋಗ್ಬಿಡ್ತೆ, ದಾಖಲೆ ಆಗೋದಿಲ್ಲ. ನೀವು ಬದ್ನಿಗೆ ಸೇತು ಮೆಹತೆ ಯಶಸೋ ವಿತತ್ತೆ, ಸೇತುವೆ ಕಟ್ಟೋದು ದಾಖಲೆ ಆಗುತ್ತೆ ಜನಕ್ಕೆಲ್ಲ, ಅದರಿಂದ ಪಾಠ ಆಗುತ್ತೆ ಅಂತ ಹೇಳಿದಾಗ ರಾಮದೇವರು ಸೇತು ನಿರ್ಮಾಣವನ್ನು ಮಾಡಿಸ್ತಾರೆ. ವಿಭೀಷಣ ಹೇಳಿದ ಮಾತು ಎಷ್ಟು ಸತ್ಯವಾಯಿತು, ದಾಖಲೆ ಆಗಬೇಕು ಅಂತ ವಿಭೀಷಣ ಹೇಳಿದ್ದು ದಾಖಲೆ ಆಗಿಬಿಟ್ಟಿದೆ. ಇವತ್ತಿಗೂ ಕೂಡ ಇವತ್ತು ಕೂಡ ಸೇತುವೆ ಇದ್ದಿದ್ದನ್ನ ಈ ಸೆಟಲೈಟ್ ಪಿಕ್ಚರ್ಸ್ ಪ್ರೂವ್ ಮಾಡಿದೆ, ಗೊತ್ತಿರಬೇಕು. ದೊಡ್ಡ ಗಲಾಟೆ ಆಗಿದೆ ಆ ಬಗ್ಗೆ. ರಾಮದೇವರು ಕಟ್ಟಿದ ಸೇತುವೆ, ಅಂಥ ಸೇತುವೆ ಜಗತ್ತಿನ ಯಾವ ಭಾಗದಲ್ಲೂ ಇಲ್ಲವಂತೆ ನೆನಪಿರಬೇಕು. ಜಗತ್ತಿನ ಎಲ್ಲ ಭಾಗದಲ್ಲೂ ಕೂಡ ಆ ಸೇತುವೆ ಹೇಗಿದೆ ಗೊತ್ತಾ, ನ್ಯಾಚುರಲ್ ಇದ್ದ ಕಾಣಿಸ್ತದೆ ಅಷ್ಟರ ಮಟ್ಟಿಗೆ ಇದೆ ಅಂತ ಹೇಳ್ತಾರೆ ಸೇತುವೆ ಅಂತ. ಅಂದರೆ ನಮ್ಮ ರಾಮಾಯಣದ ಕತೆ ಐತಿಹಾಸಿಕ ಅಂತ ಹೇಳೋದಕ್ಕೆ ಸೇತುವಿನ ದೃಷ್ಟಾಂತ. ಸಮುದ್ರ ಪ್ರಾರ್ಥನೆ ಮಾಡಿದ್ದೇ ಅದಕ್ಕೆ, ಜನ ನೋಡಬೇಕು ಗಾಯಂತಿ ದಿಗ್ವಿಜಯನೋ ಯಮುಪೇತ್ಯ ಹೂಪಾಹ. ಅದು ರಾಮದೇವರು ಮಾಡಿಸ್ತಾರೆ, ಹನುಮಂತ ದೇವರ ನೇತೃತ್ವದಲ್ಲಿ ಸೇತುವೆ ನಿರ್ಮಾಣವಾಯಿತು. ಮುಂದೆ ಪುರಪ್ರವೇಶವಾಗುತ್ತೆ, ಯುದ್ಧ ಪ್ರಾರಂಭವಾಗುತ್ತೆ. ಯುದ್ಧದ ಅನೇಕ ಘಟ್ಟಗಳು, ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಲ್ಲಿ ಒಂದು ಘಟ್ಟ ಅಷ್ಟೇ, ಒಂದು ಹಂತದಲ್ಲಿ ಅತಿಕಾಯ ಅನ್ನೋ ಒಬ್ಬ ರಾಕ್ಷಸ ಬರ್ತಾನೆ. ಅತಿಕಾಯ ಅಂತ ರಾವಣನ ಮಗ ಅವನು, ಒಬ್ಬ ಗಂಧರ್ವ ಸ್ತ್ರೀಯಲ್ಲಿ ಹುಟ್ಟಿದನು ಅಂತವನು. ಅವನು ಯುದ್ಧಕ್ಕೆ ಬಂದ ಕಾಲಕ್ಕೆ ಲಕ್ಷ್ಮಣನಿಗೆ ಅವನಿಗೆ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಲಕ್ಷ್ಮಣ ಕೊನೆಗೊಂದು ಅಸ್ತ್ರ ತೆಗಿತಾನೆ, ಅತಿಕಾಯನ ತಲೆಯನ್ನು ಕತ್ತರಿಸ್ತಾನೆ, ಅವನ ಎರಡು ಕೈಗಳನ್ನು ಕತ್ತರಿಸ್ತಾನೆ. ಸದ್ಯ ಸತ್ತ ಅನ್ಕೋತಾರೆ ಜನ. ಅವನು ಹೇಗಿದ್ದಂತ ಗೊತ್ತಾ, ಬೃಹತ್ತರುಹು ಕುಂಭವದೇವ ಕರ್ಣ, ದೊಡ್ಡ ದೇಹ ಕುಂಭಕರ್ಣ ಇದ್ದಾಗಿದ್ದಂತೆ. ಅವನು ಕುಂಭಕರ್ಣ ಜನ ತಿಳ್ಕೊಂಡ್ಬಿಟ್ಟಿದ್ರಂತೆ, ಕುಂಭಕರ್ಣನೇ ಬಂದ ಅಂತ ಕೇಳಿದ್ರೆ ತುಂಬಾ ಕಪ್ಪುಗಳು ನೋಡಿದ್ದಿಲ್ಲ. ಹೊಸ್ತ ಬೆಂಗಳೂರು ಬರೋ ದೊಡ್ಡ ಕಟ್ಟಡ ಅದು ವಿಧಾನಸೌಧ ಅಂತ ತಿಳ್ಕೊಂಡ್ಬಿಡ್ತಾರೆ ರಾತ್ರಿ. ಹೊಸ್ತ ಬಂದು ಎತ್ತರ ಕಂಡಾಗೆಲ್ಲ ವಿಧಾನಸೌಧ ಕಂಡ ಕಾಣ್ತಿರುತ್ತೆ. ಕುಂಭಕರ್ಣ ಕೇಳಿದ್ರು ನೋಡಿದ್ದಿಲ್ಲ, ಅವನ ಹೈಟ್ ಆಗಿತ್ತು. ಕುಂಭಕರ್ಣ ತಿಳ್ಕೊಂಡ್ಬಿಟ್ಟಿದ್ರು, ಗಾಬರಿ ಆಗಿದ್ರು. ಅಷ್ಟೊತ್ತಿಗೆ ಲಕ್ಷ್ಮಣ ತಲೆ ಕತ್ತರಿಸ್ತ, ಕೈ ಕತ್ತರಿಸ್ತ, ಸದ್ಯ ಪೀಡೆ ಹೋಯ್ತು ಅಂತ ತಿಳ್ಕೊಂಡ್ರು. ಆಮೇಲೆ ನೋಡ್ತಾನೆ ಅವನು ಎರಡು ತಲೆ ಬಂದು, ನಾಲ್ಕು ಕೈ ಬಂದು, ಅವನಿಗೆ ಗಾಬರಿ ಆಯ್ತು ಎಲ್ರಿಗೂ ಕೂಡ. ಲಕ್ಷ್ಮಣ ಅವನ್ನೂ ಕತ್ತರಿಸಿದ. ಆಗದು ಎರಡು ನಾಲ್ಕು ತಲೆ ಆಯ್ತು, ಎಂಟು ಕೈ ಬಂದು, ಡಬಲ್ ಡಬಲ್ ಆಗ್ತಾ, ಅವನು ಡಬಲ್ ಡಬಲ್ ಆಗ್ತಾ, ಕೊಲ್ಲೋದೇ ಡೇಂಜರ್ ಆಯ್ತು, ಹಾಗೆ ಬಿಟ್ಟರೆ ವಾಸಿ ಇತ್ತು ಅಂತ ಆಯ್ತಾ. ಮೊದಲಿಗಿಂತ ಡೇಂಜರಸ್ ಆಗೋಯ್ತು. ಕೊನೆ ಲಕ್ಷ್ಮಣ ಗಾಬರಿ, ಏನು ಮಾಡೋದು ಇವನನ್ನೀಗ, ಹೊಡೆದ್ರೆ ಡಬಲ್ ಆಗ್ತಾರೆ, ಸುಮ್ಮನೆ ಇದ್ರೆ ಮೈ ಮೇಲೆ ಬರ್ತಾನೆ, ಏನು ಮಾಡಬೇಕಾಗ. ಆಗ ತಕ್ಷಣ ಹನುಮಂತ ದೇವರು ಏನು ಮಾಡಿದರಂತೆ, ವಾಯುರುವಾಚ ಕಿವಿಯಲ್ಲಿ ಹೇಳಿದ್ರಂತೆ, ಲಕ್ಷ್ಮಣ ಶಿವನ ಕೊಲ್ಲೋದು ಭಾರಿ ಸುಲಭ, ಒಂದು ಕೆಲಸ ಮಾಡೋ ಸಾಯ್ತಾನೆ ಅಂತ ಹೇಳಿಬಿಡ್ತಾರೆ. ಎಂಥ ಹನುಮಂತ, ಎಂಥ ವಾಯುದೇವರ ಲೆಕ್ಕ ಹಾಕಿ, ಬ್ರಹ್ಮಾಸ್ತ್ರತೋವನ್ನೇ ನನ್ನ ಅವಧ್ಯ ಏಷ, ಇವನು ಸಾಹೇಬ ಬ್ರಹ್ಮಾಸ್ತ್ರ ಬಿಡು ಸಾಯ್ತಾರೆ ಅಂತ ಹೇಳ್ತಾರೆ. ಲಕ್ಷ್ಮಣ ಬಿಡ್ತಾನೆ, ಸತ್ವ ಬಿಡ್ತಾನೆ. ಅಂದರೆ ಲಕ್ಷ್ಮಣನಿಗೆ ಅಜ್ಞಾನ, ವಾಯುದೇವರಿಗೆ ಜ್ಞಾನ, ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ ಹೆಸರು. ರಾವಣನ ಸೈನ್ಯದಲ್ಲಿ ಲಕ್ಷ್ಮಣನಿಗೆ ಗೊಂದಲ ಆಯಿತು. ಈ ಕಲಿಯುಗದಲ್ಲಿ ಯಾರು ಬಂದರೂ ಗೊಂದಲ ಆಗ್ತದೆ. ಸರ್ವಜ್ಞ ಮನ್ಯ ಮನವೇಕ್ಷ ಸ ಕಾರ್ಯ ವೀರ್ಯಂ, ವಾಯುದೇವರಿಗೆ ಗೊಂದಲ ಇಲ್ಲ. ಬ್ರಹ್ಮಾಸ್ತ್ರ ಬಿಟ್ಟರು, ಲಕ್ಷ್ಮಣ ಬಿಟ್ಟ ತಕ್ಷಣ ಅತಿಕಾಯ ಸತ್ತೋದ. ಇಲ್ಲಿ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಇದೆ. ಏನು ಸಮಸ್ಯೆಗೆ ಪರಿಹಾರ ಅಂದರೆ, ಕೆಲವು ಕಡೆಗೆ ಅತಿಕಾಯನನ್ನು ಲಕ್ಷ್ಮಣ ಕಂದಿದ್ದು ಗೊತ್ತಿದೆ ನಿಮಗೆ, ಕುಂಭಕರ್ಣ ಲಕ್ಷ್ಮಣ ಕೊಂದ ಅಂತ ಕೆಲವು ಕಡೆ ಬರುತ್ತೆ. ಕುಂಭಕರ್ಣ ಲಕ್ಷ್ಮಣ ಕೊಂದ ಅಂತ ಕೆಲವು ಕಡೆಗೆ ಉಂಟು. ಅದಕ್ಕೆ ಆಚಾರ್ಯ ಬರೀತಾರೆ, ಕುಂಭಕರ್ಣ ಕೊಂದಲ್ಲ, ಕುಂಭಕರ್ಣ ಸತ್ನಲ್ಲ, ಅವನು ಕೊಂದಿದ್ದು ರಾಮದೇವರೇನೆ, ಆದರೆ ಲಕ್ಷ್ಮಣ ಕೊಂದ ಕುಂಭಕರ್ಣ ಯಾರು ಅಂದ್ರೆ ಅತಿಕಾಯ ಅಂತ ಹೇಳ್ತಾರೆ. ಆಗ ನಿರ್ಣಯ ಪರಿಹಾರ ವಾದಿರಾಜ ವಾಪ್ರಕಾಶೆಯಲ್ಲಿ ಬರೀತಾರೆ. ಈ ಕಥೆಯಿಂದ ಏನು ಗೊತ್ತಾಯಿತು, ಬೇರೆ ಕಡೆಗೆ ಎಲ್ಲರೂ ಪುರಾಣ ವಿರೋಧ ಬಂದರೆ ಬೇರೆ ಯಾವುದೋ ದೃಷ್ಟಿಯಿಂದ ಹೇಳಿರ್ತಾರೋ ಅರ್ಥ ಮಾಡ್ಕೊಂಡು ನಾವು ಹೇಳಬೇಕೆ ಹೊರತು ಬದಲಾಯಿಸಬಾರ್ದು. ನಾವು ಅವಸರಪಟ್ಟು ಹೇಳಿದ ಏನಾಗುತ್ತಾಗ, ಗೊಂದಲ ಆಗಿಬಿಟ್ಟು ಈ ಕಡೆ ರಾಮಾಯಣ ಸರಿಯೋ ಮಹಾಭಾರತ ಸರಿಯೋ ಅಂತ ಗೊಂದಲ ನಮಗೆ. ಉಳಿದವರು ಎರಡೂ ತಪ್ಪು ಅಂತ ನಿರ್ಣಯ ಕೆಲವರಿಗೆಲ್ಲ, ಇದು ತಪ್ಪು ಅದು ನೋಡಿದ್ರೆ ಏನೇನೋ ಹೇಳ್ತಾರೆ ವೇದವ್ಯಾಸ ದೇವರು, ಏನೇನೋ ಹೇಳ್ತಾರೆ ಪುರಾಣದಲ್ಲಿ, ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಆಚಾರ್ಯ ಹೇಗೆ ಓದಬೇಕು ತೋರಿಸ್ತಾರೆ, ಲಕ್ಷ್ಮಣ ಕೊಂದ ಕುಂಭಕರ್ಣ ಇವನೇನೆ, ಯಾಕೆಂದ್ರೆ ಅವನು ನೋಡಿದ್ರೆ ಹಾಗಿದ್ದ, ಅದಕ್ಕೆ ಅವನ ಬಗ್ಗೆ ಹೇಳಿದ್ದಾರೆ. ಬೇರೆ ಏನು ಆಶ್ಚರ್ಯ ಅಲ್ಲ, ನಿಜವಾದ ಕುಂಭಕರ್ಣ ಕೊಂದಿದ್ದು ಮಾತ್ರ ರಾಮದೇವರೇ ಕೊಂದಿದ್ದೆ ಹೊರತು ಬೇರೆ ಅಲ್ಲ. ಇನ್ನು ಅನೇಕ ವಿಚಾರ, ಸೂಕ್ಷ್ಮ ವಿಚಾರ ಹೇಳ್ತಾ ಹೇಳ್ತಾ ಮುಂದೊಂದು ಘಟ್ಟದಲ್ಲಿ ಬಹಳ ಮುಖ್ಯವಾದ ಘಟ್ಟ. ರಾವಣನು ಯುದ್ಧಕ್ಕೆ ಬರ್ತಾನೆ, ಯಾವಾಗ ಅವನ ಕಡೆ ಸೋತು 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 ಹೋಗ್ತಾ ಇರ್ತಾರೆ. ರಾವಣ ಯುದ್ಧಕ್ಕೆ ಬರ್ತಾನೆ, ರಾವಣನ ನೋಡೇ ಅನೇಕರು ಓಡೋಗ್ತಾರೆ. ಆ ರೀತಿ ಇದ್ದ ಅವನು. ಸುಗ್ರೀವಾದಿಗಳನ್ನು ರಾವಣ ಒಂದೊಂದು ಡೇಟಿಗೆ ಹೊಡೆದು ಬಿಡ್ತಾನೆ, ಎಚ್ಚರತ ಬಿದ್ದು ಬಿಡ್ತಾರೆ ಎಲ್ಲ ಕೂಡ. ಆ ಕ್ಷಣಕ್ಕೆ ಹನುಮಂತ ದೇವರು ಬರ್ತಾರೆ, ಎಲ್ಲ ಓಡೋಗ್ತಿರ್ತಾರೆ. ರಾವಣನ ಏನು ಯುದ್ಧ ಮಾಡಿದ್ರೆ ಎಲ್ಲ ಮಟ್ಟ ಗತಿ ಆಗ್ತೈತಿ ಬಂದುಬಿಟ್ಟಿರ್ತಾನೆ ಹನುಮಂತ. ಒಂದು ಉಳಿದವರೆಲ್ಲ ಇಲ್ಲಿಂದ ಹಾರ್ತಾರೆ, ಹನುಮಂತ ಅಲ್ಲಿಗೆ ಹಾರಿ ಬರ್ತಾನೆ, ಇಷ್ಟೇ ವ್ಯತ್ಯಾಸ. ಅವನು ಮುಂದೆ ಹಾರಿ ನಿಂತ್ಕೋತಾನೆ. ಏ ರಾವಣ ಗಾಬರಿ ಆಯ್ತು, ಎಲ್ಲ ಓಡ್ತಿದ್ದಾರೆ ಅಂತೇಳಿ ಯೋಚನೆ ಮಾಡಬೇಡ, ನಾನಿದ್ದೇನೆ ಬಾ ಯುದ್ಧ ಮಾಡೋಣ ಅಂತ ಹೇಳ್ತಾನೆ. ಹೇಗೆ ಯುದ್ಧ ಮಾಡ್ಬೇಕು, ಇಬ್ಬರು ಕೂಡ ಒಬ್ಬರೊಬ್ಬರು ಜೋರಾಗಿ ಗುದ್ದಬೇಕು, ಯಾರು ಜೋರಾಗಿ ಹೊಡಿತಾರೋ ಅವ್ರಿಗೆ ಗೆದ್ದಾಗ, ಸಿಂಪಲ್ ಟೆಸ್ಟ್ ಅದು. ಆಗ ಹನುಮಂತ ಹೇಳಿದ್ದಂತೆ, ಮೊದಲು ರಾವಣ ನೀ ಮೊದಲೇನೇ ಹೊಡಿ ಅಂತ ಹೇಳಿದ್ದಂತೆ. ಯಾಕೆಂದ್ರೆ ಅವ್ನು ಚಾನ್ಸ್ ಸಿಗ್ಲಿಕ್ಕಿಲ್ಲ, ಆಮೇಲೆ ಹೋಗ್ಬಿಟ್ರೆ ಕತ್ತ ಮುಗಿದ್ರೆ ಅಲ್ಲಿ ಕೃಷ್ಣಾರ್ಪಣೆ ಆಗಬಾರ್ದು, ನೀರೇ ಹೊಡಿ ಅಂತ ಹೇಳಿದಾಗ ರಾವಣ ಹೊಡೆದನಂತೆ. ಏನಾಗಲಿಲ್ಲ ಹನುಮಂತನಿಗೆ, ನಾನು ಹೊಡಿತೇನೆ ಅಂತ ಹೇಳ್ತಾ ಹನುಮಂತ. ಅಥೋ ಹನುಮಾನ್ ಉರಗೇಂದ್ರ ಭೋಗ ಸಮಂ ಸ್ವಬಾಹುಂ ಭೃಷ ಮುನ್ನಮಯ್ಯ ತತಾಡ ವಕ್ಷಸಿ ಅಧಿಪೇತು ರಕ್ಷಸ ಸರಕ್ತ ಪುಷ್ಟಂ ಪ್ರವಮನ್ ಪಪಾತ. ಹನುಮಂತ ಒಂದು ಮುಷ್ಟಿಯಿಂದ ಹೊಡೆದಾಗ ರಾವಣ ಜೀವನದಲ್ಲಿ ಮೊದಲ ಬಾರಿಗೆ ಕೆಳಗೆ ಬೀಳ್ತಾನೆ. ಎಂದೆಂದು ಕೆಳಗೆ ಮನೆ ಗೊತ್ತಿದ್ದಿಲ್ಲ ಅವರಿಗೆ. ನೆಲದ ಮೇಲೆ ಬೀಳ್ತಾನೆ, 20 ಕೈ ಚಾಚ್ತಾನೆ, 10 ಮುಖಗಳಿಂದ ರಕ್ತವನ್ನು ಕಾರ್ತಾನೆ, 10 ಮುಖಗಳಿಂದ. ಈ ಬರೀ ತಿಂದು ಗೊತ್ತಿತ್ತು ಅವನಿಗೆ, ಔಟ್ಲೆಟೇ ಇದ್ದಿಲ್ಲ, ಫಸ್ಟ್ ಟೈಮ್ ಔಟ್ಲೆಟ್ ಸಿಕ್ಕಾಗಾಯ್ತು. ಬರೀ ವಾಂತಿ ಮಾಡ್ಕೊಂಡು ಬಿಡ್ತಿದ್ದಾನೆ. ವ್ಯಸುವತ್ಪಪಾತ, ಸತ್ತವನು ಬಿದ್ದಾಗಿ ಬಿದ್ದಾನೆ. ಸ್ವಲ್ಪ ಹೊತ್ತಿಗೆ ಹೇಳ್ತಾನೆ, ಏನು ಹನುಮಂತ ಏನು ಶಕ್ತಿ ಅಂತ ರಾವಣ ಹೊಳಿಬಿಡ್ತಾನೆ. ಹಬ್ಬ, ನಿನ್ನಂಥ ಗಂಡ ನೋಡಿದ್ದಿಲ್ಲ ನಾನು. ಈ ಮಾತು ಭಾರಿ ಮುಖ್ಯ ಇದು, ಯಾತಕ್ಕೆ ಹೇಳ್ತಾರೆ ಗೊತ್ತಾಯಿದ್ರ? ವಾಲಿ ಸೋಲಿಸಿದ್ದ ರಾವಣನನ್ನ, ಕಾರ್ತವೀರ್ಯರಾಜನ ಸೋಲಿಸಿದ್ದ, ಹನುಮಂತನೂ ಸೋಲಿಸ್ತ, 3 ಜನ ಈಕ್ವಲ್ ಅಂತ ಅನ್ಕೊಂಡ್ಬಿಟ್ರೆ. ಈಗ ಅದಕ್ಕೆ ಹೇಳ್ತಾನೆ ರಾವಣ, ಅವನು ಹೊಡೆದಿದ್ದ ಅವನು ಹೊಡೆದಿದ್ದ, ಆದರೆ ನಿನ್ನಂಥ ಪೆಟ್ಟು ಯಾರು ಹಾಕಿದ್ದಿಲ್ಲ ಅಂತ ಹೇಳ್ತಾರೆ. ನಿನ್ನಂಥ ಪೆಟ್ಟು ಯಾರು ಹಾಕಿದ್ದಿಲ್ಲ, ನಿಜವಾಗಲೂ ನೀನಂದ್ರೆ ಗಂಡು ಅಂದರೆ ನೀನೇನೆ ಅಂತ ಹೇಳಿದ್ರಂತೆ. ಆಗ ಹನುಮಂತ ಹೇಳ್ತಾನೆ, ಏ ರಾವಣ, ನಾನು ಮೆಲ್ಲಗೆ ಹೊಡೆದೆ, ಜ್ಞಾಪಕ ಇಟ್ಟುಕೋ, ಮೆಲ್ಲಗೆ ಹಾಕಿದ್ದೇನೆ, ಅತ್ಯಲ್ಪ ಮೇತತ್ತ. ಯಾಕೆ ಗೊತ್ತು? ಫುಲ್ ಹೊಡೆದು ಹೆಡ ಬಿರ್ತಿತ್ತು, ನೀನು ಇರ್ತಿದ್ದಿಲ್ಲ ಅಂತ ಹೇಳ್ತಾನೆ. ನಿಧಾರ್ಯೇವ ರಾವಣ ಸ ರಾಘವಾಯ ನಾನ್ಯಥ, ರಾವಣಿಗೆ ಮೀಸಲು ಅಂತ ಬಿಟ್ಟಿದ್ದೇನೆ, ಹೊರತಿನ ಕತೆ ಮುಗಿಲ್ತಿತ್ತು ಅಂತ ಹೇಳ್ತಾನೆ. ಎಂಥ ಲೆಕ್ಕ ಹನುಮಂತನ ಲೆಕ್ಕ! ಸೊ ಅವಸರದ ಜೋರ ಹೊಡೆದ್ರೆ ಏನು ಪರಿಚಿತಿ ಆಗ್ತಿತ್ತು ಗೊತ್ತಾಯ್ತಾ? ಏನು ಅವಸರ, ಹನುಮಂತ ದೇವರಿಗೆ ಏನೇನು ಆತಂಕ ಇಲ್ಲ, ಅಂತ ಪರ್ಫೆಕ್ಷನ್ ಅವರು. ಪೂರ್ಣ ಬಲ, ಪೂರ್ಣ ಜ್ಞಾನ, ಪೂರ್ಣ ಬಲ ಜ್ಞಾನದಿಂದ ಪೂರ್ಣ ಜ್ಞಾನ ಅಂತ ಎಲ್ಲ ಗುಣಗಳು ಉಪಲಕ್ಷಿತ ಅಂತ ಕರೀತಾರೆ. ಏ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಈ ಮಾತು ಇಟ್ಕೊಂಡ ನಮಗೆ ಅರ್ಥ ಆಗುತ್ತೆ. ಇವತ್ತು ಊರೂರಿಗೆ ಒಬ್ಬ ಹನುಮಂತನ ಗುಡಿ ಇರಲೇಬೇಕು, ಇದು ಊರೇ ಅಲ್ಲ, ಒಂದು ಊರಿಗೆ ಒಂದಿದ್ರೆ ಪುಣ್ಯ, ನಾಲ್ಕಾರು ಇರುತ್ತೆ ಎಷ್ಟೋ ಕಡೆಗೆ. ಈ ಕಾಶಿ ವಿಶ್ವನಾಥನ ಗುಡಿಗೆ ಹೋಗಿ ದಾರಿ ಉದ್ದಕ್ಕೆ ಹನುಮಂತನ ಗುಡಿಗಳೇ, ವಿಶ್ವನಾಥ ಗುಡಿ ಒಂದೇ, ಹನುಮಂತನ ಉದ್ದಕ್ಕೆ ಹನುಮಂತನ ಗುಡಿ ಇರಬೇಕು. ಹನುಮಂತನ ಗುಡಿ ಇದ್ರೆ ಊರೇ ಇಲ್ಲ, ಹನುಮಂತನ ಗುಡಿ ಇಲ್ಲದೆ ಹೋದರೆ ಊರೇ ಅಲ್ಲ. ನಮ್ಮ ದೇಹ ಹನುಮಂತ ಇಲ್ಲದೆ ಹೋದರೆ ಅದು ಡೆಡ್ ಬಾಡಿ, ಎರಡು ಆ ರೀತಿಯಲ್ಲಿ. ಊರಿಗೆ ಹನುಮಂತ, ದೇಹಕ್ಕೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಇಲ್ಲದೆ ಹೋದರೆ ದೇಹ ಇಲ್ಲ, ಅರಿತು ಪೆಡನೆಂದು ಪೇಳುವರು ಬುಧ ಜನ. ಅದು ಹಾಳೂರು ಅಷ್ಟೇ ಹೊರತು ಊರೇ ಅಲ್ಲ. ಇದನ್ನು ತೋರಿಸಿಕೊಡ್ತಾರೆ. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು? ರಾಮಾಯಣದ ಕತೆ ಕಥೆಯಲ್ಲ, ಮತ್ತು ಊರೂರಿನ ಹನುಮಂತನ ಕಥೆ ಹೇಳ್ತಾ ಇದೆ ಅಂತ ಅರ್ಥ. ಇಷ್ಟ ಹನುಮಂತನ ಬಲ ನೋಡಿದ್ದಕ್ಕೆ ಎಲ್ಲರೂ ಶರಣಾಗ್ತಾರೆ. ಹನುಮಂತ ಅಂದ್ರೆ ಮುಗಿದೋಯ್ತು. ಈತನೇ ಲೋಕಗುರು ವೇದ ವಿಖ್ಯಾತ ಭೂತೊಳದೊಳು ಶ್ರೀರಾಮ ದೂತನೆಂಬಾತ. ಎಷ್ಟು ವರ್ಣನಿದೆ! ಈತನೇ ಲೋಕಗುರು ವೇದ ವಿಖ್ಯಾತ ಭೂತೊಳದೊಳು ಶ್ರೀರಾಮ ದೂತನೆಂಬಾತ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹನುಮಂತನ ಬಲ ಅಸಾಧಾರಣವಾದ ಬಲ. ರಾವಣ ಮುಂದೆ ಓಡ್ತಾನೆ, ಅನಂತ ಲಕ್ಷ್ಮಣನಿಗೂ ಯುದ್ಧ ನಡೀತದೆ, ಇಬ್ಬರಿಗೂ ಕೂಡ. ಲಕ್ಷ್ಮಣನಿಗೆ ಒಂದು ಬಾಣ ಹೊಡಿತಾನೆ, ರಾವಣ ಲಕ್ಷ್ಮಣ ಬಿದ್ದು ಬಿಡ್ತಾನೆ. ನೋಡಿ, ಹನುಮಂತ ಬೀಳಲಿಲ್ಲ, ಲಕ್ಷ್ಮಣ ಬಿದ್ದ. ತಾರತಮ್ಯ ಹೇಗೆ ಗೊತ್ತಾಗ್ತದೆ? ತಾರತಮ್ಯ ಪರಿಜ್ಞಾನೇ ಮಹಾ ತಾತ್ಪರ್ಯ ಮಿಷ್ಯತೆ. ಆ ಕ್ಷಣಕ್ಕೆ ರಾವಣ ಬಂದು ಯೋಚನೆ ಮಾಡಿದ, ಈ ಲಕ್ಷ್ಮಣ ಬಿದ್ದೋಗ್ಬಿಟ್ಟಿದ್ದಾನೆ, ಇವನು ಎತ್ಕೊಂಡು ಹೋದ್ರೆ ಯುದ್ಧ ಮುಗಿದಾಗ ಲೆಕ್ಕ. ಕಿಡ್ನ್ಯಾಪ್ ಟ್ಯಾಕ್ಟಿಕ್ಸ್ ಅದು, ಎತ್ಕೊಂಡು ಹೋದ ತಕ್ಷಣ ನೀನು ವಾಪಸ್ ಹೋಗಿದ್ರೆ ಲಕ್ಷ್ಮಣ ಬಿಡೋದಿಲ್ಲ ಅಂದ್ರೆ ಮುಗಿದೋಯ್ತು ಅಷ್ಟೇ. ತಕ್ಷಣ ಎತ್ಕೊಳ್ಳೋಕ್ಕಂತ ಬರ್ತಾನೆ. ಲಕ್ಷ್ಮಣನಿಗೆ ಹೆಸರಿಕೆ ಆಯ್ತಾಗ ನೋಡಿದ, ಆತಂಕ ಶುರುವಾಯಿತು. ಸ್ವಲ್ಪ ತಡ ಎತ್ತೇ ಬಿಡ್ತಾನೆ ರಾವಣ, ಈಗ ದೊಡ್ಡ ಸಮಸ್ಯೆ ಆಗುತ್ತೆ. ಲಕ್ಷ್ಮಣ ಏನು ಮಾಡಿದ್ನಂತಾಗ, ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣ, ತನ್ನ ಮೂಲ ರೂಪವನ್ನು ಸ್ಮರಣೆ ಮಾಡ್ತಾನೆ. ಆಗ ಆದಿಶೇಷ ಆತ ಬಲ ಬಂದುಬಿಡ್ತಾನೆ. ಲಕ್ಷ್ಮಣ ಹೀಗೆ ಮಾಡಿದ ಸರಿಯೋ ತಪ್ಪು ಅಂತ ಪ್ರಶ್ನೆ ಹೇಳ್ತಾರೆ. ಅವ್ರು ಉಳ್ಕೊಳಕ್ಕೆ ಮಾಡಿದ ಸರಿನೇ, ಆದರೆ ಶಾಸ್ತ್ರ ಕ್ರಮದಲ್ಲಿ ಪುಣ್ಯ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಮಾಡಿದಾಗ ಏನಾಗುತ್ತೆ? ಪುಣ್ಯ ಕಡಿಮೆ ಆಗುತ್ತೆ, ಮಾಡಿಕೊಳ್ಳೋದು ಪುಣ್ಯ ಜಾಸ್ತಿ ಆಗುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಇವತ್ತು ಲೋಕದಲ್ಲಿ ಮನೆ ಕಟ್ಟಿಸ್ತಿರ್ತಾನೆ, FD ಸಾಲ ತಗೋತಾನೆ, ಇಂಟ್ರೆಸ್ಟ್ ಕಡಿಮೆ ಆಗೋದಿಲ್ಲ ಆಚರಲ್ಲಿ. ಅದು ಇಂಟ್ರೆಸ್ಟು ಕೊಟ್ಟು ಇದನ್ನು ಕೊಡೋದು, ಎಲ್ಲರೂ ಸಾಲ ತೊಗೊಂಡ್ಬಿಡ್ತಾರೆ ಅಷ್ಟೇ. ಅದಕ್ಕೊಂದು ಇವನು ಇಂಟ್ರೆಸ್ಟ್ ಹಾಕಲೇಬೇಕಾಗ್ತದೆ. ಮೂಲ ಶಕ್ತಿನ ಡ್ರಾ ಮಾಡಬಾರದು. ವಾಯುದೇವರು ಎಂದೆಂದೂ ಡ್ರಾ ಮಾಡಿಲ್ಲ, ಇತ್ತು ಡ್ರಾ ಮಾಡ್ತಿದ್ದಾನೆ ಲಕ್ಷ್ಮಣ. ಕಡಿಮೆ ಆದ ಆ ಬಲ ಸಾಕಾಗಲಿಲ್ಲ ಅಂತ ಅರ್ಥ. ಅವತಾರದ ರೂಪದಲ್ಲಿ ಏನಾಗುತ್ತೆ ಬೇರೆ ದೇವತೆಗಳಿಗೆ? ಸರ್ವೇ ಗುಣ ಆವೃತಃ ಮಾನುಷತ್ವೇ, ಆವೃತವಾಗಿರುತ್ತೆ. ಮೂಲನ ಡ್ರಾ ಮಾಡ್ಕೋಬಾರದು, ಮಾಡ್ಕೊಂಡ್ಬಿಟ್ಟ. ಆದರೆ ವಾಯುದೇವರಿಗೆ ಪ್ರಸಕ್ತಿ ಬರೋದಿಲ್ಲ ಅಂತ ತಿಳ್ಕೊಂಡಾಗ ಎಲ್ಲಿ ವಾಯುದೇವರು, ಎಲ್ಲಿ ಅನ್ಯ ದೇವತೆಗಳು ಅಂತ ತಿಳಿಯುತ್ತೆ. ಮುಂದೆ ಲಕ್ಷ್ಮಣ ಮಾಡಿಕೊಂಡ ತಕ್ಷಣ ಭಾರ ಆಗಿಬಿಡ್ತಾನೆ. ಸಹಸ್ರ ಮೂರ್ಧ್ನು ಬತ ಅಸ್ಯ ಏಕಮೂರ್ಧ್ನಿ ಧರಾಖಿಲೇಯಂ ನನು ಸರ್ಷಪಾಯತಿ ಅಂತ ಮಹಾವೀರ ಆತ. ತಕ್ಷಣ ಎಷ್ಟು ಕಷ್ಟಪಟ್ಟರು ಆಗಲಿಲ್ಲ. ಹನುಮಂತೇವರು ನೋಡ್ತಾರೆ ಲಕ್ಷ್ಮಣನಿಗೆ ಆಗಿದ್ದಿಷ್ಟೇ, ರಾವಣ ಸೋರ್ಸಕ್ಕಾಗಲಿಲ್ಲ, ಅವನು ಎತ್ಕೊಂಡು ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ ಅಷ್ಟೇ. ಇಷ್ಟೇ ಲಕ್ಷ್ಮಣ ಮಾಡಿದ್ದು. ಹನುಮಂತ ನೋಡಿದ್ರಂತೆ ಒಂದು ಕಲ್ಲು ತೊಗೊಂಡು ಹೊಸಿತಾರೆ ರಾಮನಿಗೆ, ಸರಿ ಎದೆ ಬಿಡುತ್ತೆ, ತಕ್ಷಣ ರಾವಣ ಬಿಡುತ್ತಾರೆ. ರಾವಣ ಪ್ರಾಕ್ಟೀಸ್ ಮಾಡ್ಕೊಂಡಾಗ ಹನುಮಂತ ಹೊಡೆದ್ರೆ ಬೀಳಬೇಕು ಅಂತ ಪ್ರಾಕ್ಟೀಸ್ ಆದಾಗ ಆಯ್ತು ಅಷ್ಟೇ. ಹನುಮಂತ ಹೊಡೆತ ದಪ್ಪ ಬಿದ್ದು ಬಿಡದೆ ಕೆಲಸ. ಪುರ ವ್ಯಸವತ್ಪಪಾತ, ಹನುಮಂತ ಬಂದಾಗ ಏನು ಮಾಡಿದ್ರು ಅಂತ ಹೇಳ್ತಾರೆ. ಯಾವ ರಾವಣ ಈ ಸಮಯದಲ್ಲಿ ಲಕ್ಷ್ಮಣನನ್ನು ಅಷ್ಟು ಎತ್ತಕ್ಕಂತ ಹೊರಟಾಗ, ಚಚಾಲ ಪೃಥ್ವಿ ಸಹ ಮೇರು ಮಂದಾರ ಸಸಾಗರಾನೈವ ಚಚಾಲ ಲಕ್ಷ್ಮಣ. ಇಡೀ ಭೂಮಿ ಅವಳು ಸಪ್ತದ್ವೀಪ ಅಲಗಾಡಿದ್ರು ಲಕ್ಷ್ಮಣನಗಾಡಿದ್ದಿಲ್ವಂತೆ. ಅಷ್ಟು ಶಕ್ತಿ ಲಕ್ಷ್ಮಣದ ಹನುಮಂತ ಬಂದಂತೆ. ಒಂದು ಕ್ಷಣಕ್ಕೆ ಲಕ್ಷ್ಮಣ ಒಂದು ಕೈ ಎತ್ಕೊಂಡು ಹೋಗಿಬಿಟ್ಟಂತೆ ಕಡೆಗೆ. ಎಷ್ಟು ಶಕ್ತಿ, ರಾವಣಗೆ ಬ್ರಹ್ಮದೇವರ ವರ ಇದೆ, ಎತ್ತಕ್ಕಾಗ್ತಾ ಇಲ್ಲ. ಹನುಮಂತ ಬಂದು ಎತ್ಕೊಂಡು ಹೋಗಿಬಿಟ್ಟ ಲಕ್ಷ್ಮಣನ ಅಂದ್ರೆ ಏನರ್ಥ? ಶೇಷರನ್ನು ಎತ್ತಬಲ್ಲ ಅಂದ್ರೆ ವಾಯುದೇವರು ಅಂತ ಅರ್ಥ. ಅದು ನಿಜಾನ ಅಂದ್ರೆ, ಆವಕಚ್ಚಪ ರೂಪದಿಂದ ಲಂಡೋದಕದಿ ಓಬಿಸರಿಸಿದ ಶೇಷ ಮೂರುತಿಯನು. ಒಂದ್ಸರ್ತಿ ಎತ್ತೋದಲ್ಲಿ ಯಾವಾಗಲೂ ಎತ್ಕೊಂಡಿರೋದೇ ಅವರು ಅಂತ ಹೇಳ್ತಾರೆ. ಯಾವಾಗಲೂ ಎತ್ಕೊಂಡಿದ್ದಾರೆ ವಾಯುದೇವರು ಶೇಷದೇವರನ್ನ ಎತ್ಕೊಂಡು ಹೋಗು. ಸೌಮಿತ್ರಿ ಮುದ್ದರ್ಥಂ ಅಲಂಹಿ ಅಸೌ ಕಪಿಹಿ. ರಾಮದೇವರ ಹತ್ರ ಬಿಟ್ರಂತೆ, ಸಯೇನಾನ್ ಬ್ರಹ್ಮಗಮಯತಿ. ಮತ್ತೆ ಆದಿಶೇಷರನ್ನು ಕೂಡ ದೇವರ ಹತ್ರ ಯಾರು ಒಪ್ಪಿಸ್ಬೇಕು ಅಂದ್ರೆ ವಾಯುದೇವರೇ ಒಪ್ಪಿಸ್ಬೇಕು. ಅಲ್ಲಿ ಬಿಟ್ಟರು ತಕ್ಷಣ ರಾಮದೇವರು ಬಲಕ್ಕಿಟ್ಟರು, ಕೈ ಇಟ್ಟರು, ವಾಸಿ ಆಯಿತು. ಈ ಮೂಲಕ ಲಕ್ಷ್ಮಣ ಪ್ರಾಣದಾತ ಚ ಒಂದ್ಸರ್ತಿ ಆಯ್ತು. ಈಗ ಲಕ್ಷ್ಮಣನ ಪೂರ್ತಿ ಕಾಪಾಡಿದ್ದು ಹನುಮಂತ ದೇವರೇ. ಅಷ್ಟೊತ್ತಿಗೆ ರಾವಣ ಎದ್ದ. ಹನುಮಂತನ ಪೆಟ್ಟನ್ನು ನೋಡ್ಬೇಕು ನೀವೀಗ. ಹೊಡೆದ್ರೆ ರಾವಣ ಬಿದ್ದ, ಎಷ್ಟೊತ್ತಿಗೆ ಹೇಳಬೇಕೋ ಎದ್ದ ಸರಿಯಾಗಿ. ಜಾಸ್ತಿ ಹೊಡೆದು ಪೂರ್ತಿ ಮನೆ ಮುರಿದಿಷ್ಟೋರಿಗೂ ಬೀಳಬಾರದು, ಅಥವಾ ಆಗಲೂ ಹೇಳಬಾರದು. ಆ ರೀತಿ ಕೊಡ್ತಾನೆ. ಅನಸ್ಥಿಸಿಯೇ ಕೊಡ್ತಾರೆ ಆಪರೇಷನ್ ಮಾಡ್ಬೇಕಾರೆ. ಹೇಗೆ ಕೊಡ್ತಾರೆ ಗೊತ್ತಾ? 3 ತಾಸಿನ ಆಪರೇಷನ್ಗೆ 4 ತಾಸು 5 ತಾಸು ಹೊತ್ತು ಕೊಡ್ತಾರೆ. ಮತ್ತೆ ಆಪರೇಷನ್ ಲೇಟ್ ಆಗಿಬಿಟ್ರೆ ಪದಿತ ಆಗಬಾರ್ದು. ಆಮೇಲೆ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ. ಕಡಿಮೆ ಕೊಟ್ಟರೆ ಮಧ್ಯೆ ಇದ್ರೆ ಕಷ್ಟ. ಕರೆಕ್ಟ್ ಕೊಡೋದು ಕಷ್ಟ, ಸ್ವಲ್ಪ ಹೆಚ್ಚು ಕೊಟ್ಬಿಡ್ತಾರೆ. ಹನುಮಂತ ಹೇಗೆ ಕೊಡ್ತಾ ಅಂದರೆ ಕರೆಕ್ಟಾಗಿ ಕೊಡ್ತಾನೆ, ಯಾವಾಗ ಹೇಳಬೇಕು ಯಾವಾಗ ಬೀಳ್ಬೇಕಷ್ಟೇ. ಇಂಥ ಲೆಕ್ಕಾಚಾರ ಮಾಡೋದಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ ಗೊತ್ತಾ? ಶ್ವಾಸಮಂತ್ರ ಜಪ ನೀವು ಮಾಡಬೇಕಂತ ಕೆಲಸ ಅವ್ರಿಗೆ ಕೊಟ್ಟಿದ್ದಾರೆ. ಹಂಸಮಂತ್ರ ಜಪ ಅವರು ಮಾಡಬೇಕು. ಉಳಿದವರು ಮಾಡಿದ್ರು ವಾದಿರಾಜ ಸ್ವಾಮಿ ಬರೀತಾರೆ, ಹಂಸಮಂತ್ರ ಜಪ ಏನಾದರೂ ಬೇರೆ ದೇವತೆಗಳು ಕೊಟ್ಟುಬಿಟ್ಟಿದ್ದಿದ್ರೆ ಸರಸಭಾರತ ವ್ಯವಸ್ಥೆಯಲ್ಲಿ ಹೇಳ್ತಾರೆ. ಅವ್ರು ಹಾಗೆ ಲೀವ್ ಹಾಕಿಬಿಟ್ಟು ಗತಿಯಲ್ಲಿ ಆಗ್ತಿತ್ತು ಜಗತ್ತಿಗೆ. ಹಸಿಯಲ್ಲಿ ಹಾಕಿ ಏಲ್ ಹಾಕಿದ್ರು ಎಲ್ಲ ಜಗತ್ತು ಸತ್ತೋಗ್ಬಿಡ್ತಿತ್ತು. ಅದಕ್ಕೆ ನಾನ್ ಸ್ಟಾಪ್ ವರ್ಕ್ ಮಾಡೋದು ಯಾರು ಅಂದ್ರೆ ವಾಯುದೇವರು. ಅದಕ್ಕೆ ಅವ್ರ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನ್ ಸ್ಟಾಪ್ ಕರ್ತಾ ಮಾಡ್ತಕ್ಕಂಥ ಕೆಲಸ ಶ್ವಾಸ ಜಪ ಹಂಸ ಸೋಹಂ ಸ್ವಾಹ. ಅದನ್ನು ಮಾಡಿಕೊಂಡು ಇವತ್ತು ಜಗತ್ತನ್ನು ಉಳಿಸಿರ್ತಕ್ಕಂಥ ಮುಖ್ಯ ಪ್ರಾಣ ಇವರು. ಮುಂದೆ ರಾಮದೇವರು ರಾವಣ ಯುದ್ಧ ಆಗುತ್ತೆ, ರಾವಣ ಸೋತು ಹೋಗಿಬಿಡ್ತಾನೆ. ಕುಂಭಕರ್ಣನ ನೆಬಿಸ್ತಾರೆ, ಕುಂಭಕರ್ಣ ಯುದ್ಧಕ್ಕೆ ಬರ್ತಾನೆ. ಆ ಯುದ್ಧದಲ್ಲಿ ಒಂದ್ಸರಿ ಸುಗ್ರೀವನಿಗೆ ಜೋರಾಗಿ ಹೊಡಿತಾನೆ ಈ ಕುಂಭಕರ್ಣ. ಆಗ ಕುಂಭಕರ್ಣ ನ ಪೆಟ್ಟಿಗೆ ಸುಗ್ರೀವ ಎಸರತ ಬಿದ್ದು ಬಿಡ್ತಾನೆ. ಕುಂಭಕರ್ಣ ಏನ್ ಮಾಡಿದನಂತೆ, ತಕ್ಷಣ ಸುಗ್ರೀವನ್ ಹಿಡ್ಕೊತಾನೆ. ಈಗ ಗೊಂಬೆ ಆದಾಗ ಬಿಡ್ತಾನೆ ಸುಗ್ರೀವ. ಅಷ್ಟು ಎತ್ತರ ಇದ್ದ ಹೀಗೆ ಹಿಡ್ಕೊಂಡ್ಬಿಡ್ತಾನೆ ಸುಗ್ರೀವನ್ನ, ಹಿಡ್ಕೊಂಡು ಹೋಗ್ತಾ ಇದ್ದಾನೆ ವಾಪಸ್ಸು. ಆ ಕ್ಷಣ ಎಲ್ಲರೂ ನೋಡ್ತಾರೆ, ಗಾಬರಿ ಆಗಿಬಿಟ್ಟಿದ್ದು ಏನ್ ಗತಿ ಅಂತೇಳಿ. ಹನುಮಂತೇವರು ನೋಡಿದರಂತೆ, ಓ ಏನ್ ಮಾಡ್ಬೇಕೀಗ. ಅವ್ರ ನೀತಿ ನೋಡಿ, ಏನ್ ಮಾಡಿದ್ರು ಹನುಮಂತ ಅಂದ್ರೆ ಹನುಮಂತನೇ. ಅಹುದಹುದು ಹನುಮಂತ, ಬೇರೆ ಮಾತು ಅನ್ನಾಗಿ ಇಲ್ಲವೇ ಇಲ್ಲ. ಒಂದೇ ಹೊಡೆದು ಬಿಟ್ಟುಬಿಡ್ತಾನೆ, ಇಲ್ಲ ಇಲ್ಲ ಕುಂಭಕರ್ಣ ಬಿಟ್ಟುಬಿಡ್ತಾನೆ, ಏನು ದೊಡ್ಡದಲ್ಲ. ಲಕ್ಷ್ಮಣನ ಏನಾಗುತ್ತೆ ಸುಗ್ರೀವನಿಗೆ, ಸ್ವಲ್ಪ ಬೇಜಾರಾಗುತ್ತೆ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೆ ನಾನು, ಅವಸರ ಪಡಬಾರದು ಅಂತ ಅನಿಸುತ್ತೆ. ಕಷ್ಟ ಕಾಪಾಡಬಾರದು, ಹಾಗೆ ಬಿಟ್ಟುಬಿಟ್ರೆ ಮುಂದೆ ಹೊಡೆದ್ರೆ ಕಷ್ಟ, ಆಮೇಲೆ ಪದಿತಿ ಆಗಬಾರದು ಅಂಥೇಳಿ ಚಿಕ್ಕ ನೊಣದಷ್ಟು ಚಿಕ್ಕ ರೂಪ ತಗೊಂಡ್ರಂತೆ. ಎಂಥ ಯೋಗಿ, ಅಣಿಮಾ ಮಹಿಮಾ ಲಘಿಮಾ, ಸಮುದ್ರ ಹಾರಬೇಕಾದ್ರೆ ಅಷ್ಟು ಎತ್ತರ ರೂಪ, ಚಿಕ್ಕ ರೂಪ ತಗೊಂಡ್ರಂತೆ. ತಗೊಂಡು ಬಹುವ ಸುಸೂಕ್ಷ್ಮಕ್ಷಿ ಕೋಪುಮಃ, ಬರೀ ನೊಣ ಅಲ್ಲ, ಚಿಕ್ಕ ನೊಣದ ರೂಪ ತಗೊಂಡು, ಇಷ್ಟೇಷ್ಟು ನೊಣದ ರೂಪ ತಗೊಂಡು ಫಾಲೋ ಮಾಡಿದ್ರಂತೆ. ಯಾರನ್ನ? ಕುಂಭಕರ್ಣನನ್ನ. ಅವ್ನು ಮುಂದೆ ಹೋಗ್ತಾ ಇದ್ದಾನೆ ಕುಂಭಕರ್ಣ, ಕೈಯಲ್ಲಿ ಗೊಂಬೆ ಸುಗ್ರೀವ. ರಾವಣ ಭಾರಿ ಖುಷಿಯಾಯ್ತು ಅವನಿಗೆ, ಇಂಥ ಪೆಟ್ಟನ್ನು ಯಾರೂ ಹಾಕಿದ್ದಿಲ್ಲ ಇವರಿಗೂ ಕೂಡ. ಎಲ್ಲರೂ ಸನ್ನೆಗೆ ಹೋಗ್ತಾಯಿರ್ಬೇಕಾದ್ರೆ ಒಬ್ಬ ಸಿಕ್ಸರ್ ಹೊಡೆದ್ಬಿಟ್ರೆ ಖುಷಿ ಹೊಡೆದ್ಬಿಡ್ತಾರೆ ಯಾರೋ ಒಬ್ರು. ಎಲ್ಲ ಸನ್ನೆ ಹೊಡೆಯರಿ, ಇದ್ದಕ್ಕಿದ್ದ ಕುಂಭಕರ್ಣ ಏನೋ ಮಾಡಿದೆ ಅಂತ ಹೇಳಿಬಿಟ್ಟು ಪನ್ನೀರು ಹಾಕ್ತಾರೆ ಅವನ ಮೇಲೆ. ವಿಜಯೋತ್ಸವ ಆಚರಣೆ ಮಾಡ್ತಾರೆ. ಅವನ ಎಮ್ಮೆ ಮೈಗೇನು ಉಪಯೋಗ ಆಗಲಿಲ್ಲ, ಇವರು ಸುಗ್ರೀವರಿಗೆ ಭಾರಿ ಉಪಯೋಗ ಆಯ್ತು. ಅದರಿಂದ ಅವನಿಗೆ ಎಚ್ಚರ ಆಯಿತು. ಸುಗ್ರೀವ ನೋಡ್ತಾನೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಇಲ್ಲಿ. ಯೋಚನೆ ಮಾಡಿದ ಸುಗ್ರೀವ, ತಪ್ಸ್ಕೋಬೇಕು, ಏನು ಹೇಗೆ ತಪ್ಸ್ಕೋಬೇಕು ಅಂಥೇಳಿ ಸಣ್ಣ ರೂಪ ತಗೋ, ಇನ್ನೂ ಸಣ್ಣ ಮಾಡ್ಕೊಂಡು. ನಿಮ್ಮ ಅವನು ಯೋಗಿ ಪಾಪ, ಸೂರ್ಯ ಯೋಗಿ ಅಂತ ತಗೊಂಡು ಅಲ್ಲಿಂದ ಮೇಲಕ್ಕೆ ಕಾರ್ತಾನೆ. ಮೇಲಕ್ಕೆ ಕಾರಬೇಕಾದ್ರೆ ಕುಂಭಕರ್ಣನ ಮೂಗಿತ್ತಲ್ಲ, ಅದು ಕಟ್ ಮಾಡೇ ಮೇಲಕ್ಕೆ ಕಾರಿನ ಸುಗ್ರೀವ. ಅಷ್ಟು ಪ್ಲಾನ್ ಮಾಡ್ತಾನೆ. ಆಗ ನೋಡ್ತಾನೆ ಭಾರಿ ಸಿಟ್ಟು ಬರುತ್ತೆ ಕುಂಭಕರ್ಣನಿಗೆ, ಜೋರಾಗಿ ಅಂಗೈಯಿಂದ ಹೊಡಿತಾನೆ. ಅವನು ಎರಡು ಬೆಳೆ ಮಧ್ಯೆ ಮೇಲಕ್ಕೆದ್ದಂತೆ. ಎಷ್ಟು ದೊಡ್ಡ ಕೈ ಇರಬೇಕು ಕುಂಭಕರ್ಣನಿಗೆ, ಎರಡು ಕೈಗಳಿಂದ ಮೇಲಕ್ಕೆದ್ದನಂತೆ ಬೆರಳುಗಳ ಮಧ್ಯದಿಂದ. ಸಿಟ್ಟು ಬರುತ್ತೆ ಅವನಿಗೆ, ಒಂದು ಶೂಲ ಎತ್ತಂತೆ, ರುದ್ರದೇವರು ಕೊಟ್ಟ ಶೂಲ, ಅದನ್ನು ತಗೊಂಡು ಎಸಿತಾನೆ ಕುಂಭಕರ್ಣ ಸುಗ್ರೀವನ ಮೇಲೆ. ಈ ಹನುಮಂತೇವ್ರು ನೋಡ್ತಾ ಇನ್ನು ಕಥೆ ಮುಗೀತು. ಸುಗ್ರೀವ ಈಗೇನಾದ್ರು ಬಿಟ್ಟು ಸುಗ್ರೀವ ಹೋಗಿಬಿಡ್ತಾನೆ. ಈಗ ತಕ್ಷಣ ಬಂದು ಕ್ಯಾಚ್ ಹಿಡಿತಾರೆ. ಅದರ ದ ಫೈನೆಸ್ಟ್ ಕ್ಯಾಚ್ ಆಫ್ ದಿ ವರ್ಲ್ಡ್ ಅಂದ್ರೆ ಅದು ಒಂದು. ಎಲ್ಲೋದೇ ಕ್ಯಾಚ್ ಹಿಡಿತಾರೆ ಇವರೆಲ್ಲ ಕೂಡ. ಫೈನೆಸ್ಟ್ ನೋ ಬಾಲ್ ಕ್ಯಾಚ್ ಹಿಡಿದು ಏನು ಮಾಡ್ಬೇಕು, ಇದರಲ್ಲಿ ಏನು ಉಪಯೋಗಕ್ಕೆ ಬರೋದಿಲ್ಲ. ಫಸ್ಟ್ ಕ್ಲಾಸ್ ಕ್ಯಾಚ್ ಹಿಡಿದು ಹಿಡ್ಕೊಂಡು ನಿಂತರಂತೆ. ಆಗ ಸುಗ್ರೀವ ಬದುಕಿದ, ಎಷ್ಟು ಜನ ಪ್ರಾಣ ಕಾಪಾಡ್ತಾರೆ ನೋಡ್ಬೇಕು. ಲಕ್ಷ್ಮಣ ಪ್ರಾಣದಾತ, ಒಂದು ಕಡೆಗೆ ಅವನು ಮರ್ಯಾದೆ ಉಳಿಸ್ಬೇಕು, ಅಂತ ಕರೆಕ್ಟ್ ಟೈಮಲ್ಲಿ ಸಹಾಯ ಮಾಡಬೇಕು. ಇದೆಲ್ಲ ಎಂಥ ಯೋಗ ಇದು! ಇದು ಸುಮ್ಮನೆ ಮಾಡಿಕೊಂಡು ಯಾರಿಗೂ ಅರ್ಥ ಆಗೋದಿಲ್ಲ. ತಾತ್ಪರ್ಯದಲ್ಲಿ ನೋಡಿದ್ರೆ ಏನೇನು ಹೇಳಬೇಕಾಗ್ತದೆ ಎಲ್ಲ ಹೇಳ್ತಾ ಹೋಗ್ತಾರೆ. ಮೊದಲು ಹೇಳಿದಂತೆ ತಾರತಮ್ಯ ಪರಿಜ್ಞಾನೇ ಮಹಾತಾತ್ಪರ್ಯ ಮಿಷ್ಯತೆ. ಸೂರ್ಯನನ್ನು ಕಾಪಾಡ್ತಾರೆ ಅಂತ ಅರ್ಥ. ಈಗ ಸುಗ್ರೀವ ಸೂರ್ಯ, ಹನುಮಂತ ವಾಯುದೇವರು. ಯಾರು ದೊಡ್ಡವರಾಗ? ವಾಯುದೇವರು ದೊಡ್ಡವರು, ಸೂರ್ಯ ಅಲ್ಲ. ಅದಕ್ಕೆ ಸೂರ್ಯ ಅಂತರ್ಗತ ಭಾರತೀಯರವಣ, ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅಂತ ಹೇಳಬೇಕು, ಬೇರೆ ಅಲ್ಲ. ಕಪಿತ್ರಿಲೋಕ್ಯ ಬಹಿರುಲ್ಲಸಂತಿ, తమోహరంతి ముహురాంతరంచ దిశ్యాదృశ్యంనో విశదాం జయంతి మధ్వస్య కీర్తి దిననాథ దీప్తి. అవతారత్రయదల్లో కూడా సూర్యుని మిరిసిదవరు, మూల రూపదల్లో మిరిసిదవరు. ఇదని తెలుకోవడానికి ఈ భాగ పేరు. ముందు కుంభకర్ణ రామదేవుడు కొందాకుతారే, ఆ విషయం ముగితు. అంతూ హనుమంతన శక్తి నోడబేకు. ఆ త్రిశూల హిడుదిద్దే ఇల్ల హిడుదు కుంభకర్ణకి వాపస్ హొడదరంతే. ఫుల్ ఎచ్చర ఆగాయితంత హనుమంతన పెట్టికి పూర్తి ఎచ్చర ఆయిత కుంభకర్ణనిగే. ముందు రామదేవుడు కొందాకి బిడతారు. ఎట్టో ప్రసంగ నడియత్ ఆగేనే ముందే విభీషణ ఇవును ఇంద్రజిత్ బర్తానే. మొదలిగే బంద్బిట్టు తన నాగాస్త్ర గడింద ಎಲ್ಲ ಕಪಿಗಳನ್ನ ಬಂಧನ ಮಾಡಿಬಿಡ್ತಾನೆ. ಕಪಿ ವರರು ಮೈಮರೆಯೇ ಅಂತ ಬದ್ಧರಾಮದಲ್ಲಿ ಹೇಳ್ತಾರೆ. ಆಗ ರಾಮದೇವರು ಸುಮ್ಮನೆ ಇರ್ತಾರೆ, ಲಕ್ಷ್ಮಣ ಸುಮ್ಮನೆ ಇರ್ತಾನೆ, ಹನುಮಂತ ದೇವರು ಸುಮ್ಮನೆ ಇರ್ತಾರೆ. ಯಾತಕ್ಕೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆಚಾರ ಸೂಕ್ಷ್ಮ ವಿಚಾರ ಹಿಂದಿನದೆಲ್ಲ ಹೇಳ್ತಾರೆ. ಈಗ ನೆನಪಾಗಬೇಕು. ಯಾವಾಗ ಬ್ರಹ್ಮದೇವರ ಮಾತಿನಂತೆ ಸಾಕ್ಷಾತ್ ನಾರಾಯಣ ಬ್ರಹ್ಮದೇವರ ಪ್ರಾರ್ಥನೆಯನ್ನು ಮನ್ನಿಸಿಬಿಟ್ಟು ಅವತಾರ ಮಾಡಲಿಕ್ಕೆ ಅಂತ ಹೊರಟರು. ಆಗ ಬ್ರಹ್ಮದೇವರು ಹೇಳಿದರು, ಒಳ್ಳೆ ಯೋಗ ನಿಮಗೆ, ಎಲ್ಲ ಅವತಾರ ಮಾಡಿ ರಾಮದೇವರ ಸೇವೆಗೆ ಅಂತ ಹೇಳಿದರು. ಎಲ್ಲ ಅವತಾರ ಮಾಡಲಿಕ್ಕೆ ಹೊರಟರು. ಆಗ ಗರುಡ ದೇವರೊಂದು ಕೇಳಿಕೊಂಡ್ರು, ಅವ್ರಿಗೆ ಅವತಾರ ಇಲ್ಲ, ನಾನು ಅವತಾರ ಇಲ್ಲ, ಏನು ಮಾಡಲಿ, ಹೇಗೆ ಸೇವೆ ಮಾಡಲಿ ಅಂತ ಕೇಳಿದರು. ಆಗ ನಾರಾಯಣ ಹೇಳಿದ, ನಿನಗೊಂದು ಅವಕಾಶ ಕೊಡ್ತೇನೆ, ಮುಂದೆ ರಾವಣ ಜೊತೆ ಯುದ್ಧ ಮಾಡಬೇಕಾದ್ರೆ ಇಂದ್ರಜಿತ್ತು ಸರ್ಪಾಸ್ತ್ರದಿಂದ ಎಲ್ಲ ಬಂಧಿಸಿ ಬಿಡ್ತಾನೆ, ಆಗ ನೀನು ಬಂದು ಸರ್ಪಾಸ್ತ್ರ ಬಿಡಿಸು, ಇದೇ ನೀನು ಮಾಡೋ ಸೇವೆ ಅಂತ ಹೇಳಿರ್ತಾನೆ. ಎಂದೋ ನಡೆದನ್ನು ಹೇಗೆ ಹೇಳಿದ್ದ ರಾಮದೇವರು ರೆಕ್ಕ ಹಾಕಿಕೊಳ್ಳಿ. ಎಸ್ ಸರ್ವಜ್ಞ ಸರ್ವವಿತ್ ಸಾಕ್ಷಾತ್ ನಾರಾಯಣ ರಾಮ. ಅದು ಕಾಯ್ತಾ ಇರ್ತಾನೆ ಗರುಡ, ಆತ ಬರ್ತಾನೆ ಬಿಡಿಸಿ ಬಿಡ್ತಾನೆ. ಅದು ಬರ್ತಿರ್ಲಿಕ್ಕೆ ಎಲ್ಲ ಕಪಿಗಳು ಎದ್ದು ಬಿಡ್ತಾರೆ, ಹಾವುಗಳು ಹೋಗಿಬಿಡುತ್ತೆ ಆ ಕಡೆ. ಇದು ಅರ್ಥ ಮಾಡಿಕೊಂಡ್ರೆ ಅವತಾರ ಇಲ್ಲದ ಗರುಡನಿಗೆ ಅವಕಾಶ ಕೊಟ್ಟ ರೀತಿ ಇದೆ. ಒಂದು ಅವತಾರ ಇಲ್ಲ, ಸೇವೆ ಮಾಡಿರಬೇಕು, ಆ ಕೆಲಸ ಮಾಡಿಕೊಡ್ತಾನೆ ಗರುಡ. ಗರುಡನ ಸೇವಾ ಮನೋಭಾವ ನೋಡಬೇಕು. ಸದ್ಯ ನನಗೆ ಅವತಾರ ಇಲ್ಲ ಅಂತ ನಿಶ್ಚಿಂತೆ ಕೂಡಲಿಲ್ಲ, ಮಿಸ್ ಮಾಡ್ಕೋಬಾರದು, ಆನಂದ ವೃದ್ಧಿ ಆಗೋದಿಲ್ಲ ಆಮೇಲೆ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಬೇಕು. ನಾವು ನಮಗೇನು ಕೆಲಸ ಕಡದ ಹೋಗಿಬಿಟ್ರೆ ನಮ್ಗೆ ಸಿಟ್ಟು ಬರಬೇಕಂತೆ. ನಮಗೇನು ಕೆಲಸನೇ ಕೊಡಲಿಲ್ಲ, ಅಯೋಗ್ಯರನ್ನು ತಿಳ್ಕೊಂಬಿಟ್ಟಿದ್ದಾರೆ ಅಂತ ಕೇಳಬೇಕು. ಸದ್ಯ ಪಾರಾದೆ ಅಂತ ತಿಳ್ಕೊಂಬಿಡಬಾರದು. ಯೋಗ್ಯ ಕೆಲಸ ಮಾಡಿ ನಮಗೊಂದಿಷ್ಟು ಕೊಡಿ ಅಂತ ಕೇಳಬೇಕಂತೆ. ಗರುಡ ಕೇಳಿ ನಿಮ್ಗೆ ಮಾರ್ಗದರ್ಶನ ಮಾಡ್ತಾನೆ, ಆ ಮೂಲಕ ಸಾರ್ಥಕ ಮಾಡ್ಕೋತಾನೆ. ಮುಂದೆ ವಿಭೀಷಣ ಇಂದ್ರಜಿತ್ತು ಮತ್ತೊಮ್ಮೆ ಬರ್ತಾನೆ. ಆ ಸಮಯಕ್ಕೆ ಎಲ್ಲರೂ ಕಪಿವರರು ಮೈಮರೆಯೇ ಎಲ್ಲ ಬಿದ್ದು ಬಿಡ್ತಾರೆ. ಲಕ್ಷ್ಮಣರ ಸಮೇತ ಎಲ್ಲ ಬಿದ್ದು ಬಿಟ್ಟಿದ್ದಾರೆ. ರಾಮದೇವರಂತೂ ಸಾಕ್ಷಾತ್ ನಾರಾಯಣ. ವಿಭೀಷಣಗೇನೂ ಆಗಿದ್ದಿರತ್ತ ಅಲ್ಲಿ ಇದ್ದಿಲ್ಲ. ಬರ್ತಾರೆ, ನೋಡ್ತಾರೆ, ಅಲ್ಲಿ ದೊಡ್ಡ ತತ್ವವನ್ನು ಕಾಣ್ತೇವೆ. ಎಲ್ಲ ಬಿದ್ದವರೇನೆ. ವಿಭೀಷಣ ಬಂದು ಹನುಮಂತೇವರನ್ನು ಕರೆದು, ಹನುಮಂತನಿಗೆ ಏನೂ ಆಗಿಲ್ಲ, ನೆನಪಿರಬೇಕು. ಬ್ರಹ್ಮವರ ಉಪಯೋಗಿಸಿರ್ತಾನೆ ಇಂದ್ರಜಿತ್ ಈ ಸಲ, ಆದರೂ ಕೂಡ ಹನುಮಂತನಿಗೇನಾಗಿಲ್ಲ ಅಂದಮೇಲೆ ಹನುಮಂತ ಭಾವಿ ಬ್ರಹ್ಮ ಅಂತ ಸ್ಪಷ್ಟ ಸಿದ್ಧವಾಗುತ್ತೆ. ಬ್ರಹ್ಮಾಸ್ತ್ರರೂ ಏನೂ ಮಾಡಲಿಲ್ಲ, ಬ್ರಹ್ಮದೇವರ ವರನೂ ಏನೂ ಮಾಡಲಿಲ್ಲ. ವಿಭೀಷಣ ಕರ್ಕೊಂಡು ಜಾಂಬವಂತನ ಹತ್ರ ಬರ್ತಾನೆ. ಕಿಂ ಜೀವಸಿ ಜಾಂಬವನ್ ಅಂತ ಕೇಳಿದನಂತೆ. ಜಾಂಬವಂತ, ಬದುಕಿದ್ದೇನಪ್ಪ ಅಂತ ವಿಭೀಷಣ ಕೇಳ್ತಾನೆ. ಆಗ ಜಾಂಬವಂತ ಹೇಳ್ತಾನೆ, ನಾನು ಬದುಕಿದ್ರೆಷ್ಟು ಸತ್ತರೆಷ್ಟು. ಹನುಮಂತ ಕಿಂ ಜೀವತಿ ಹನುಮಾನ್, ಹನುಮಂತ ಹೇಗಿದ್ದಾನೆ ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳ್ತಾನೆ ಜಾಂಬವಂತ. ಹನುಮಂತ ಬದುಕಿದ್ರೆ ನಾವೆಲ್ಲ ಬದುಕಿದಾಗ ಲೆಕ್ಕ, ಇಲ್ಲದೆ ಹೋದ್ರೆ ನಾವೆಲ್ಲ ಹೋದಾಗ ಲೆಕ್ಕ. ಹನುಮಂತನಿಂದ ನಾವೆಲ್ಲ ಬದುಕಿದ್ದೇವೆ. ಪಪಾತ ವಾಯೋರ್ ಗಮನಾತ್ ಶರೀರಂ ತಶೈವ ಚಾವೇಶತ ಉತ್ಥಿತಂ ಪುನಃ. ಇದು ಪ್ರಾಣದೇವರ ಮಹಿಮೆ. ಷಟ್ಪಸ್ಥದಲ್ಲಿ ಬಂದಿತ್ತು, ಐತರೇಯದಲ್ಲಿ ಚಾದ್ದು ಎಷ್ಟು ಕಡೆ ಬಂದಿದೆ, ಇಲ್ಲಿ ಬರ್ತಾ ಇದೆ ರಾಮಾಯಣದಲ್ಲಿ. ಹನುಮಂತ ಬದುಕಿದ್ರೆ ನಾವು ಬದುಕಿದಾಗ, ಇಲ್ಲಿ ಹೋದ್ರೆ ನಾವೆಲ್ಲ ಹೋದಾಗ ಲೆಕ್ಕ. ಆಗ ಹನುಮಂತ ಅಸ್ಮಿ ಅಂತ ಹೇಳಿದನಂತ, ಅಸ್ಮಿ ಇದ್ದೇನೆ ಅಂತ ಹೇಳಿದ ತಕ್ಷಣ ನೋಡು ಹನುಮಂತ, 50,000 ಯೋಜನ ದೂರ ಹೋಗಬೇಕು. ಅಲ್ಲಿ ಗಂಧಮಾದನ ಪರ್ವತ, ಅಲ್ಲಿ 4 ಮೂಲಿಕೆಗಳು, ಸವರ್ಣಕರಣಿ, ಸಂಧಾನಕರಣಿ, ವಿಶಲ್ಯಕರಣಿ, ಮೃತ ಸಂಜೀವಿನಿ ಅಂತ 4 ಮೂಲಿಕೆಗಳಿವೆ, ಅದನ್ನು ತರಬೇಕು. ತಷ್ಟ ಹನುಮಂತ ಹರ್ತಾನ ಅಲ್ಲಿಂದ. ಈಗ ಲೆಕ್ಕ ಹಾಕಿಕೊಳ್ಳಿ, ಹನುಮಂತ 100 ಯೋಜನೆ ಹರಿದಾಗ ಓ ಅಂತ ಆಶ್ಚರ್ಯ ಪಟ್ಬಿಟ್ಟಿದ್ದೆ ನಾವೀಗ. ಈ ಗೊತ್ತಾಗುತ್ತೆ 50,000 ಯೋಜನೆ ದೂರ ಹರ್ತಾನೆ. ಎಲ್ಲಿ 100, ಎಲ್ಲಿ 50,000 ಯೋಜನೆ ದೂರ. ಹೋಗೋದು ಬರಬೇಕು, 1,00,000 ಆಯ್ತು ಸರಿಯಾಗಲಿ, 1,00,000 ಯೋಜನೆ ಕವರ್ ಮಾಡಬೇಕೀಗ. ಅಷ್ಟು ದೂರ ಹನುಮಂತ ಹಾರಿದ್ದು ನಮಗೆ ಕಥೆ ಗೊತ್ತಿದೆ. ಹನುಮಂತ ಹಾರಿ ಏನು ಮಾಡಿದ್ದು, ಸಂಜೀವನವನ್ನೇ ತಂದುಬಿಟ್ಟ. ನಮಗೆ ಪ್ರಶ್ನೆ, ಇದೇನು ಹನುಮಂತನ ಲೆಕ್ಕ, ಇದು ಫಲ ಇದೆ ಅಂತ ಹೀಗೆ ಮಾಡೋದಾ? ಅಂಗಡಿ ಅಕ್ಕಿ ತೊಗೊಬಂದ್ರೆ ಪ್ರೈವೇಟ್ ಸ್ಟೋರ್ಸೇ ಹೊತ್ಕೊಂಡ್ಬಂದ್ರೆ ಏನು ಮಾಡ್ಬೇಕು? ಮತ್ತೆ ಜಾಣತನ ದಡತನ ಇದೊಂದು, ನಮ್ಮ ಪ್ರಕಾರ ಜಾಣತನ, ದುಡ್ಡು ಇದೆ ಅಂತ ತೋರಿಸಿದಾಗತ್ತೆ, ಏನು ಉಪಯೋಗ ಬಂದಾಗತ್ತೆ ಪ್ರಶ್ನೆ ಕೇಳ್ತೇವೆ. ಈಗ ಇದಕ್ಕೆ ಉತ್ತರ ಕೊಡೋದು ಎಷ್ಟು ಕಷ್ಟ ಯೋಚನೆ ಮಾಡಿ. ನಾವು ಮೊದಲೇ ಹೇಳಿದ್ದೇನೆ, ಇಂಥ ಪ್ರಶ್ನೆಗಳು ತಕ್ಷಣ ಬರ್ತಾ ಇರ್ತದೆ ಜೊತೆ ನಮಗೆ. ಬೆಳೆ ಜೊತೆ ಕಡೆ ಹೇಗೆ ಬರ್ತದೋ ಪ್ರಶ್ನೆಗಳು ಯಾವಾಗಲೂ ಬರ್ತಾನೆ ಇರ್ತವೆ. ಉತ್ತರ ಏನು ಕೊಡಬೇಕು ಅದಕ್ಕೆ? ಅನೇಕರು ಉತ್ತರ ಕೊಟ್ಟವರು ಇದ್ದಾರೆ. ಇಂಗ್ಲೀಷಲ್ಲಿ ಭಾಳ ಒಳ್ಳೆ ಪುಸ್ತಕ ಇದೆ, ಅದಕ್ಕೆ ತಪ್ಪುಗಳು ಇದೆ ಅದರೊಳಗೆ. ಲೆಕ್ಚರ್ ಶಾಂತಿ ರಾಮಾಯಣ ಅಂತ ಒಂದು ಒಳ್ಳೆ ಪುಸ್ತಕ, ರೈಟ್ ಆದರ್ಬಲ್ V.S. ಶ್ರೀನಿವಾಸ ಶಾಸ್ತ್ರಿ ಅಂತ ಬರೆದವರು, ಕೆಲವು ಕಡೆ ಚೆನ್ನಾಗಿದೆ, ಇಲ್ಲಿ ಭಾರಿ ತಪ್ಪಿದೆ ಅದರೊಳಗೆ. ಹನುಮಂತ ಯಾತಕ್ಕೆ ಮೂಲಿಕೆ ತರದೆ ಬೆಟ್ಟನೆ ಹೊತ್ಕೊಂಡು ಬಂದ ಅಂದರೆ ಹನುಮಾನ್ ಹ್ಯಾಡ್ ಒನ್ ಗ್ರೇಟ್ ಡಿಫೆಕ್ಟ್ ಅಂತ ಬರೀತಾರೆ. ಹನುಮಾನ್ ಹ್ಯಾಡ್ ಒನ್ ಗ್ರೇಟ್ ಡಿಫೆಕ್ಟ್, ಹನುಮಂತನ ದೊಡ್ಡ ದೋಷ ಇತ್ತಂತ ಒಂದು. ಏನು ದೋಷ ಅಂದರೆ ಫೇಲ್ಯೂರ್ ಆಫ್ ಮೆಮರಿ. ಹನುಮಂತ ಮರ್ತು ಬಿಡ್ತಿದ್ದೆ ತಲೆ ಕೊಡೋ ತಕ್ಷಣ. ಎಂಥ ಕಾರಣ ಕೊಡ್ತಾರೆ ಪುಣ್ಯಾತ್ಮರು ಅಂದರೆ ಆಶ್ಚರ್ಯನೇ ಆಶ್ಚರ್ಯ. ಹನುಮಂತನಿಗೆ ಮರವು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಅಂತ. ಹನುಮಂತನ ಮರವಾದರೆ ಇನ್ಯಾರೇ ನೆನಪಿರಬೇಕಾಗಿದೆ? ಇಂಥ ಕೆಟ್ಟ ಉತ್ತರ ಕೊಡೋ ಏನು ಮಾಡಬೇಕು ಇದಕ್ಕೆ? ಅವ್ರ ಉತ್ತರ ಗೊತ್ತಾಗಲಿಲ್ಲ, ಅದಕ್ಕೇನು ಮಾಡಿಬಿಟ್ರು? ಹನುಮಂತನ ಮರಗು ಅದಕ್ಕೆ ಬತ್ತೆ ಹೋಗಿ ಕೇಳಿ ಟೈಮ್ ವೇಸ್ಟ್ ಆಗುತ್ತೆ, ಬೆಟ್ಟನೇ ಹೊತ್ಕೊಂಡು ಹೋಗಿಬಿಟ್ರು ಅಂತ ಅರ್ಥ. ಅಂಗಡಿ ಯಾವ ಸಾಮಾನು ತರಬೇಕು ಮರ್ತವೆ ಅಂಗಡಿನೇ ಹೊತ್ಕೊಂಡು ಹೋದ್ರು ಅಂತ ಆಯ್ತು ಅಷ್ಟೇನೆ. ಅಲ್ಲ, ನಮಗೇ ನೆನಪಿರುತ್ತೆ, ನಾಲ್ಕು ಮೂಲಿಕೆ ಹನುಮಂತನ ನೆನಪಿರೋದಿಲ್ವಾ? ಯೋಚನೆ ಮಾಡಿ. ಮತ್ತು ಹನುಮಂತ ಯಾಕೆ ತಂದ ಹಾಕಿದ್ರೆ? ನಡೆದಿದ್ದೇನು ಗೊತ್ತಾ? ಆ ಮೂಲಿಕೆಗಳು ಏನು ಮಾಡಿದ್ವಿ ಅಂತ ಗೊತ್ತೇನು? ಹನುಮಂತ ಬಂದಿದ್ದಾನೆ, ಅರ್ಜೆಂಟ್ ಹೋಗಬೇಕಾಗಿದೆ, ಟೆಸ್ಟ್ ಮಾಡ ಅನ್ಕೊಂಡು ಒಂದು ಹನುಮಂತನ ನಾವು. ಮೂಲಿಕೆ ಅಭಿಮಾನಿ ದೇವತೆಗಳು ಏನು ಮಾಡಿದ್ರು ಗೊತ್ತಾ? ಔಷಧೀಶ್ಚ ಎಲ್ಲ ಮಾಯ ಆಗಿಬಿಟ್ಟು ಬಂದು. ಹನುಮಂತ ಹೇಳ್ತೇನೆ, ಎಷ್ಟು ಮೂರ್ಖರಿದ್ದೀರಿ ನೀವೀಗ, ರಾಮನ ಸೇವೆಗೆ ಟೆಸ್ಟ್ ಮಾಡ್ತಾರಾ? ಒಳ್ಳೆ ಚಾಮುಳು ತುಳಸಿ ತೊಗೊಂಬ ಅಂತ ಕೇಳಿದಾಗ ಟೆಸ್ಟ್ ಮಾಡ್ತಕ್ಕೂ ಗತಿ ಏನಾಗಬೇಕು ಲೆಕ್ಕ ಹಾಕಿ ನೋಡೋಣ ಅಂತ ಕಾಲ ಟೆಸ್ಟ್ ಮಾಡೋ ಕಾರಣ. ಅದು ಒಂದು ಸೇವೆಗೆ ಧಾವಿಸಿ ಬರಬೇಕು, ಬೇಡುವ ಮಾಡ್ತೇನೆ ಬನ್ನಿ. ನನಗೆ ಗೊತ್ತಾಗೋದಿಲ್ಲ ಅಂತಕೊಂಡು ಮಾಯ ಆಗಿದ್ದಿರ್ತಾನೆ, ಅರಮತ್ತೆ ಎತ್ಕೊಂಡೇ ಹೋಗ್ತೀವಿ, ಬೆಟ್ಟ ಹುಡ್ಕೊಂಡು ಎತ್ಕೊಂಡ್ಬಂದ್ಬಿಡ್ತಾರೆ. ನಡೆದಿದ್ದೇನು ಬರೆಯೋದೇನು ಲೆಕ್ಕ ಹಾಕಿ ನಮಗೀಗ ಅರ್ಥ ಆಗುತ್ತೆ. ಆಚಾರ್ಯ ನಿರ್ಣಯ ಬರೆದೇ ಹೋಗಿದ್ರೆ ಎಷ್ಟೆಷ್ಟು ಅನಾಹುತ ಆಗ್ತಿತ್ತು ಲೆಕ್ಕ ಇಟ್ಕೊಳ್ಬೇಕು. ಆ ಪುಸ್ತಕ ಓದೋರು ಲಕ್ಷಾಂತರ ತಾನೆ, ಇವತ್ತಿಗೂ ಕೂಡ ಪ್ರಿಂಟ್ ಆಗ್ತಾನೆ ಇರ್ತವೆ, ಒಳ್ಳೆ 2 ವರ್ಷ 3 ವರ್ಷಕ್ಕೊಮ್ಮೆ. ಅದು ನಾವು ತಾತ್ಪರ್ಯ ಒಂದ್ಸತಿ ಪ್ರಿಂಟ್ ಆಗೋದೇ ಭಾರಿ ಕಷ್ಟ, ಆ ಸ್ಥಿತಿಯಲ್ಲಿ ನಾವಿದ್ದೆ. ಸತ್ಯಕ್ಕೆ ಪ್ರಚಾರ ಕಡಿಮೆ, ಸುಳ್ಳಿ ಪ್ರಚಾರ ಜಾಸ್ತಿ, ಅದೇ ಕಲಿಯುಗದ ವೈಶಿಷ್ಟ್ಯ. ಆದ್ದರಿಂದ ಜನ ಗೊತ್ತಾಗೋದಿಲ್ಲ ವಿಷಯಗಳೆಲ್ಲ ಕೂಡ. ನಿಜವಾಗಲೂ ಕೂಡ ಹನುಮಂತನಿಗೆ ತರಲಿಕ್ಕೆ ಕಾರಣ ಇದಾಯಿತು, ಇಡೀ ಬೆಟ್ಟವನ್ನು ತಂದ್ರಂತೆ. ಅಲ್ಲ, ಎಷ್ಟು ಆಯಾಸ ಆಗಿರಬಹುದು ಅಂದರೆ ಹೇಳ್ತಾರೆ, ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಹೇಳ್ತಾರೆ, ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾಧ್ಯಾಶ್ರಯಮಶ್ಯ ನಾಹು. ಎರಡೂ ಕೈಯಿಂದ ರಾಮದೇವರ ಪೂಜೆಗೆ ಹೂ ತರಬೇಕಾದ್ರೆ ಆಯಾಸವಾಗಿತ್ತಿತ್ತು ಅಂತ ನಿಮ್ಗೆ ಅನಿಸೋದಾದರೆ, ಅಷ್ಟಾಯಾಸನ ಹನುಮಂತನಿಗೆ ಒಂದೇ ಕೈಯಿಂದ ಬೆಟ್ಟ ತಂದಾಗಲಿಲ್ಲ. ಆ ಬೆಟ್ಟ ಎಷ್ಟಿತ್ತು ಗೊತ್ತಾ? ಶತಯೋಜನ ಎತ್ತರ ಶತಯೋಜನ ಆಗಲ್ಲ, 100 ಯೋಜನ ಎತ್ತರ 100 ಯೋಜನ ಆಗಲ್ಲ. ಒಂದೇ ಕೈ ಹಿಡ್ಕೊಂಡ್ಬರ್ತಿದ್ರು ಹನುಮಂತ. ನಮಗೆ ಮೈಸೂರು ಪಾಕ್ ತಿನ್ನಲಿಕ್ಕೆ 2 ಕೈ, ಇಡ್ಲಿ ತಿನ್ನಲಿಕ್ಕೆ 2 ಕೈಗಳು, ಒಂದು ಹಿಡಿಲಿಕ್ಕೆ ಒಂದು ಹೊಡಿಲಿಕ್ಕೆ. ಹೀಗೆ ಅಷ್ಟೊತ್ತಿಗೆ ನೋಡೋರಿಗೆ ಅಸಹ್ಯ ಬಂದು ಹೋಗ್ತೀವಿ, ಯಾರು ತಿಂತಾನೆ ಮಾರ ಯಾರು, ಈ ಕಟ್ ಮಾಡಿ ಇನ್ನೊಂದು ಎಲೆಗೆ ಯಾರು ಅವ್ನು ಮೈಲಿಗೆ ಆಗಿ ಮದ್ದಾಡ್ಬೇಕು ಅಷ್ಟೇ, ಏನು ಉಪಯೋಗ ಇಲ್ಲ. ಹನುಮಂತ ನೆನೆಸ್ಕೊಂಡ್ರೆ ನೆಕ್ಸ್ಟ್ ಊಟ ಮಾಡೋಕ್ಕಾರು ಬರುತ್ತೆ ಕೊನೆ ಪಕ್ಷ ಅಂತ ಅರ್ಥ. ಡೈನಿಂಗ್ ಟೇಬಲ್ ಊಟ ಆಗಿಬಿಡ್ರಿ, ನನ್ನ ಮೇಲೆ ಊಟ ಮಾಡಿ ನಮಗೆ ಗೊತ್ತಿಲ್ಲ. ಏನು ಫ್ಯಾಷನ್ ಅದು ಅವ್ರ ಮನೆ, ನಮ್ಮ ಮನೆಯನ್ನು ಡೈನಿಂಗ್ ಟೇಬಲ್, ಅವ್ರು ಸರ್ವ ಬಲ ಓದ್ತಾರೆ ನಾವು ಓದಬೇಕು ಇಲ್ಲ, ಅವ್ರಿಗೆ ನಾವು ಡೈನಿಂಗ್ ಟೇಬಲ್ ಇಟ್ಕೋಬೇಕು, ಅವ್ರ ಮಂಡ್ ನಾವು ಮಾಡಿ ತಿನ್ನಬೇಕು, ಅಷ್ಟಾಗಿಬಿಟ್ಟಿದೆ ಅಷ್ಟೇ. ಇವ್ರು ಡೈನಿಂಗ್ ಟೇಬಲ್ ಮುಖ್ಯ ಅಲ್ಲ, ದೇವತೆಗಳಿಗೆ ಅದು ಅಗ್ನಿಹೋತ್ರ ಯಜ್ಞ ಗೊತ್ತಾ, ಅದು ಒಂದು ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ನಾವು ಊಟ ಮಾಡೋದಲ್ಲ, ದೇವರಿಗೆ ಸಮರ್ಪಣೆ ಮಾಡೋದು ಅದು ಒಂದು. ಅದನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕು. ಮುಂದೆ ಟೇಬಲ್ ಮೇಲೆ ಪವಮಾನ ಶುರು ಮಾಡಿದ್ರೆ ಮುಂದೆ ಹಾಗೆ ಬರ್ಬೋದು ಕಾಲ. ಟೇಬಲ್ ಎಲ್ಲ ಪವಮಾನವೋ ಟೇಬಲ್ ಮೇಲೆ ಕುತ್ಕೊಂಡ್ಬಿಟ್ರೆ ಏನಾಗ್ಬೋದು ಲೆಕ್ಕ ಹಾಕಿ. ಹೋಮಕ್ಕೊಂದು ನೀತಿ ಬೇಡುವ, ನಮ್ಮ ಜನಕ್ಕೆ ಅದೆಲ್ಲ ಗೊತ್ತೇ ಇಲ್ಲ. ಇವತ್ತು ನಮ್ಮ ಜೀವನ ಪೂರ್ತಿ ಎಲ್ಲೋ ಹೋಗ್ತಾ ಇದ್ದಾರೆ, ಅವ್ರು ಮಾಡ್ತಾರೆ ನಾವು ಮಾಡಬೇಕಷ್ಟೇ. ಅವ್ರು ಏನೋ ಮಾಡ್ತಾರೆ, ನೀವು ಮಾಡೋಕ್ಕಾಗುತ್ತಾ ನಮಗೆ? ಇವತ್ತು ಬೇರೆ ದೇಶದ ಜನ ಹಾಗೆ ಮಾಡೋದಕ್ಕೆ ಕಾರಣ ಇದೆ, ಬರೀ ಚಳಿ ಒದ್ದಾಡ್ತಿರ್ತಾರೆ, ಅವ್ರಿಗೆ ಧರ್ಮ ಗಿರ್ಮ ಇಲ್ಲ, ಅದಕ್ಕೆ ಹಾಗೆ ಮಾಡ್ತಾರಷ್ಟೇನೆ. ನಮಗೆ ಕೆಲಸ ಇದೆ ಗೊತ್ತಾಯ್ತಾ? ಯಾವನೋ ಮನೆ ನಿದ್ದೆ ಮಾಡ್ತಿರ್ತಾನೆ, ನಾವು ಮನೆಗೆ ನಾವು ಪರೀಕ್ಷೆ ಇರುತ್ತೆ, ನಾವು ಮನೆಗೆ ಇದ್ರ ಗತಿ ಏನಾಗುತ್ತೆ ಲೆಕ್ಕ ಹಾಕಿ? ಗೊತ್ತು ಗುರಿ ಇಲ್ಲದವ್ರು ಬದುಕೋದು ಬೇರೆ, ಗೊತ್ತಿದ್ದವ್ರು ಬದುಕೋದು ಬೇರೆ. ಹನುಮಂತ ಅಂದರೆ ಲೋಕಗುರು ವೇದ ವಿಖ್ಯಾತ ಆತ. ಆ ಕ್ಷಣಕ್ಕೆ ಹನುಮಂತ ದೇವರು ಲೀಲಾಜಾಲವಾಗಿ ಒಂದು ಕೈಯಿಂದ ತಂದರಲ್ಲ, ಆಯಾಸನೇ ಇಲ್ಲ ಹನುಮಂತನಿಗೆ. ಹೋಗ್ಲಪ್ಪ, ಎಷ್ಟೊತ್ತು ಬೇಕಾಯಿತು? ಮುಂದಿನ ಪ್ರಶ್ನೆ, ಹೇಗೆ ತಂದ, ಯಾಕೆ ತಂದ, ಎಷ್ಟೊತ್ತಿಗೆ ತಂದ? ಕೆಲವರು ಹೋಗ್ತಾರೆ, ಹಾಲು ತರ್ತೀವಿ ಅಂತ ಹೋಗ್ತಾರೆ, ಕಾದು ಇವನು ಸುಸ್ತೊಡ್ದು ಇರ್ತಾನೆ, ಯಾಕಾರ ತರಲಕ್ಕೆ ಒಪ್ಕೊಂಡು ಅಂತ ಅನಿಸಿಬಿಡುತ್ತೆ. ಕೊನೆಗೆ ಅವ್ರು ಇನ್ನು ಅಂಗಡಿಗೆ ಹೋಗಿರ್ತಾರೆ, ಎಲ್ಲ ಗೋ ಸಾಕ ಶುರು ಮಾಡಿರ್ತಾರೆ ಅಂತ ಗೊತ್ತಿಲ್ಲ, ಆ ಕೆಲಸ ಮಾಡಿರ್ತಾರೆ. ಆದರೆ ಹನುಮಂತ ಇಷ್ಟೆಲ್ಲ 50,000 ಯೋಜನೆ ಹೋದರೆ ಹೋಗಬೇಕು, 50,000 ಯೋಜನೆ ವಾಪಸ್ ಬರಬೇಕು, ಎಷ್ಟು ಟೈಮ್ ತೊಗೊಂಡಿರ್ಬೋದು ಲೆಕ್ಕ ಹಾಕಿ ಹೇಳ್ತಾರೆ. ಅಂತ ಕತೆ ಕೆಟ್ಟೋಗುತ್ತೆ, ಆಶ್ಚರ್ಯ ಆಗಿಬಿಡುತ್ತೆ. ಪ್ರಾಕ್ 85,000 ವ್ಯವಹಿತಮಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿ ಮಧಿಕ ಪ್ರಾಣ ಲಂಕಾಮನೈಷೀಹಿ ಅದ್ರಾಕ್ಷೀದ್ ಉತ್ಪತಂತಂ ತತ ಉತ ಗಿರಿ ಮುತ್ಪಾಟಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಾಂಘ್ರೌ ಪ್ರಣತಮಿ ತದಾ ಏಕಕ್ಷಣೇ ತ್ವಮ್ಹಿ ಲೋಕಃ. ಹನುಮಂತ ಹಾರದ ಬಂದ ಇಟ್ಟಾಯ್ತಾಗಲಿದೆ, ಫಾಸ್ಟೆಸ್ಟ್ ಹೋಗಿದ್ದು ಬಂದಿದ್ದೆ ಕೆಲಸ, ಅಷ್ಟು ಫಾಸ್ಟಾಗಿ. ಕೆಲವರು ಬರಿ ಕೈ ಬರಲಿಕ್ಕೂ ಎಷ್ಟೊತ್ತು ತೊಗೊಂಡಿರ್ತಾರೆ ಪಾಪ, ಅಂಥದ ಕೆಲಸ ಮಾಡ್ಕೊಂಬಂದಿದ್ದಾನೆ ಹನುಮಂತ. ನಮಗೆಲ್ಲ ಭಾರಿ ಪ್ರಶ್ನೆ, ಏನ್ರಿ ತಮಾಷೆ ಮಾಡ್ತೀರ? 50,000 ಯೋಜನೆದವರು ಹೋಗಬೇಕು, ಯೋಜನೆದವರು ಬರಬೇಕು, ಒಂದು ಸೆಕೆಂಡ್ನಲ್ಲಿ ಹೋಗಿ ಬರುತ್ತೆ ಏಕಕ್ಷಣೆ ಅಂತ ನಂಬಲಕ್ಕೆ ಬರುತ್ತಾ ಇದನ್ನೆಲ್ಲ ಕೂಡ. 100 ವರ್ಷದಿಂದ ಭಾಳ ಕಷ್ಟ ಇತ್ತು, ನಂಬೋದ್ರೆ ಸುಲಭ ಆಗ್ತಿರಲಿಲ್ಲ, ಈಗ ಭಾರಿ ಸುಲಭ. ISTE ಮಾಡ್ತಾನೆ, ಹಲೋ ಅಮೆರಿಕಕ್ಕೆ ನಮ್ಮ ವಾಯ್ಸ್ ಹೋಗುತ್ತೆ, ಹಲೋ ಹಲೋ ಈ ಕೂತ್ರ ಪಕ್ಕದಲ್ಲಿ ಕೂತ್ರೆ ಕೇಳ್ತಿರಲ್ಲ, ಅವರು ಮಾತಾಡ್ತಿರ್ತಾರೆ, ಅದನ್ನ ನೆನಪಿಟ್ಕೊಳ್ಳಿ. ವಿಜ್ಞಾನ ಎಷ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಇವತ್ತು ತತ್ವಜ್ಞಾನ ಎಷ್ಟು ಕೆಲಸ ಮಾಡಬಹುದು ಲೆಕ್ಕ ಹಾಕಿ. ಇವತ್ತು ಇಮ್ಯಾಜಿನ್ ಮಾಡಕ್ಕೆ ಬರೋದಿಲ್ಲ, ಎದುರು ಕೂತವ್ರು ಮಾತಾಡೋದು ಲೇಟ್ ಆಗಬಹುದು. ಇಲ್ಲಿ ನೋಡಿದ್ರೆ ತಕ್ಷಣ ಕನೆಕ್ಷನ್ ಅದು. ಹೇಗಿದ್ದೀರಿ, ಬರ್ತೀರಾ, ಎಲ್ಲ ವಿಷಯ ಮಾತಾಡ್ಬಿಡಿ, ಎರಡು ನಿಮಿಷ ಮಾತಾಡಿಬಿಡ್ತಾನೆ ಆ ಕಡೆ. ನಮ್ಮ ಸೌಂಡ್ ಯಾವ ರೀತಿ ಹೋಗಿದೆ ಲೆಕ್ಕ ಹಾಕಿ, ಕ್ಲಿಯರ್. ಮತ್ತೆ ಎದುರು ಕೂತ ಮಾತಾಡಿದ್ರೆ ಕೇಳಿಸ್ತಾ ಇರುತ್ತೆ. ಯಾವ್ದು ಯಾವುದ್ರ ಸಾಧನೆ ಇದು? ವಿಜ್ಞಾನದ ಸಾಧನೆ. ವಿಜ್ಞಾನಕ್ಕೆ ಶಕ್ತಿ ಇದ್ರೆ ಸರ್ವೇಪಿ ಪುರುಷಾರ್ಥಾಸ್ಯು ಜ್ಞಾನಾದೇವನ ಸಂಶಯ. ತತ್ವಜ್ಞಾನಕ್ಕೆ ಶಕ್ತಿ ಇದೆ ಅಂತ ಕೇಳಿದರೆ, ಮತ್ತು ವಿಜ್ಞಾನಕ್ಕೆ ವಾಯ್ಸ್ ಹೋಗಿ ಬರುತ್ತಷ್ಟೇ, ಮನುಷ್ಯ ಹೋಗಿ ಬರಲಿಕ್ಕಾಗೋದಿಲ್ಲ. ಹನುಮಂತ ತಾನೇ ಹೋಗಿ ಬರ್ತಾನೆ. ಹನುಮಂತನ ವೇಗ ಯಾವುದು ಗೊತ್ತಾ? ಮನೋಜವಂ ಮಾರುತ ತುಲ್ಯ ವೇಗಂ. ಹನುಮಂತನ ವೇಗ ಗರುಡ ವೇಗ ಅಲ್ಲ, ಗರುಡನ ವೇಗ ಹನುಮಂತನ ಮುಂದೆ ಏನೂ ಅಲ್ಲ. ಅಷ್ಟು ಫಾಸ್ಟಾಗಿ ಹೋಗಿ ಬಂದಿರೋದ್ರಿಂದ ನಮಗೆ ಅರ್ಥ ಆಗುತ್ತೆ. ಈ ಸೌಂಡ್ ಹೋಗಿ ಬಂತು, ಸೌಂಡ್ಗಿಂತ ಫಾಸ್ಟ್ ಲೈಟ್. ಧ್ವನಿಯ ವೇಗ ಇದೆಯಲ್ಲ, ಲೈಟಿನ ವೇಗ ಇನ್ನೂ ಜಾಸ್ತಿ. ಹನುಮಂತ ಯಾರು ಗೊತ್ತಾ? ಲೈಟಿನ ಮೀರಿಸಿದ ವೇಗ. ಲೈಟ್ ವೇಗ ಯಾರ್ದು ಗೊತ್ತೇನು? ಲೈಟ್ ಅಂದರೆ ಬೆಳಕು, ಬೆಳಕು ಅಂದರೆ ವಿದ್ಯುತ್, ವಿದ್ಯುತ್ ಅಂದರೆ ಭಾರತೀ ದೇವಿ. ಭಾರತೀ ದೇವಿಯ ವೇಗ ಲೈಟ್ ವೇಗ. ಇವರು ಭಾರತೀ ಪತಿ ಅಂದಮೇಲೆ ಎಷ್ಟು ವೇಗ ಇರಬೇಕು ಇವರು? ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ. ಅದಕ್ಕೆ ಹನುಮಂತ ಅಷ್ಟು ಫಾಸ್ಟಾಗಿ ಹೋಗಿ ಬಂದಿದ್ದು ಸೈನ್ಸ್ ಆದ್ದರಿಂದ ನಂಬೇಕಂತ ಪ್ರಶ್ನೆ ಕೇಳಬೇಡಿ. ಸುಖವಾಗಿ ಹನುಮಂತ ಹೋಗಿ ಬಂದಿದ್ದು, ಎಲ್ಲ ಬದುಕಿದರು. ಹನುಮಂತ ಬದುಕಿಸಿದ, ಅಷ್ಟು ಕಪಿಗಳಿಗೆ ಪ್ರಾಣ ಕೊಟ್ಟ ಹನುಮಂತ. ವಾಪಸ್ ಹಾಕಬೇಕಲ್ಲ, ಮತ್ತೆ ಹನುಮಂತ ಇರ್ಲಕ್ಕೆ ವಾಪಸ್ ಹೋಗಲಿಲ್ಲ. ಇರ್ಲಕ್ಕೆ ವಾಪಸ್ ಇದ್ದಂತೂ ಇಲ್ಲಿಂದನೇ ಎಷ್ಟಂತ ಹನುಮಂತ ಅದನ್ನು ಇಲ್ಲಿಂದ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತನ ಮತನ ಮತೆ ಯೋಜನಾನಾಂ ಸ ಉಚ್ಚ ತಾವದ್ ವಿಸ್ತಾರ ವಾಮಶ್ಚಾಪಿ ಉಪಲ ನವಯುವ ವ್ಯಗ್ರಬುದ್ಧ್ಯಾತ್ವಯಾತ ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಟ್ಟ ಛೇದಾಂಕ ಪ್ರಾಗಿವಾಭೂತ್ ಕಪಿವರ ವಪುಷಃ ತೇ ನಮಃ ಕೌಶಲಾಯ. ಹನುಮಂತನಿಗೆ ಬೇಸರ ಬಂತಂದು, ಇಷ್ಟು ದೂರ ಹೋಗಿ ಅಲ್ಲಿ ಅಷ್ಟು ದೂರ ಇಡಬೇಕು ಹೋಗಿದ್ರ, ಅಲ್ಲಿಂದ ಜೋರ ವಾಪಸ್ ಎಸ್ತನಂತೆ. ಅಲ್ಲಿಂದ ದೂರ ಹೋದ್ರೆ ಸಾಕಷ್ಟೇ ನಮಗೆ, ಸೀದಾ ಅಲ್ಲಿಗೆ ಬಿತ್ತಂತ ಹೋಗಿಬಿಟ್ಟದು. ಹೇಗೆ ಬಿತ್ತು ಗೊತ್ತಾ? 50,000 ಯೋಜನೆ ದೂರ ಕರೆಕ್ಟಾಗಿ ಬಿದ್ದಿದೆ. ನಟ್ಟ ಛೇದಾಂಕ ಕಿತ್ತಿದ ಗುರುತಿಲ್ವಂತ ಆ ರೀತಿ ಸಿಕ್ಕೊಡುತ್ತಂತೆ. ಎಂಥ ಯೋಗ ಕರ್ಮಸು ಕೌಶಲನ ಅದು ಕಪಿವರ ಬಹುಶಃ ತೇ ನಮಃ ಕೌಶಲಾಯ. ಇವತ್ತು ಕ್ರಿಕೆಟ್ ಆಡ್ತಿರ್ತಾರಲ್ಲ, 66 ಇರುತ್ತೆ ಅಷ್ಟೇ ಇಲ್ಲಿಂದ ಅಲ್ಲಿಗೆ. ಇವನು ಹೆಸರು ನೋಬಾಲ್ ಆಗ್ತಿರುತ್ತೆ, ಇಲ್ಲ ವೈಡು, ಇಲ್ಲ ಏನೇನೋ ಆಗ್ತಿರುತ್ತೆ, ವೈಡು ಲಾಂಗು ಇದಾಗ್ತಾ ಹೊರತು ಅಲ್ಲಿ ಹೋಗೋದೇ ಇಲ್ಲ. ಹಿಂದೆ ಹೇಳಿದ್ದೇನೆ ಎಷ್ಟೋ ಸಲ, ಅಲ್ಲಿ ಬ್ಯಾಟ್ಸ್ಮನ್ ಇಲ್ದೇನೆ ಬರೀ ಬೌಲ್ ಮಾಡಿದರೆ 6 ಹೋಗಿದ್ರೆ 1 ಮುಟ್ಟೋ ಚಾನ್ಸ್ ಇಲ್ವಂತೆ 66. ಹನುಮಂತ 50,000 ಯೋಜನೆ ದೂರ ಕರೆಕ್ಟಾಗಿ ಎಸ್ತ ಮೇಲೆ ಹನುಮಂತ ಬೌಲ್ ಮಾಡಿದ್ರೆ ಗತಿ ಏನಾಗ್ತಿತ್ತು ಲೆಕ್ಕ ಹಾಕಿ? ಎಲ್ಲ ಎರಡೂವರೆಗೆ ಆಟ ಮುಗಿದೋಗ್ಬಿಡ್ತಿತ್ತು ಫುಲ್ ಟೈಮ್. ಒಂದು ಬಾಲಿಗೆ ಆಟ ಮುಗಿತಿತ್ತು, 1,000 ರನ್ಸು. ಸಿಕ್ಸರ್ ಗಿಕ್ಸರ್ ಅಲ್ಲ, 1,000 ರನ್ಸು. ಒಂದು ಬಾಲಿಗೆ ಒಂದು ಜಾಸ್ತಿ ತೊಗೊಳಗಿಲ್ವಲ್ಲ ಅಷ್ಟೇನೆ. ಹೀಗಾಗಿ ಎರಡೂವರೆಗೆ ಆಟ ಒಂದು ಅರ್ಧ ಗಂಟೆಗೆ ಎಲ್ಲ ಮುಗಿದೋಗ್ಬಿಡ್ತಿತ್ತು. ಇದು ಅರ್ಥ ಮಾಡಿಕೊಂಡ್ರೆ ಎಂಥ ಹನುಮಂತನ ಶಕ್ತಿ ಇರಬೇಕು. ಇದನ್ನ ಯಾತಕ್ಕೆ ಹೇಳ್ತಾನೆ ಗೊತ್ತಾ? ಹನುಮಂತನ ಕಥೆ ಕೇಳಿದರೆ ಬೆಸ್ಟ್ ಪ್ಲೇಯರ್ ಆಗ್ತಾನೋ ಗೊತ್ತಾಯ್ತಾ? ಬೆಸ್ಟ್ ಪ್ಲೇಯರ್ ಆಗ್ತಾನೆ, ಬೆಸ್ಟ್ ಶಾಸ್ತ್ರಜ್ಞನಾಗ್ತಾನೆ, ಎಲ್ಲ ಬೆಸ್ಟ್ 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 ಬೆಸ್ಟ್. ನಮ್ಮ ಹುಡುಗರಿಗೆ ಕತೆ ಗೊತ್ತಿಲ್ಲ ಆದ್ದರಿಂದ ಹೋಗಿ ಸೋತ್ ವಾಪಸ್ ಬರ್ತಾರೆ, ಹಾಗೆ ಮಾಡಬಾರ್ದು. ಇವತ್ತು ಸರಿಯಾಗಿ ಹನುಮಂತನ ಕಥೆಯನ್ನು ಮಕ್ಕಳಿಗೆ ಹೇಳಿದರೆ ನಿಮಗೆ ಭಾಷ್ಯ ಹೇಳಿ ದುರ್ನಿರೂಪ ವಚನಂಚ ಪಂಡಿತೈಹಿ, ಅವ್ರ ಕತೆ ಹೇಳಿ ಬಾಲಸಂಘಮಪಿ ಬೋಧಯ ದೃಶ್ಯಂ. ಚಿಕ್ಕ ಮಕ್ಕಳು ಹನುಮಂತನ ಕಥೆ ಕೇಳಿದ ಮೇಲೆ ಜೀವನದಲ್ಲಿ ಡಲ್ ಆಗೋದೇ ಇಲ್ಲ, ಅವರು ಡಲ್ ಆಗೋದಿಲ್ಲ, ಎಂದು ಮೂರ್ಖರಾಗೋದಿಲ್ಲ, ಒಳ್ಳೆ ಜ್ಞಾನಿಗಳಾಗ್ತಾರೆ. ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀಹಿ ಕಥಮಪ್ಯಮರಾಹ ಪ್ರಪಂಚ ಯೇಯುಹು ನನುಮಧ್ವಸ್ಯ ನಮಾದೃಶೋ ಅಲ್ಪಬೋಧಾಹ. ಅವರ ವಿಷಯ ತಿಳ್ಕೊಂಡ್ರೆ ಸಾಕು ಉದ್ಧಾರ ಆಗ್ತೇವೆ ಅಂತ ಹೇಳಿದ ಮೇಲೆ ಹನುಮಂತನ ಕಥೆ ಕೇಳೋದಕ್ಕಲ್ಲ, ಅನುಸರಿಸಿ ನಡಿಲಕ್ಕೋಸ್ಕರ. ಈ ಕಥೆ ಹನುಮಂತ ಅಲ್ಲಿಂದ ಕ್ಲಿಯರ್ ಮಾಡಿದ, ಅಲ್ಲಿದ್ದ ಬೆಟ್ಟನ ಕ್ಲಿಯರ್ ಮಾಡಿಬಿಟ್ಟ. ಈ ಕಥೆ ಕೇಳಿ ಏನು ಮಾಡಬೇಕು ಅಂದರೆ, ನಾವು ಕುಡಿದು ಲೋಟ ವಾಪಸ್ ಕೊಟ್ಟರೆ ನಮ್ಮ ಪುಣ್ಯ ಅಷ್ಟೇ. ಕುಡಲು ಲೋಟ ಅಲ್ಲೇ ಬಿಟ್ಟು ಬಟಕ್ಕೆ ಬಂದಿರ್ತಾರೆ, ಬರೀ ಕೈಲಿ ಬರ್ತಾ ಹೋಗ್ತಾ ಲೋಟ ಹೋಗಿಬಿಡ್ತಾರೆ ಮೂದವರು. ಈ ರೀತಿ ಕೆಲಸ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ? ಅವ್ರ ಪದಾರ್ಥ ಅವರಿಗೆ ಒಪ್ಪಿಸಿಬಿಟ್ರೆ ಅರ್ಧ ರಾಮಾಯಣ ಕೇಳಿದ್ದಕ್ಕೆ ನೆನಪು ಹನುಮಂತನ ಸ್ಮರಣೆ ಮಾಡಿದ ಪುಣ್ಯ ಬರುತ್ತೆ. ನಮಗೆ ಅಭ್ಯಾಸ ಇರೋದಿಲ್ಲ. ನಾವು ಎಷ್ಟು ಬುದ್ಧಿವಂತರು ಅಂದರೆ, ಯಾರಾದ್ರು ಪೆನ್ ಕೇಳಿದರೆ ನಾವು ಕ್ಯಾಪ್ ಇಟ್ಕೊಂಡು ಪೆನ್ ಕೊಡ್ತೇವೆ, ಯಾಕೆ ಒಯ್ದುಬಿಟ್ರೆ ಕಷ್ಟ ಅಂತೇಳಿ. ಆ ಪುಣ್ಯ ಆತ್ಮ ಕ್ಯಾಪ್ ಇಲ್ದಿದ್ರೆ ಪರವಾಗಿತ್ತು, ಪೆನ್ನೇ ಒಯ್ದುಬಿಡ್ತಾರೆ, ಅಷ್ಟ ಪುಣ್ಯ ಆತ್ಮ ಇರ್ತಾನೆ. ಹನುಮಂತರ ಕಥೆ ಕೇಳಿದಾಗ ಪ್ರಾಮಾಣಿಕತೆ ಬೆಳೆಸ್ಕೊಳ್ಬೇಕು, ಯಾವ ವಸ್ತು ಎಲ್ಲಿರಬೇಕು ಅಲ್ಲೇ ಇರಬೇಕು. ಇದು ಕೆಲಸ ಹನುಮಂತ ಮಾಡದಿದ್ರೆ ಎಷ್ಟು ಪ್ರತೀತಿ ಆಗ್ತೈತೆ ಯೋಚನೆ ಮಾಡಿ. ಮುಂದೆ ರಾಮದೇವರು ಎಷ್ಟು ಅನುಗ್ರಹ ಮಾಡ್ತಾರೆ ಹನುಮಂತನಿಗೆ. ಇಲ್ಲೊಂದು ಪ್ರಶ್ನೆ, ಹನುಮಂತ ಸಂಜೀವನ ತಂದು 8 ಕಪಿಗಳನ್ನು ಬದುಕಿಸಿದ, ಆ ಕಾಲ ಮುಗಿದೋಯ್ತು, ನಮಗೇನು ತಂದ ಅಂತ ನಮ್ಮ ಪ್ರಶ್ನೆ. ನಮಗೇನು ತಂದ ಹನುಮಂತ? ನಾವ್ಯಾತು ಸ್ಮರಣೆ ಮಾಡಬೇಕು ಅಂದರೆ, ನಮಗೂ ಸಂಜೀವನನೇ ತಂದ. ಅವರಿಗೆ ಸಂಜೀವನ ಕೊಟ್ಟ, ನಮಗೂ ಸಂಜೀವನನೇ ತಂದ. ಅದು ಸಂಜೀವನ ನಮಗೆ ಸಮ್ಯಕ್ ಜೀವನ, ಸಮ್ಯಕ್ ಜೀವನ ತೋರಿಸ್ತಾನೆ. ಏನದು? ಎಸ್ತೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ತ್ವಯ್ ಅಚಲೈಕ ಭಕ್ತಿ ಸ ಜೀವಮಾನಃ ನಪರಃ ಕಥಂಚಿತ್ ತಜ್ಜೀವನಮ್ಮೇ ಅಷ್ಟು ಅಧಿಕಂ ಸಮಸ್ತ. ಸಮ್ಯಕ್ ಸರಿಯಾಗಿ ಹೇಗೆ ಬದುಕಬೇಕು ಅಂತ ಹನುಮಂತ ತೋರಿಸಿಕೊಡ್ತಾರೆ, ಅದೇ ಸಂಜೀವನ. ಅಲ್ಲಿ ಕಪಿಗಳು ಬದುಕಿದ್ರು, ಸತ್ತಿದ್ರು, ಹನುಮಂತ ಬದುಕಿಸಿದ. ಆಚಾರ್ಯ ಹೇಳ್ತಾರೆ, ಸಂಸಾರ ವಿಷಪಾನೇನ ಏಮೃತಃ ಪ್ರಾಣಿನೋ ಭುವಿ ಅಮೃತಾಯ ಸ್ಮೃತಸ್ತೇಷಾಂ ಕೃಷ್ಣಾಮೃತ ಮಹಾರಣವ. ಇಲ್ಲಿ ಎಲ್ಲರೂ ಕೂಡ ಇಂದ್ರಜಿತ್ತಿನ ನಾಗಾಸ್ತ್ರಕ್ಕೆ ಅವರು ಸತ್ತು ಬಿದ್ದಿದ್ರು. ಸಂಸಾರ ವಿಷಪಾನೇನ, ಸಂಸಾರ ವಿಷ ಕುಡಿದು ನಾವೆಲ್ಲ ಸತ್ತು ಬಿದ್ದಿದ್ದಾರೆ ಜನಗಳು. ಅದನ್ನು ಬದುಸಲಿಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ, ಅಲ್ಲಿ ಬೆಟ್ಟ ತಂದಿದ್ದೆ, ಇಲ್ಲಿ ಸಮುದ್ರ ತಂದಿದ್ದೇವೆ ಅಂತ ಹೇಳ್ತಾರೆ. ಬೆಟ್ಟ ತಂದರೂ ಸಮುದ್ರನೇ ತಂದು ಬಿಟ್ಟಿದ್ದಾರೆ. ಯಾವ ಸಮುದ್ರ ಅಂದರೆ ಕೃಷ್ಣಾಮೃತ ಮಹಾರಣವ. ಕೃಷ್ಣಾಮೃತ ಮಹಾರಣವ ಗ್ರಂಥ ಅಂದರೆ ಸತ್ತವ್ರನ್ನ ಬದುಕತಕ್ಕಂಥ ಗ್ರಂಥ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಧ್ಯಯತವ್ಯ ವಿದಮ್ ಶಾಸ್ತ್ರಂ ಶ್ರೋತವ್ಯ ಮನಸೂಯಯ, ಇದನ್ನು ಓದಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ತಾಪತ್ರಯೇಣ ಸಂತಪ್ತಂ ಯದೇತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರಣವ. ಅಂದರೆ ಯಾತಕ್ಕೆ ಹೇಳುತ್ತೆ, ಮೂರವತಾರಲ್ಲಿ ಸಾಮ್ಯ ಇದೆ. ಅಲ್ಲಿ ಸತ್ತವನ್ನು ಬದುಕಿಸಿದರು, ಇಲ್ಲೂ ಸತ್ತವನ್ನು ಬದುಕಿಸಿದರು. ಸತ್ತಂತೆ ಇದ್ದವರು ಬದುಕಬೇಕಾದ್ರೆ ಆಚಾರ್ಯ ಶಾಸ್ತ್ರ ಓದಬೇಕು. ಎಲ್ಲ ಶಾಸ್ತ್ರ ಓದಲಿಕ್ಕೆ ಕೃಷ್ಣಾಮೃತ ಮಹಾರಣ ಓದಿ ಕೊನೆಗೆ ನಿಮಗೆ ಬದುಕು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಕೃಷ್ಣಾಮೃತ ಮಹಾರಣ ಒಂದನ್ನು ಓದಿದರೆ ನಮ್ಮ ದುಷ್ಟ ಜೀವನ ಹೇಳ್ತಾರಲ್ಲ, ಅಸತೋಮಾ ಸದ್ಗಮಯ, ಸನ್ಮಾರ್ಗಕ್ಕೆ ಬೀಳೋದಕ್ಕೆ ಆಚಾರ ಮಾಡಿ ದೊಡ್ಡ ಉಪಕಾರ ಇದು. ಎಲ್ಲ ಕಪಿಗಳು ಬದುಕಿದ್ರು, ಇವತ್ತು ಹೊತ್ತಾಗಿದೆ. ನಾಳೆ ರಾವಣ ಸಾಯ್ಬೇಕು, ಮತ್ತು ಉತ್ತರ ಕಾಂಡರು ಉಳಿಬೇಕು. ನಾಳೆ ನಾಡಿದ್ರಿಂದ ಮಹಾಭಾರತ ಶುರುವಾಗಬೇಕು, ದಶಮಿಯಿಂದ ಮಹಾಭಾರತ ಶುರುವು. ನಾಳೆ ಉತ್ತರಕಾಂಡದ ಎಷ್ಟೋ ಕಥೆಗಳು ಯಾರು ಕೇಳಿರೋದಿಲ್ಲ, ಶೂದ್ರ ತಪಸ್ವಿಯ ಕಥೆ, ಸೀತಾ ಪರಿತ್ಯಾಗದ ಕಥೆ, ಅವೆಲ್ಲ ನಾಳೆ ದಿವಸ ಬರುತ್ತೆ ಅಂತ ಹೇಳ್ತಾ ಇವತ್ತೊಂದು ಪ್ರಕಟಣೆ ಉಂಟು. ವಿಷ್ಣು ತೀರ್ಥರ ಹೆಸರು ಎಲ್ಲರೂ ಕೇಳಿರ್ತೀರಿ. ಅವ್ರ ಹೆಸರು ಕೇಳಿದವರು ಭಾಗವತನೇ ಕೇಳಿಲ್ಲ ಅಂತ ಅರ್ಥ. ಭಾಗವತಕ್ಕೆ ಸಾರೋದ್ಧಾರ ಬರೆದ ದೊಡ್ಡ ಜ್ಞಾನಿಗಳು ವಿಷ್ಣು ತೀರ್ಥರು. ಎಷ್ಟು ಚೆನ್ನಾಗಿ ಬರೀತಾರೆ, ಎಷ್ಟು ಸರಳವಾದ ಪಾತ್ರಗಳು, ಎಷ್ಟು ಸ್ಪಷ್ಟವಾದ ವಿಚಾರ. ಅದನ್ನು ಕೇಳಿದರೆ ಭಾಗವತ ಶ್ಲೋಕ ಹೇಗೆ ಓದಬೇಕು ಎಂಬುದನ್ನು ತೋರಿಸಿಕೊಡ್ತಾರೆ ಮಹಾನುಭಾವರು. ಅಂಥವರು ಅವರ ಆರಾಧನೆ March 1, 2, 3 ಅದು ಬಾದ್ದೂರಲ್ಲಿ ನಡೆಯುತ್ತೆ. ಎಷ್ಟು ಜನ ಸೇರ್ತಾರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಅವರು ವೃಂದಾವನ ಸ್ಥಳ ಎಷ್ಟು ದಿವಸ ಆಯಿತು, 1806 ವೃಂದಾವನ ಪ್ರವೇಶ ಮಾಡಿದ್ದವರು. ನಾವಿರೋದು ಈಗ ಸರಿಯಾಗಿ 204 ಆಯಿತು. ದಿನ ದಿನಕ್ಕೆ ಅತಿಸೇವೆ ಆಗುವುದು ಅನ್ನೋ ಹಾಗೆ ವೈಭವದಿಂದ ಆರಾಧನೆ ನಡೀತಾ ಇದೆ. ವ್ಯಾಸತಜ್ಞ ಸ್ವಾಮಿಗಳಂಥವರ ಶಿಷ್ಯರು ವಿದ್ಯೆಯಲ್ಲಿ, ಸತ್ಯವರರ ಶಿಷ್ಯರು ಆಶ್ರಮದೊಳಗೆ ಬರೆದಿದ್ದು ಭಾಗವತ ಸಾರೋದ್ಧಾರ, ಸುಧಾ ಟಿಪ್ಪಣಿ, ಅಧ್ಯಾತ್ಮ ರಸರಂಜಿನಿ, ಗೀತಾ ಸಾರೋದ್ಧಾರ, ಮತ್ತು ಷೋಡಶಿ ಚತುರ್ದಶಿ, ಎಷ್ಟು ಬರೆದಿದ್ದಾರೆ. ಇದ್ದಿದ್ದು ಬರೀ 50 ಅಷ್ಟೇ ಅವರು. 50 ವಂಡರ್ಫುಲ್ ಸಾಧನೆ ಮಾಡಿದ ಮಹಾಜ್ಞಾನಿಗಳು ಅಂದರೆ ವಿಷ್ಣು ತೀರ್ಥರು. ಬಿಡಿ ಸನ್ಯಾಸಿಗಳಾಗಿದ್ದು ಅವರು ಮಾಡಿದ ಕೆಲಸ ಭಾರಿ ದೊಡ್ಡದು. ಆಚಾರ್ಯ ತಮ್ಮಂದಿರತೆ ವಿಷ್ಣು ತೀರ್ಥರು, ಹೆಸರಿಟ್ಟುಕೊಂಡ ಪುಣ್ಯ ಅನ್ನೋ ಹಾಗೆ ಸಾರ್ಥಕ ರೀತಿಯಲ್ಲಿ ಆಚಾರ ಸೇವೆ ಮಾಡಿದ ಮಹಾನುಭಾವರು. ಅವರ ಆರಾಧನೆ ಮಾದನೂರಿನಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ಕಾಲ ಗೊತ್ತಲ್ಲ, ಎಲ್ಲ ಏನಿದ್ರು ಕೂಡ ಭಕ್ತರ ಸೇವೆಯಿಂದ ನಡೆಯದೆ ಹೊರತು ಬೇರೆ ರೀತಿ ವ್ಯವಸ್ಥೆ ಇರೋದಿಲ್ಲ. ಅದಕ್ಕೆ ತಕ್ಕಂತೆ ಪ್ರತಿ ವರ್ಷವೂ ಕೂಡ ಅವರ ವಂಶಸ್ಥರೇ ಆದ ಅಡವಿ ಜೈತೀರ್ಥಾಚಾರ್ಯರು. ಬರೀ ವಂಶಸ್ಥರು ಅಷ್ಟೇ ಅಲ್ಲ, ದೊಡ್ಡ ವಿದ್ವಾಂಸರು ಕೂಡ ಹೌದು. ವಿಷ್ಣು ತೀರ್ಥರ ವಂಶದ ಮತ್ತೊಂದು ವೈಶಿಷ್ಟ್ಯ ಅಂದರೆ ವಂಶದ ವಿದ್ವಾಂಸರ ಪರಂಪರೆಯೇ ಬಂದಿರತಕ್ಕಂಥ ವಂಶ ಅದು. ಅವರ ಶಿಷ್ಯ ಪರಂಪರೆಯೂ ತುಳ್ಕೊಂಡ್ಬಂದಿದೆ ಅಂತ ದೊಡ್ಡ ಜ್ಞಾನಿಗಳವರು. ಅವರ ಆರಾಧನೆಗೋಸ್ಕರವಾಗಿ ಅವರ ವಂಶಸ್ಥರಾದ ಅಡವಿ ಜೈತೀರ್ಥಾಚಾರ್ಯರು ಬಂದಿದ್ದಾರೆ. ಅಲ್ಲಿ ಸೇವಾ ಕಾಣಿಕೆ, ಅಲ್ಲಿಗೆ ಆರಾಧನೆಗೂ ಸೇವೆ ಕೊಡೋದಾದರೆ ಭಾರಿ ಶ್ರೇಷ್ಠ. ಇಲ್ಲದೆ ಹೋದರೆ ಅವರ ಕೈಲಿ ತಲುಪಿಸಿದರೆ ಅವರು ಆ ಕಾಣಿಕೆಯನ್ನು ತಲುಪಿಸ್ತಾರೆ. ಮುಂದೆ ಪ್ರಸಾದವನ್ನು ಕೂಡ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ, ಇಲ್ಲಿದ್ದಾರೆ, ನಾಳೆ ಕೂಡ ಬರ್ತಾರೆ ಇಲ್ಲಿಗೆ. ಸೇವೆ ಸಲ್ಲಿಸ್ತಕ್ಕಂಥವರು ಅವರ ಮೂಲಕವಾಗಿ ವಿಷ್ಣು ತೀರ್ಥರ ಕಾಣಿಕೆ ತಲುಪಿಸ್ಬೋದು ಅಂತ ಹೇಳ್ತಾ ನಾಳೆ ಬೆಳಿಗ್ಗೆ ಸರಿಯಾಗಿ 7:30-8:00 ತತ್ವೋದ್ಯೋತ ಮುಗಿದು ಕರ್ಮ ನಿರ್ಣಯ, ನಾಳೆ 2 ಪಾಠ ಮುಗಿಯುತ್ತೆ ಬೆಳಿಗ್ಗೆ. ನಾಳೆ ಸಾಯಂಕಾಲ ರಾವಣವಧ ಉತ್ತರಕಾಂಡದ ಕಥೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ
ಪ್ರಿಯತಾಂ ಕಮಲಾ ಸಂಭಾಂತ ಗುರವ ಸಾಕ್ಷಾತ್ ಆಚಾರ್ಯಾ.